ಅದೇ ಭಾಗವತವನ್ನ, ಅದೇ ಭಾರತವನ್ನ ಒಂದು ದೇವರ ನಾಮದಲ್ಲಿ ಅಳವಡಿಸಿ ಅದನ್ನು ಹೇಳಿದಾಗ ಉದಯರಾಗದಿಂದ ಮೊದಲುಗೊಂಡು ನಾವು ಹೇಳ್ತಾ ಇರ್ತೇವೆ. ಉದಯರಾಗದಲ್ಲಿ ದ್ರೌಪದಿ ಮಾನ ಸಂರಕ್ಷಣೆ ಕಥೆ ಬರ್ತದೆ, ಸುಧಾಮ ಚರಿತ್ರೆ ಬರುತ್ತೆ. ಅಲ್ಲಿಂದ ನಾವು ಬೆಳಗ್ಗೆ ಎದ್ದು ಭಾರತ ಭಾಗವತದ ಸ್ಮರಣೆಯನ್ನ ನಾವು ತಂದುಕೊಳ್ತಾ ಇರ್ತೇವೆ. ಆದ್ದರಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಮೊದಲು ಜ್ಞಾನವನ್ನು ಪಡೆಯಬೇಕು, ತತ್ವಜ್ಞಾನ. ಆ ದಾಸ ಸಾಹಿತ್ಯದಿಂದ ಮೋಕ್ಷ ಅಂತ ಇಲ್ಲೇ ಇರ್ತಕ್ಕಂಥದ್ದು, ದಾಸ ಸಾಹಿತ್ಯದಿಂದ ಪಡೆಯುವ ಜ್ಞಾನ, ವ್ಯಾಸ ಸಾಹಿತ್ಯದಿಂದ ಪಡೆಯುವ ಜ್ಞಾನ. ಆದ್ದರಿಂದ ಏನು ಮಾಡಿದರೇನು, ತಾವು ಹೇಳ್ತಾರೆ ಸ್ನಾನ ಮಾಡಿದರೇನು, ದಾನ ಮಾಡಿದರೇನು, ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ದಾಸರಾಯರು ಹೇಳ್ತಾರೆ. ಜ್ಞಾನವನ್ನು ಪಡೆಯಬೇಕು, ಅದಕ್ಕೆ ಇರ್ತಕ್ಕಂತಹ ಪೋಷಕವಾಗಿರ್ತಕ್ಕಂಥ ಸಾಹಿತ್ಯ ಈ ಸಾಹಿತ್ಯಗಳು ಎಂಬತಕ್ಕಂಥ ವಿಚಾರವನ್ನು ನಾವು ನೋಡಿದಾಗ ಅತ್ಯಂತ ಸುಲಭವಾಗಿ ಎಲ್ಲರಿಗೆ ನಾಟುವಂತಹ ಸಾಹಿತ್ಯ ಈ ಒಂದು ಹರಿದಾಸರು ಮಾಡಿದ ಪ್ರಾಕೃತ ಭಾಷೆಯಲ್ಲಿ ಅಪ್ರಾಕೃತ ರೂಪಿಯ ಭಗವಂತನನ್ನ ಸ್ಮರಣೆ ಮಾಡಿರ್ತಕ್ಕಂಥ ಒಂದು ಸಾಹಿತ್ಯ. ನಾವು ಯಾವುದೇ ಸಂಸ್ಕೃತದಲ್ಲಾಗಲಿ ಮತ್ತೊಂದು ಭಾಷೆಯಲ್ಲಾಗಲಿ ನೋಡಿದಾಗ ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ನಮ್ಮ ಭಾಷೆಯಲ್ಲೇ ನಾವು ಅರ್ಥ ಮಾಡ್ಕೋತೇವೆ ಹೊರತು ಆ ಭಾಷೆಯಲ್ಲಿ ನಾವು ಅರ್ಥ ಮಾಡಿ, ಯಾಕೆಂದ್ರೆ ಅದನ್ನು ಕನ್ನಡ ಮಾಡಿ ಹೇಳಿದಾಗಲೇ ಗೊತ್ತಾಗೋದು ನಮಗೆ. ಸಂಸ್ಕೃತದಲ್ಲಿ ಒಂದು ಶ್ಲೋಕವನ್ನು ಆಚಾರ್ಯರು ಹೇಳಿದಾಗ ಅದನ್ನು ಕನ್ನಡಕ್ಕೆ ಅರ್ಥೈತಿ ಹೇಳಿದಾಗ ಆಹಾ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ ಅಂತ ಅನ್ಸುತ್ತೆ. ಆದ್ರೆ ಕನ್ನಡದಲ್ಲೇ ಅದನ್ನು ದಾಸರಾಯರು ನಮಗೆ ಹೇಳಿ ತೋರಿಸಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಮುಕ್ತಿಗೆ ಏನು ಬೇಕು ಅಂದ್ರೆ ಭಕ್ತಿ ಬೇಕು, ವಿರಕೃತಿ ಬೇಕು, ಮುಂದೆ ಮುಕುತಿಯ ಬಯಸುವವಗೆ ಎಂಬತಕ್ಕಂಥ ವಿಚಾರ ತಾವು ಹೇಳಿದರು. ಕಲಿಯುಗ ಹೆಚ್ಚಿದಂತೆ ಗೌತಮರ ಒಂದು ಶಾಪದಿಂದ ಜ್ಞಾನ ತಿರೋಧಾನವಾಗ್ತಾ ಇರತಕ್ಕಂತಹ ಕಾಲದಲ್ಲಿ ಸಜ್ಜನರಿಗೆ ಜ್ಞಾನ ಒದಗನ್ನು ಒದಗಿಸುವುದಕ್ಕೆ ಹರಿದಾಸರು ಮುಂದಾಗಿರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ತಾವು ಹೇಳಿದರು ಇಂಥ ಭಕುತಿ ಮಹಾತ್ಮ ಜ್ಞಾನಪೂರ್ವಕವಾಗಿರ್ತಕ್ಕಂಥ ಒಂದು ಸ್ನೇಹ ಭಗವಂತನಲ್ಲಿ ನಮಗೆ ಬರಬೇಕಾದ್ರೆ, ಭಗವದ್ಭಕ್ತರಲ್ಲಿ ಬರಬೇಕಾದ್ರೆ ಅವರ ವಿಚಾರ ತಿಳಿಯಬೇಕು. ಅದನ್ನು ತಿಳಿಯುವುದಕ್ಕೆ ಉಪಯೋಗಿಸಿರ್ತಕ್ಕಂಥ ಒಂದು ಮಾಧ್ಯಮ ಭಾಷೆ. ಭಗವಂತ ಜ್ಞಾನಗಮ್ಯ ಅಂತ ಕರೀತಾ ಇದ್ದಾರೆ, ಅವನನ್ನ ಭಾಷಾಗಮ್ಯ ಅಂತ ಕರೀತಾ ಇರ್ತಕ್ಕಂಥದ್ದಲ್ಲ. ಆದ್ದರಿಂದ ಆ ಜ್ಞಾನಗಮ್ಯನಾಗಿರ್ತಕ್ಕಂಥ ಭಗವಂತನನ್ನು ತಿಳಿಯುವುದಕ್ಕೆ ಭಾಷೆ ಪ್ರಧಾನವಾಗಿದ್ದರೂ ಸಹ ನಾವು ಹೇಳ್ತಾ ಇದ್ದೇವೆ. ಇವತ್ತೇನು ಅಂದ್ರೆ ನಿನ್ನೆ ಮೊನ್ನೆ ತಾನೇ ಗೋಪಾಲದಾಸರ ಆರಾಧನೆ ಆಗಿದೆ, ನೋಡ್ತಾ ಇದ್ದಾರೆ ಗೋಪಾಲದಾಸರು ಮುಂದೆ ಮುಂದೆ ಹೋಗ್ತಾ ಇದ್ರಂತೆ. ವಿಜಯದಾಸರು ಹಿಂದೆಲ್ಲೋ ಬರ್ತಾ ಇದ್ರು, ಗೋಪಾಲದಾಸರು ಶಾರುಣ್ಯ ಶುಕ್ಲಾತಿ ಎಲ್ಲ ಹೊದಿಸ್ತಾ ಇದ್ರು, ತ್ಯಾಗಭೋಗ ಸಮಾಯಿತಮ್ಮವರು. ಆದ್ರಿಂದ ಬೇಕಾದ ಹಾಗೆ ಅವರಿಗೆ ಗೌರವಗಳನ್ನು ಸಮರ್ಪಣೆ ಮಾಡ್ತಾ ಇದ್ರು. ಯಾರೋ ಬಂದರು ವಿಜಯದಾಸರ ಹತ್ರ ಹೇಳಿದ್ರು, ನೋಡ್ರಿ ನಿಮ್ಮ ಶಿಷ್ಯರು ಗೋಪಾಲದಾಸರಲ್ಲಿ ಹೋಗ್ತಾ ಇದ್ದಾರೆ, ಆದ್ದರಿಂದ ಅವರು ಏನು ಗೌರವವನ್ನು ಪಡ್ಕೋತಾ ಇದ್ದಾರೆ ಎಂದ್ರು. ಆಗ ವಿಜಯದಾಸ ಹೇಳ್ತಾರಂತೆ, ನನ್ನ ಉತ್ಸವ ಮೂರ್ತಿ ಕಣೋದು ಅಂತ. ಯಾಕೆಂದ್ರೆ ಆ ಉತ್ಸವ ಮೂರ್ತಿಗೆ ನಾವೆಲ್ಲ ಅಲ್ಲಿ ಬರ್ತಾ ಇರುತ್ತೆ, ನಾನಾ ರೀತಿ ಕಲರ್ ಕಲರ್ ಲೈಟ್ಗಳೆಲ್ಲ ಹಾಕಿರ್ತಾರೆ, ಅಲ್ಲಿ ವೇದಘೋಷ ಮಾಡ್ತಾ ಇರ್ತಾರೆ, ಆ ಅಪ್ಸರಿಯರು ನೃತ್ಯವನ್ನು ತಾವು ಮಾಡ್ತಾ ಇರ್ತಾರೆ, ಹೀಗೆ ಅನೇಕ ಜನ ನೃತ್ಯ ಮಾಡ್ಕೊಂಡು ನರ್ತನ ಸೇವಾ ಇತ್ಯಾದಿಗಳನ್ನೆಲ್ಲ ಮಾಡಿಕೊಂಡು ಬೇಕಾದ ಮಾಡ್ತೀವಿ. ಆ ಗೋಪಾಲ್ ದಾಸರ ಹತ್ರ ಹೋಗಿ ಹೇಳಿದ್ರಂತೆ, ನೋಡ್ರಿ ನಿಮ್ಮನ್ನು ಉತ್ಸವ ಮೂರ್ತಿ ಅಂತ ಕರೆದ್ರು ವಿಜಯರಾಯರು, ಸರಿಯಾಗಿ ಹೇಳಿದ್ದಾರೆ, ಮೂಲಮೂರ್ತಿ ಅವರೇ ಕಣವಂದ್ರಂತೆ. ಹಾಗೆ ವ್ಯಾಸ ಸಾಹಿತ್ಯ ಅನ್ನೋದು ಮೂಲ ಮೂರ್ತಿಯಾಗಿದೆ, ದಾಸ ಸಾಹಿತ್ಯ ಅನ್ನೋದು ಉತ್ಸವ ಮೂರ್ತಿಯಾಗಿದೆ, ಎಲ್ಲರ ನಾಲಿಗೆಯಲ್ಲಿ ನೆಲೆದಾಡುವ ಸಾಹಿತ್ಯ. ಒಂದು ಫ್ಲೆಕ್ಸಿಬಿಲಿಟಿ ಇದೆ. ಇವತ್ತಿಲ್ಲಿ ನೀವು ಕೂತ್ಕೊಂಡು ಹೈಗ್ರೀವ್ ಮಂತ್ರ ಜಪ ಮಾಡ್ರಿ, ನರಸಿಂಹ ಮಂತ್ರ ಜಪ ಮಾಡ್ರಿ, ಭಾಗವತ ಹೇಳ್ರಿ ಅಂದ್ರೆ ಹೇಳಕ್ಕಾಗಲ್ಲ, ಹೆಂಗ ನನಗೆ ಹೇಳಕ್ಕಾಗಲ್ಲ. ಅದಕ್ಕೆ ಕೆಲವು ನಿಯಮ ಇದೆ, ಅದಕ್ಕೆ ಮಡಿಯಲ್ಲಿರಬೇಕು, ಇಂಥ ಆಸನ ಹಾಕಬೇಕು, ಅದು ಮಾತ್ರಕಾಯನ್ಯಾಸ ಮಾಡಬೇಕು, ತತ್ವನ್ಯಾಸ ಮಾಡಬೇಕು. ಈಗ ಒಂದು ದೇವರ ನಾಮ ಹೇಳ್ರಿ ಅಂದ್ರೆ ಇಷ್ಟೊತ್ತು ಭಜನಾ ಮಂಡಳಿಯವರು ಭಜನೆ ಮಾಡಿದ್ರು, ದೇವರ ನಾಮ ಹೇಳಿದ್ರು, ಒಂದು ವ್ಯಾನಲ್ಲಿ ಹೋಗ್ತಾ ಇದ್ರೆ ದೇವರ ನಾಮ ಹೇಳ್ಕೊಂಡು ಹೋಗ್ತಿರ್ತೀವಿ, ಫ್ಲೆಕ್ಸಿಬಿಲಿಟಿ ಇದೆ. ಮತ್ತೆ ದಾಸರು ಮಾಡಿದ ಸಾಹಿತ್ಯದಲ್ಲಿ ಮತ್ತೂ ಒಂದು ಫ್ಲೆಕ್ಸಿಬಿಲಿಟಿ ಏನಂದ್ರೆ, ಇವತ್ತು ನಾವು ಯಾವುದೇ ಒಂದು ತ್ಯಾಗರಾಜರ ಕೀರ್ತನೆಯನ್ನಾಗಲಿ ಮುತ್ತುಸ್ವಾಮಿ ದೀಕ್ಷಿತರ ಕೀರ್ತನೆಯನ್ನಾಗಲಿ ತಗೊಂಡಾಗ ಆಸೇತು ಹಿಮಾಚಲ ಪರ್ಯಂತರವಾಗಿ ಒಂದೇ ರಾಗ ಒಂದೇ ತಾಳದಲ್ಲಿ ಹಾಡ್ತಾರೆ. ಒಂದು ಹಂಸಧ್ವನಿ ರಾಗ ವಾತಾಪಿ ಗಣಪತಿ ಭಜ ಹಾಡಿದ್ರೆ ಅದೇ ರಾಗದಲ್ಲಿ ಆಸೇತು ಹಿಮಾಚಲ ಪರ್ಯಂತರ ಹಾಡಬೇಕು. ಆದರೆ ನಮ್ಮ ದಾಸ ಸಾಹಿತ್ಯ ಹಾಗಿರ್ತಕ್ಕಂಥದ್ದಲ್ಲ. ಒಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇಲ್ಲಿರ್ತಕ್ಕಂಥ 50 ಜನ ಹೇಳ್ರಿ ಅಂದ್ರೆ 50 ರಾಗದಲ್ಲಿ ಹೇಳ್ತೀರಿ. ಈ ಫ್ಲೆಕ್ಸಿಬಿಲಿಟಿ ಇದೆ. ಭಜನೆಯ ಉಪಾಧಿಯಲ್ಲಿ ಹೇಳೋದು, ಶಾಸ್ತ್ರೀಯ ಸಂಗೀತದಲ್ಲಿ ಹೇಳ್ತಕ್ಕಂಥ ರೀತಿಯೊಳಗೆ ನಮ್ಮ ನಮಗೆ ತೋರಿದ ರೀತಿಯಲ್ಲಿ ಅರ್ಥಾನುಸಂಧಾನ ಪೂರ್ವಕವಾಗಿ ಹೇಳ್ತಕ್ಕಂಥದ್ದು ಇದೆಲ್ಲ ಇದೆ. ಆದ್ದರಿಂದ ಇಂತಹ ಒಂದು ಸಾಹಿತ್ಯದ ಮೂಲಕ ಪಡೆದಿರ್ತಕ್ಕಂಥ ಜ್ಞಾನ, ಆ ಜ್ಞಾನದ ಮೂಲಕ ಮಾಡತಕ್ಕಂಥ ಒಂದು ಉಪಾಸನೆ ಮೋಕ್ಷಕ್ಕೆ ಸಾಧನೆಯಾಗ್ತಕ್ಕಂಥದ್ದಾಗುತ್ತೆ. ಜೊತೆಯಲ್ಲಿ ಈ ಜ್ಞಾನವನ್ನು ಪಡಿಬೇಕಾದ್ರೆ ಗುರುಗಳ ಮೂಲಕ ಉಪದೇಶವನ್ನು ಪಡಿಬೇಕು. ಗುರುವಿನ ಗುಲಾಮನಾಗುವ ತನಕ ದೊರಕದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಯುಕುತಿ ಎಂಬುದಾಗಿ ತಾವು ಹೇಳ್ತಾರೆ. ಆದ್ದರಿಂದ ಗುರುಗಳ ಸೇವಾ ಮಾಡಬೇಕು ಎಂಬತಕ್ಕಂಥ ವಿಚಾರವನ್ನು ಸಹ ತಾವು ತಿಳಿಸ್ತಾರೆ. ಆದ್ದರಿಂದ ಅವರ ಮೂಲಕವಾಗಿ ನಾವು ತಿಳಿಯಬೇಕು ಎಂಬತಕ್ಕಂಥ ವಿಚಾರ ಹೇಳಿದರು. ಪುರಂದರದಾಸರ ಕಾಲದಲ್ಲೇ ಪುರಂದರದಾಸರು ಬರದ ಬಹಿಗಳ ಕೊಂಡು ತೆಗೆದುಕೊಂಡು ತಾವು ಹೋಗುತ್ತಾರೆ, ಅದನ್ನು ವ್ಯಾಸರಾಜರಿಗೆ ಕೊಡ್ತಾರೆ, ವ್ಯಾಸರಾಜರು ವ್ಯಾಸಪೀಠದ ಮೇಲೆ ಇಡ್ತಾರೆ. ಆಗಲೂ ಕುಹಕಿಗಳು ಇದ್ದರೂ ಅವರೇನ್ ಮಾಡಿದ್ರು, ಅದನ್ನು ತೆಗೆದು ಹೊರಗೆ ಬಿಸಾಡಿದ್ರು, ಪುನಃ ಪುನಃ ತೆಗೆದು ಅದನ್ನು ಬಿಸಾಡಿದ್ರೆ ಪುನಃ ಪುನಃ ಬಂದು ಮೇಲೆ ಕೂತ್ಕೋತಾ ಇತ್ತಂತೆ ವ್ಯಾಸಪೀಠದ ಮೇಲೆ. ಆಗ ವ್ಯಾಸರಾಜರು ಪರಮಹರ್ಷದಿಂದ ಪುರಂದರೋಪನಿಷತ್ ಎಂದು ಕರೆದರು ಎಂಬುದಾಗಿ ತಾವು ಹೇಳ್ತಾ ಇದ್ದಾರೆ.
ಆದ್ದರಿಂದ ತಾವು ಹೇಳ್ತಾರೆ ಇಂತಹ ಒಂದು ಮಾಧ್ಯಮ ಸಂಗೀತ ಮಾಧ್ಯಮ ದಾಸ ಸಾಹಿತ್ಯದ ಮಾಧ್ಯಮ ಜನರಿಗೆ ಅತ್ಯಂತ ಹತ್ತಿರವಾಗ್ತಕ್ಕಂಥ ಮಾಧ್ಯಮ ಆಗಿರೋದ್ರಿಂದಲೇ ಎಂತಹ ಸಂಸ್ಕೃತದಲ್ಲಿ ಉದ್ದಾಮ ಗ್ರಂಥಗಳನ್ನು ಬರೆದಿರ್ತಕ್ಕಂತಹ ಮಹನೀಯರಾಗಿರ್ತಕ್ಕಂಥ ಶ್ರೀಪಾದರಾದರು ವ್ಯಾಸರಾದರು ವಾದರಾದರಂಥವರು ಸಹ ಯುಕ್ತಿಮಲ್ಲಿಕಾ ಗ್ರಂಥವನ್ನು ಬರೆದವರು ರುಕ್ಮಿಣೀಶ್ ವಿಜಯ ಗ್ರಂಥ ಬರೆದವರು ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಗ್ರಂಥ ಬರೆದಿರ್ತಕ್ಕಂಥ ವ್ಯಕ್ತಿಗಳು ಸಹ ಕನ್ನಡದಲ್ಲಿ ಪದಪದ್ಯ ಸುಲಾದಿಗಳನ್ನು ತಾವು ಬರೆದರು. ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸರು ಕರೆಸಿದರು. ಈ ಮಾಧ್ಯಮವನ್ನು ತಾವು ಆರಿಸಿಕೊಂಡರು. ರಾಮಾಯಣ ಭಾರತ ಭಾಗವತಗಳನ್ನು ಕನ್ನಡದಲ್ಲಿ ಅರಿಹಿದರು. ಆದ್ದರಿಂದ ಕಟ್ಟು ಯಾವುದೇ ಒಂದು ಕಟ್ಟುಪಾಡುಗಳಿಲ್ಲದೆ ನಿರಂತರ ಹರಿಸ್ಮರಣೆ ಮಾಡು. ನಿರಂತರ ದರ್ ಇಸ್ ನೋ ಇಂಟರ್ವಲ್ ಆಫ್ ಟೈಮ್. ಮಕ್ಕಳಾಡಿಸುವಾಗ, ಮಡದಿಯೊಳಕ್ಕರದಿ ನೆಲೆಯುವಾಗ, ಹಯ ಪಲ್ಲಕ್ಕಿ ಗಜ ಮೊದಲಾದದ್ದು ಏರಿ ಮೆರೆವಾಗ, ಬಿಕ್ಕುವಾಗ, ಆಕಳಿಸುವಾಗ, ದೇವಕೀರ್ತನೆಯನ್ನು ನೆನೆಯುವ ನರ ಸಿಕ್ಕ ಯಮದೂತರಿಗೆ ಎಂದೆಂದು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿದರು. ಆದ್ದರಿಂದ ಈ ರೀತಿಯಲ್ಲಿ ಹರಿದಾಸ ಸಾಹಿತ್ಯ ಅಂತನ್ನೋದು ನಮ್ಮ ಮನಸ್ಸಿಗೆ ಮುಟ್ಟುವ ಸಾಹಿತ್ಯ ಆಗಿರ್ತಕ್ಕಂಥದ್ದಾಗಿದೆ. ಇವತ್ತು ಒಂದೊಂದು ಸಣ್ಣ ಸಣ್ಣ ದೇವರ ನಾಮ ಅಂದರೆ ಅದು ಒಂದೊಂದು ಪ್ರಮೇಯಗಳನ್ನು ತಿಳಿಸ್ತಕ್ಕಂಥದ್ದು ಆಗಿದೆ. ಕಾಲ ತೊಳೆದವನೊಬ್ಬ, ತೊಳಸಿಕೊಂಡವನೊಬ್ಬ, ಮೌಳಿಯ ಮೇಲೆ ಧರಿಸಿದವನೊಬ್ಬ, ಪಾಲಿಸುವ ಪ್ರಭುವೊಬ್ಬ, ಕೊಲುವ ತಲವಾರನೊಬ್ಬ, ಮೂರ್ಲೋಕವರಿಗೆ ಪುಟ್ಟಿಸಿದ ಪಿತನೊಬ್ಬ, ಆಲೋಚನೆಯಲ್ಲಿ ಬಲ್ಲವರಿಗೆ ಸಂಶಯವಿಲ್ಲ, ಮಾಲೆಯನು ಮಹಲಕುಮಿ ಹಯವದನಗಿತ್ತಲಾಗ ಅಂದ್ರು. ಇದೇನು ಹೇಳಿದರು? ಹರಿಸರ್ವೋತ್ತಮ ಸಾರದಲ್ಲಿ ಹೇಳಿದರು. ಹರಿಸರ್ವೋತ್ತಮ ಅನ್ನೋ ವಿಚಾರವನ್ನು ತಿಳಿಸೋದಕ್ಕೋಸ್ಕರ ಹೇಳಿದ್ದು. ಕಾಲ ತೊಳೆದವನೊಬ್ಬ, ತೊಳೆಸಿಕೊಂಡವನೊಬ್ಬ, ಮೌಳಿಯ ಮೇಲೆ ಜಲವ ಧರಿಸಿದವನೊಬ್ಬ. ಕಾಲನ್ನ ತೊಳೆದವನು ನಿಮಗೆಲ್ಲ ಗೊತ್ತಿರತಕ್ಕಂಥ ಕಥೆಯೇ. ಆದ್ದರಿಂದ ಭಗವಂತ ತಾನು ಬಂದಂತ ಕಾಲದಲ್ಲಿ ವಾಮನನಾಗಿ ಬಂದ, ತ್ರಿವಿಕ್ರಮನಾಗಿ ತಾನು ಬೆಳೆದ, ತ್ರಿವಿಕ್ರಮನಾಗಿ ಬೆಳೆದಾಗ ಅವನ ಕಾಲನ್ನು ತೊಳೆದವರು ಬ್ರಹ್ಮದೇವರು ಅಂತಂದಂತ ಕಾಲದಲ್ಲಿ ಬ್ರಹ್ಮದೇವರು ಭಗವಂತನ ಕಾಲು ತೊಳಿತಾ ಇದ್ದಾರೆ ಅಂದ್ರೆ ಭಗವಂತ ಬ್ರಹ್ಮದೇವರಿಗಿಂತ ಉತ್ತಮ. ಯಾರ ಕಾಲಿಗಾದ್ರೂ ನಾವು ನಮಸ್ಕಾರ ಮಾಡಿದರೆ ನಮಸ್ಕಾರ ಮಾಡಿಸಿಕೊಳ್ಳುವಂತಹ ವ್ಯಕ್ತಿ ನಮಸ್ಕಾರ ಮಾಡುವ ವ್ಯಕ್ತಿಗಿಂತ ಉತ್ತಮ ಅಂತ ನಮ್ಗೆ ಗೊತ್ತಾಗುತ್ತೆ, ಹೌದೋ ಅಲ್ಲ? ಆ ರೀತಿ ಒಳಗೆ ಬ್ರಹ್ಮದೇವರು ಭಗವಂತನ ಕಾಲನ್ನು ತೊಳಿತಾ ಇದ್ದಾರೆ, ಇವನು ಉತ್ತಮ. ಆ ಜಲವನ್ನ ರುದ್ರದೇವರು ತಲೆಯ ಮೇಲೆ ಧಾರಣೆ ಮಾಡಿದ್ದಾರೆ, ಆದ್ರಿಂದ ಬ್ರಹ್ಮದೇವರಿಗಿಂತ ಅವರನಾಗಿದ್ದಾರೆ ಎಂಬತಕ್ಕಂಥ ವಿಚಾರ ಇದನ್ನು ಸಹ ಗೊತ್ತಾಗ್ತಕ್ಕಂಥದ್ದು. ಇಂತಹ ವಿಚಾರವನ್ನ ನೋಡೋದಕ್ಕೆ ಪಾಲಿಸುವ ಪ್ರಭುವೊಬ್ಬ, ಕೊಲುವ ತಳವಾರನೊಬ್ಬ, ಮೂರ್ಲೋಕವರಿಗೆ ಪುಟ್ಟಿಸಿದ ಪಿತನೊಬ್ಬ, ಹೀಗೆಲ್ಲ ಇದೆ. ಆದರೆ ಆಲೋಚನೆಯಲ್ಲಿ ಬಲ್ಲವರಿಗೆ ಸಂಶಯವಿಲ್ಲ, ಮಾಲೆಯನ್ನು ಮಹಲಕುಮಿ ಹಯವದನಗಿತ್ತಲಾಗ. ಇದನ್ನು ಹೇಳಬೇಕಾದ್ರೆ ಮತ್ತೂ ಒಂದು ಪ್ರಮೇಯವನ್ನು ನಡೆಸಿದ್ರು. ಕಾಲ ತೊಳೆದವನೊಬ್ಬ ಅಂದಾಗ ಕಾಲಿದೆ ಅಂತಂದ್ರು. ಕಾಲಿದೆ ಅಂತಂದಂತ ಕಾಲದಲ್ಲಿ ಅವನಿಗೆ ಪಾದಗಳಿದೆ ಅಂದಮೇಲೆ ಪಾದಗಳಿಗೆ ನಮಸ್ಕಾರ ಅಂದಮೇಲೆ ಆಕಾರ ಇದೆ ಅಂತಾಯ್ತು. ನಿರಾಕಾರವಾದವನ್ನು ಹೊರದಾಕಿರ್ತಕ್ಕಂಥವರಾದರು. ಪಾಲಿಸುವ ಪ್ರಭುವೊಬ್ಬ, ಕೊಲುವ ತಳವಾರನೊಬ್ಬ, ಯಾರನ್ನ ಜಗತ್ತನ್ನು ಪರಿಪಾಲನೆ ಮಾಡೋದು, ಜಗತ್ತನ್ನು ಪರಿಪಾಲನೆ ಮಾಡಿದ್ಮೇಲೆ ಜಗತ್ತು ಸತ್ಯ ಎಂಬತಕ್ಕಂಥ ಅರಿವನ್ನು ತಾವು ಮೂಡಿಸಿದರು. ಹೀಗೆ ಹತ್ತು ಹಲವು ದೃಷ್ಟಿಯಿಂದ ಯಾವುದೇ ದೇವರ ನಾಮವನ್ನು ನಾವು ತೆಗೆದುಕೊಂಡರೂ ಅದರಲ್ಲಿ ಸೂಕ್ಷ್ಮವಾಗಿ ನಮ್ಮ ಮಧ್ವಮತದ ಪ್ರಮೇಯಗಳನ್ನು ಅಡಗಿಸಿರ್ತಕ್ಕಂಥವನಾಗಿರ್ತಾರೆ. ಅದಕ್ಕೋಸ್ಕರವಾಗಿ ಮಧ್ವಮತ ಒಪ್ಪಂದದವನ ಭಕೃತಿ ಯಾತಕೆ ಎಂಬತಕ್ಕಂಥ ವಿಚಾರವನ್ನೇ ತಾವು ಹೇಳಿರ್ತಕ್ಕಂಥವರಾದರೂ ಆ ಪ್ರಮೇಯಗಳನ್ನು ತಿಳಿಬೇಕು ಎಂಬತಕ್ಕಂಥ ವಿಚಾರಗಳನ್ನು ತಾವು ಹೇಳಿದರು. ಆದ್ದರಿಂದ ಇಂತಹ ಒಂದು ಹರಿದಾಸ ಸಾಹಿತ್ಯ ಅನ್ನೋದು ಏನು ಬಂದಿದೆ? ಕನಕದಾಸರು ಬರೆದಿರ್ತಕ್ಕಂಥ ರಾಮಧಾನ್ಯ ಚರಿತ್ರೆ, ಹರಿಭಕ್ತಿ ಸಾರ, ನಳಚರಿತ್ರೆ, ಮೋಹನ ತರಂಗಿಣಿ, ವಾದರಾದರು ಬರೆದಿರ್ತಕ್ಕಂಥ ಒಂದು ಗುಂಡಕ್ರಿಯೆ, ಅವರ ಒಂದು ಲಕ್ಷ್ಮೀ ಶೋಭಾನೆ, ಎಂಥದ್ದು ಆ ಕೃತಿಗಳನ್ನು ನೋಡಿದರೆ ಭಾಗವತಕ್ಕೆ ಮತ್ತೊಂದು ವ್ಯಾಖ್ಯಾನ ರೂಪದಲ್ಲಿ ಇರತಕ್ಕಂಥದ್ದು ಅವೆಲ್ಲ. ಆದ್ದರಿಂದ ಇಂಥ ಕೃತಿಗಳನ್ನ ಕೇಳಯ್ಯೇನ ಮಾತ ಪ್ರಾರ್ಥನೆ, ಗೀತಾ ವರ್ತನೆ, ವ್ಯಾಸರಾದರು ಬರೆದಿರ್ತಕ್ಕಂಥ ಭಗವದ್ಗೀತೆಯ ಒಂದು ಸಾರ, ಇದನ್ನೆಲ್ಲ ನಾವು ನೋಡಿದಾಗ ಒಂದೊಂದು ದೇವರ ನಾಮ ಒಂದೊಂದು ಗ್ರಂಥಗಳಾಗಿದೆ. ಅಷ್ಟೇ ಅಲ್ಲ, ದಾಸ ಸಾಹಿತ್ಯದಲ್ಲಿ ತುಂಬಾ ಶಾಸ್ತ್ರೀಯವಾಗಿ ಸಂಗೀತದಲ್ಲಿ ಹಾಡ್ತೀನಿ ಅಂದ್ರೆ ಒಳ್ಳೆ ಕೀರ್ತನೆಗಳನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲ ಭಜನೆಯ ಉಪಾದಿಯಲ್ಲಿ ಹೇಳ್ತೀನಿ ಅಂದ್ರೆ ಭಜನೆಗಳಿದೆ. ನಮ್ಗೆ ಅದು ಹೇಳಕ್ ಬರಲ್ರಿ ಅಂದ್ರೆ ಸುಳಾದಿ ಇದೆ, ಸುಳಾದಿ ಮಾಡಿಕೊಟ್ಟಿದ್ದಾರೆ ಸಪ್ತ ತಾಳಗಳಲ್ಲಿ ಹೇಳ್ರಿ ಅಂತ. ಇಲ್ಲ ನಮಗದೂ ಬರಲ್ಲ ಅಂದ್ರೆ ಉಗಾಭೋಗವನ್ನು ಮಾಡಿಕೊಟ್ಟಿದ್ದಾರೆ. ಆದ್ರಿಂದ ಸಣ್ಣದಾಗಿದೆ, ಇದನ್ನಾದರೂ ಹೇಳ್ರಪ್ಪ ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಇಲ್ಲರಿ, ನಮ್ಮ ಸ್ವಲ್ಪ ಕಸರತ್ತು ಬೇಕು ನಮಗೆ ಅರ್ಥ ಮಾಡಕ್ಕೆ ಅಂದ್ರೆ ಮುಂಡಿಗೆಗಳನ್ನು ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ಒಂದು ಮುಂಡಿಗೆಗೆ ಅರ್ಥ ಮಾಡಬೇಕಾದ್ರೆ ನಾಲ್ಕಾರು ಗ್ರಂಥಗಳನ್ನು ಓದಿರಬೇಕು, ಪುರಾಣಗಳನ್ನು ಓದಿರಬೇಕು. ಹೀಗೆ ಹತ್ತು ಹಲವು ಪ್ರಾಕಾರಗಳಲ್ಲಿ ದಾಸ ಸಾಹಿತ್ಯ ಅನ್ನೋದು ಮಿಂಚುತ್ತಾ ಇರತಕ್ಕಂಥದ್ದಾಗಿದೆ. ಆದ್ರಿಂದ ಎಲ್ಲ ಪಾಮರರಿಗೆ, ಎಲ್ಲರಿಗೆ ಎಟಕುವಂತಹ ಸಾಹಿತ್ಯ ಈ ಒಂದು ದಾಸ ಸಾಹಿತ್ಯ. ಆದ್ರಿಂದ ಹರಿದಾಸರು ಹೇಳಿದ ವಿಚಾರಗಳನ್ನ ಅಂದ್ರೆ ಏನು, ಆ ವ್ಯಾಸರಾದರು ಹೇಳಿದಂತ ವೇದವ್ಯಾಸರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಹರಿದಾಸರು ಯಾವ ರೀತಿ ಬೋಧನೆ ಮಾಡಿದ್ದಾರೋ ಅದು ಮನಮುಟ್ಟುವಂತೆ ಇರ್ತಕ್ಕಂಥದ್ರಿಂದ ಇಂಥ ಮನಮುಟ್ಟುವ ಒಂದು ಸಾಹಿತ್ಯವನ್ನು ನಾವು ನೋಡಿ ಉಪಾಸನೆ. ಹರಿಕಥಾಮೃತ ಸಾರ ಉಪಾಸನಾ ಗ್ರಂಥವೇ ಅದು. ಹೆಸರಿಗೆ ಹರಿಕಥಾಮೃತ ಸಾರ, ಇಡೀ ಹರಿಕಥಾಮೃತ ಸಾರ ನೀವು ನೋಡಿದ್ರೆ ರಾಮಾಯಣದ ಕಥೆ, ಭಾಗವತದ ಕಥೆ ಯಾವ್ದಾದ್ರು ಬರುತ್ತೆ ಅಂದ್ರೆ ಎಲ್ಲೋ ಒಂದೊಂದು ಕಡೆ ಸೂಚನೆ ಬರುತ್ತೆ ಅಷ್ಟೇ ಹೊರತು ಡೀಟೇಲ್ ಆಗಿ ಹರಿಯ ಕಥೆ ಅನ್ನೋದು ಕಥಾರೂಪದಲ್ಲಿ ಬರೋದಿಲ್ಲ. ಅದು ಉಪಾಸನಾ ಗ್ರಂಥವೇ. ಯಾಕೆಂದ್ರೆ ನಿಮ್ಮ ಮನೆಗಳಲ್ಲಿ ನಾವು ಮಾಡಬೇಕಾದ್ರೆ ಇದೆಲ್ಲವೂ ಸಹ ಇವತ್ತು ಲೋಪ ಆಗುತ್ತೆ. ಕೊನೆಯಲ್ಲಿ ಮಂತ್ರ ವಿಪರ್ಯಾಸ ತಂತ್ರ ವಿಪರ್ಯಾಸ ಅಂತ ನಾವು ಹೇಳ್ತೀವಲ್ಲ ಹಾಗೆ, ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ರು ಇಂಥ ಒಂದು ಗ್ರಂಥವನ್ನು ಮಾಡಿಕೊಟ್ಬಿಟ್ರು. ನಮ್ಗೆ ಭಗವಂತನ ವಿಭೂತಿ ದೀಪಗಳನ್ನು ನೆನೆಯೋದಕ್ಕೆ ಸಾಧ್ಯ ಇಲ್ಲ, ವಿಭೂತಿ ಸಂಧಿ ಪಾರಾಯಣ ಮಾಡ್ರಿ. ನೈವೇದ್ಯ ಮಾಡೋ ವಿಚಾರ ನಮ್ಗೆ ಗೊತ್ತಿಲ್ಲ, ನೈವೇದ್ಯ ಪ್ರಕರಣ ಸಂಧಿ ಪಾರಾಯಣವನ್ನು ನೀವು ಮಾಡ್ರಿ. ತಾರತಮ್ಯ ನಮಗೆ ಗೊತ್ತಿಲ್ಲ, ತಾರತಮ್ಯಕ್ಕೋಸ್ಕರ ಐದಾರು ಸಂಧಿಗಳನ್ನು ಮಾಡಿತ್ತು ಹರಿಕಥಾಮೃತಸಾರದಲ್ಲಿ. ಹೀಗೆ ಹರಿಕಥಾಮೃತಸಾರದಂತಹ ಒಂದು ಗ್ರಂಥವನ್ನು ಕೊಟ್ಟಿದ್ದಾರೆ. ಮೋಹನದಾಸರ ಕೋಲುಹಾಡು ಎಲ್ಲ ಗ್ರಂಥಗಳಲ್ಲೂ ಸಹ ಉಪಾಸನಾ ವೈವಿಧ್ಯತೆ ಅಂತನ್ನೋದನ್ನ ತೋರ್ಪಡಿಸಿರ್ತಕ್ಕಂಥವರಾಗಿದ್ದಾರೆ. ಇಂತಹ ಸಾಹಿತ್ಯವನ್ನು ಓದಿ ಮೋಕ್ಷ ಸಾಧನೆಗೆ ಇದೂ ಒಂದು ಮಾರ್ಗ ಎಂಬತಕ್ಕಂಥ ವಿಚಾರವನ್ನ ನಾನು ಹೇಳ್ತಾ ದೊಡ್ಡವರ ಒಂದು ಸನ್ನಿಧಾನದಲ್ಲಿ ಎರಡು ನುಡಿಕುಸುಮಗಳನ್ನು ನಮ್ಮ ಗುರುಗಳ ಅಂತರ್ಯಾಮಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.
ವರಾಹರಿ ವಿಠಲದಾಸರು ತುಂಬಾ ಸುಂದರವಾಗಿ ವಿಷಯವನ್ನು ನಿರೂಪಣೆ ಮಾಡಿದ್ದಾರೆ. ಅವರಿಗೆ ಅನಂತಾನಂತ ಧನ್ಯವಾದಗಳು. ಅತಿ ಸ್ವಲ್ಪ ಕಾಲದಲ್ಲಿ ನಾವು ನಿನ್ನೆ ರಾತ್ರಿ ಸುಮಾರು 11 ಗಂಟೆಗೆ ಅವರನ್ನು ಸಂಪರ್ಕ ಮಾಡಿದ್ದು. ಇಲ್ಲಿಗೆ ಬಂದು ಮಂಡ್ಯದಿಂದ ಈ ಒಂದು ವಿಚಾರಗೋಷ್ಠಿಯಲ್ಲಿ ಪಾಲ್ಗೊಂಡು ವಿಶೇಷವಾದ ಒಂದು ವಿಷಯಗಳನ್ನು ಮಂಡನೆ ಮಾಡಿದ್ದಾರೆ. ಹರಿಕಥಾಮೃತಸಾರ ಗ್ರಂಥದ ಬಗ್ಗೆ ಸುಮಾರು ಒಂದು 20 ವರ್ಷಗಳ ಹಿಂದೆ ಒಂದು ಪ್ರಕಟಣ ಒಬ್ಬ ವಿದ್ವಾಂಸರಿಂದ, ಹರಿಕಥಾಮೃತಸಾರದಿಂದ ಮೋಕ್ಷ ಸಾಧನ ಇಲ್ಲ ಅಂತ ಹೇಳಿ ಒಂದು ಗ್ರಂಥ ಒಂದು, ಅಂದರೆ ಅವರ ಉಪನ್ಯಾಸದ್ದು ಒಬ್ಬರು ಪ್ರಕಟಣೆ ಮಾಡಿದರು. ಅದರ ಆ ಕಾಲದಲ್ಲಿ ಸುಮಾರು ಬಹುಶಃ 20 ವರ್ಷಗಳಾಗಿತ್ತು. ಇದರ ಒಂದು ಚರ್ಚಾಗೋಷ್ಠಿ ಈ ವಿಷಯದ ಬಗ್ಗೆ ತಿರುಪತಿಯಲ್ಲಿ ನಡೆದು ಅದಕ್ಕೆ ಉತ್ತರ ರೂಪವಾಗಿ ಅದಕ್ಕೆ ಅನೇಕ ಪ್ರಮೇಯಗಳನ್ನು ಸಹಿತ ಪ್ರಕಟವಾಗಿತ್ತು. ಒಬ್ಬ ವಿದ್ವಾಂಸರಲ್ಲಿ ಭಾಗವಹಿಸಿದವರು ತಿರುಪತಿಯಲ್ಲಿ ಒಂದು ವಿಷಯವನ್ನು ತಿಳಿಸಿದರು. ಹರಿಕಾಂಸಾರ ಮೋಕ್ಷಪದ ಗಂಧ ಅದ ಇಲ್ಲ ಎಂಬುದಕ್ಕೆ ಅದರಲ್ಲೇ ಉತ್ತರ ಕೊಟ್ಟಿದ್ದಾರೆ ಜಗನ್ನಾಥದಾಸರು. ಹಾಗೂ ಫಲಸ್ಮೃತಿ ಸಂಧಿಯಲ್ಲಿ ಬಂದಿದೆ. ಅದರ ಉಪಾಸನ ಮಾಡಿ ಶ್ರೀವ ರಾಮಾಚಾರ್ಯರು ಉದಾಹರಣೆಗೆ ರಾಯಚೂರಲ್ಲಿ ಶ್ರೀವಾರದಲ್ಲಿದ್ದರು ಮಹನೀಯರು. ಹಾಗೂ ಅನೇಕ ಮಂದಿ ಅವರು ಅದರ ಉಪಾಸನೆಯಿಂದನೇ ಆ ಜ್ಞಾನವನ್ನು ಪಡೆದು ವಿಶೇಷವಾದಂತಹ ಸಾಧನೆ ಮಾಡಿದ ಮಹನೀಯರು ಇದ್ದಾರೆ. ಇನ್ನೊಬ್ಬರು ಇದೇ ಒಂದು ಮಂಡನೆ ಮಾಡುವ ಕಾಲಕ್ಕೆ ವಿಷಯದಲ್ಲಿ ಹುಬ್ಳಿಯಲ್ಲಿ ನಡೆದ ಕಾಲಕ್ಕೆ ಚರ್ಚೆಯಲ್ಲಿ ಹುಬ್ಳಿ ಧಾರವಾಡದಲ್ಲಿ ಕನ್ನಡ ಒಂದು ಆ ಭಾಷೆಯನ್ನು ಮಾತಾಡುವ ಆ ರೀತಿ ಬೇರೆ ಇರುತ್ತೆ. ಒಬ್ಬ ವಿದ್ವಾಂಸ ಹೇಳಿದ್ರು ಹೆಣಮಕ್ಕಳ ಸಾಧನ ಇದು, ಹೆಣಮಕ್ಕಳಿಗೆ ಅಂದ್ರೆ ಹೆಣ್ಣುಮಕ್ಕಳಿಗೆ ಸಾಧನೆ ಮಾಡಲಿಕ್ಕಾಗಿ ಬರೆದ ಗ್ರಂಥ ಅಂತ ಪ್ರಾರಂಭ ಮಾಡಿದ್ರು. ಅಲ್ಲಿ ಗಲಗಲಿ ಪಂಡಿತಾಚಾರ್ಯರಿದ್ರು. ಪಂಡಿತಾಚಾರ್ಯರು ಇಲ್ಲಪ್ಪ ಹೀಗೆ ತಳ್ಕೋಬೇಡ ಅಂತ ಹೇಳಿ ಅವರು ಅನೇಕ ದೇವರನಾಮಗಳನ್ನ ಹೇಳಿ ಅದು ಸಾಧನಕ್ಕೆ ಉಪಯುಕ್ತವಾದಂತಹ ಸಾಹಿತ್ಯವನ್ನು ಹರಿದಾಸರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಭಕ್ತರಿಗೆ ಎಂಬ ವಿಷಯವನ್ನು ತಿಳಿಸಿದರು. ಹೀಗೆ ಮುಂದೆ ನಾಗಸಂಪಿಗೆ ಅವರು ವಿಷಯವನ್ನು ಪ್ರಸ್ತಾವನೆ ಮಾಡಬೇಕಾಗಿ ಪ್ರಾರ್ಥನಾ. 20-25 ನಿಮಿಷಗಳ ಕಾಲದಲ್ಲಿ ಬಹುಶಃ ಅವಕಾಶ ಇದೆ ಅಂತ ನಾನು ಪ್ರಾರ್ಥಿಸಿದೆ. ಅಧ್ಯಕ್ಷರು ಸೂಚನೆ ಕೊಟ್ಟಂತೆ ಅದು
ಆದರಣೀಯ ಅಧ್ಯಕ್ಷರನ್ನ ಮತ್ತು ಪೂಜ್ಯರಾದ ಹರಿದಾಸ್ ಭಟ್ಟರನ್ನ ವಂದಿಸಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು 4 ಮಾತುಗಳನ್ನ ಆಡಬಯಸ್ತಾ ಇದ್ದೇನೆ. ವೇದಗಳ ಅರ್ಥವನ್ನ ಸರಳವಾಗಿ ವಿವರಣೆ ಮಾಡಲಿಕ್ಕೋಸ್ಕರ ವೇದವ್ಯಾಸದೇವರು ಇತಿಹಾಸ ಪುರಾಣಗಳನ್ನು ರಚನೆ ಮಾಡಿದರು. ಅದರ ಹೃದಯವನ್ನು ತಿಳಿಸಿಕೊಡಲಿಕ್ಕೋಸ್ಕರ ಆಚಾರ್ಯರು ಸರ್ವ ಮೂಲ ಗ್ರಂಥಗಳನ್ನು ರಚನೆ ಮಾಡಿದರು. ಅವರ ಆಶಯವನ್ನು ವಿವರಣೆ ಮಾಡಲಿಕ್ಕೋಸ್ಕರ ಹರಿದಾಸರು ಕನ್ನಡದಲ್ಲಿ ಪದಪದ್ಯ ಸುಳಾದಿಗಳನ್ನು ರಚನೆ ಮಾಡಿದರು. ಒಟ್ಟಾರೆ ಜ್ಞಾನದ ವಿಕೇಂದ್ರೀಕರಣ ಹಾಗೂ ಸರಳೀಕರಣದ ದೃಷ್ಟಿಕೋನದಿಂದ ನೋಡಿದಾಗ ಹರಿದಾಸ ಸಾಹಿತ್ಯಕ್ಕೆ ಒಂದು ದೊಡ್ಡ ಅಪೂರ್ವತೆ ಇದೆ, ಮಹತ್ವ ಇದೆ. ನ್ಯಾಯಾಮೃತದ ಬಗ್ಗೆ ಏನೋ ಒಂದು ಹೆಗ್ಗಳಿಕೆಯನ್ನು ಹೇಳುವುದಿದೆ, ವಿಕ್ಷಿಪ್ತ ಸಂಗ್ರಹ ಕ್ವಾಪಿ ಕ್ವಾಪ್ಯುತ್ವಸ್ಯ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ ಅನ್ನುವುದನ್ನ ಈ ಮಾತು ದಾಸ ಸಾಹಿತ್ಯಕ್ಕೂ ಅನ್ವಯಿಸಲಿಕ್ಕೆ ಬರುತ್ತೆ. ಆ ಮುಖಗಳು ಯಾವುದು ಎಂಬುದನ್ನ ಈಗ ನಾನು ಹೇಳಲಿಕ್ಕೆ ಹೋಗುವುದಿಲ್ಲ, ಅದು ನನ್ನ ಪ್ರಸ್ತುತ ವಿಷಯ ಅಲ್ಲ. ಒಂದಂಶವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು, ಚರ್ಚೆಯ ಜಿಜ್ಞಾಸೆಯ ಕೇಂದ್ರ ಬಿಂದು ಯಾವುದು? ಒಂದು ಕಾಲದಲ್ಲಿ ಹೀಗೊಂದು ಕಲ್ಪನೆ ಇತ್ತು, ದೇವರ ಸಾಕ್ಷಾತ್ಕಾರಕ್ಕೆ ಭಕ್ತಿ ಕಾರಣ, ಆ ಭಕ್ತಿ ಶಾಸ್ತಿ ಎರಡು ಭಾಷೆಗಳಲ್ಲಿ ಯಾವ ಭಾಷೆಯಿಂದಲೂ ಬರಬಹುದು. ಸಂಸ್ಕೃತ ಮಾಧ್ಯಮದ ಸರ್ವ ಮೂಲ ಗ್ರಂಥಗಳನ್ನ, ಟೀಕಾ ಟಿಪ್ಪಣಿ ಗ್ರಂಥಗಳನ್ನ ಅಭ್ಯಾಸ ಮಾಡಿ ದೇವರ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ದೇವರಲ್ಲಿ ಭಕ್ತಿಯನ್ನು ಮಾಡಲಿಕ್ಕೆ ಬರ್ತದೆ. ಭಕ್ತಿಯಿಂದ ದೇವರು ಬರುತ್ತಾನೆ. ಭಕ್ತಿಯಾ ಪುನನ್ನೆಯ ಶಕ್ಯ, ಭಕ್ತಿ ಒಂದೇ ಅಂತಿಮವಾದ ಉಪಾಯ. ಅದರಿಂದ ಸಂಸ್ಕೃತ ಮಾಧ್ಯಮದ ಗ್ರಂಥಗಳ ಅಭ್ಯಾಸದಿಂದಲೂ ದೇವರಲ್ಲಿ ಭಕ್ತಿಯನ್ನು ಮಾಡಿ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬಹುದು. ಯಾರಿಗೆ ಸಂಸ್ಕೃತ ಮಾಧ್ಯಮದ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅರ್ಥ ಮಾಡಿಕೊಳ್ಳುವ ಚೈತನ್ಯ ಇಲ್ಲ, ಶಕ್ತಿ ಇಲ್ಲ, ಅವರು ಕನ್ನಡ ಮಾಧ್ಯಮದ ದಾಸ ಸಾಹಿತ್ಯವನ್ನ ವ್ಯಾಸಂಗ ಮಾಡಿ ಅಲ್ಲಿಯೂ ಕೂಡ ದೇವರು ಸರ್ವೋತ್ತಮ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ಅವನಲ್ಲಿ ದೋಷಗಳಿಲ್ಲ, ಅವನ ಅನೇಕ ಮಹಿಮೆಗಳನ್ನ ಹರಿದಾಸರು ಉದಾಹರಣೆಗಳನ್ನು ಕೊಟ್ಟು ಮನಮುಟ್ಟುವಂತೆ ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ದೇವರಲ್ಲಿ ಭಕ್ತಿ ದಾಸ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಾಗಲೂ ಬರ್ತದೆ, ದೇವರ ಜ್ಞಾನ ಬರ್ತದೆ. ಆ ಜ್ಞಾನವೇ ಪರಿಪಕ್ವವಾಗಿ ಭಕ್ತಿ ಅಂತ ಕರೆಸಿಕೊಳ್ಳತಕ್ಕಂಥದ್ದು. ಆದ್ದರಿಂದ ಎರಡು ಮಾಧ್ಯಮಗಳಿಂದಲೂ ಭಕ್ತಿ ಬರ್ತದೆ ಅಂತಾದ ಮೇಲೆ ಸಂಸ್ಕೃತ ಮಾಧ್ಯಮದ ವೇದ, ಉಪನಿಷತ್ತುಗಳು, ಸರ್ವ ಮೂಲ ಗ್ರಂಥಗಳು, ಟೀಕಾ ಟಿಪ್ಪಣಿ ಗ್ರಂಥಗಳ ಅಧ್ಯಯನದ ಅನಿವಾರ್ಯತೆ ಏರಿದೆ. ಕೇವಲ ದಾಸ ಸಾಹಿತ್ಯದ ಅಧ್ಯಯನದಿಂದಲೂ ಒಂದು ಜ್ಞಾನ ಬರ್ತದೆ, ಭಕ್ತಿ ಉಂಟಾಗ್ತದೆ ಅನ್ನೋದು ಕೆಲವರ ಅಭಿಪ್ರಾಯ ಆಗಿತ್ತು. ಇದು ಚರ್ಚೆಯ ವಿವಾದದ ಮೂಲ ಕೇಂದ್ರಬಿಂದು. ಜಗದ್ಗುರು ಮಧ್ವಾಚಾರ್ಯರು ಸರ್ವ ವೇದಾಂತ ಪ್ರತ್ಯಯಂ ಚೋದನಾದ್ಯ ವಿಶೇಷ ಎಂಬ ಸೂತ್ರ ವ್ಯಾಖ್ಯಾನ ಮಾಡುವಾಗ ಒಂದು ಪ್ರಮೇಯವನ್ನು ಹೇಳ್ತಾರೆ. ಜ್ಞಾನದಿಂದ ಭಕ್ತಿ ಬರುವಂತಹದ್ದು. ಜ್ಞಾನದ ಮಾಧ್ಯಮ ನಾವು ಕನ್ನಡದಲ್ಲಿ ಇರತಕ್ಕಂತಹ ಪದಪದ್ಯ ಸುಳಾದಿಗಳನ್ನು ಓದ್ತೇವೆ. ವಿಷ್ಣು ಸರ್ವೋತ್ತಮ, ರಮಾಬ್ರಹ್ಮಾದಿ ದೇವತೆಗಳಿಗೆ ಅವನು ಒಡೆಯ, ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅನ್ನುವ ಮಾತುಗಳನ್ನು ನಾವು ದಾಸ ಸಾಹಿತ್ಯದಲ್ಲಿ ಓದ್ತೇವೆ. ಸಮಸ್ಯೆ ಇಲ್ಲಿದೆ ನೋಡಿ. ಒಬ್ಬ ಅದ್ವೈತ ವೇದಾಂತಿ ನಮ್ಮ ಕಣ್ಣ ಮುಂದೆ ಬಂದು ಕುಳಿತುಕೊಂಡು ಇತಿಹಾಸ ಪುರಾಣಗಳಲ್ಲಿರತಕ್ಕಂತಹ ಬೇರೆ ಬೇರೆ ವಾಕ್ಯಗಳನ್ನು, ಬ್ರಹ್ಮ ನಿರ್ಗುಣ, ನಿರಾಕಾರ, ಅವಾಚ್ಯ ಎಂಬ ವಾಕ್ಯಗಳನ್ನು ನಮ್ಮ ಮುಂದೆ ಇಟ್ಟು ನಿಮ್ಮ ಮಧ್ವಾಚಾರ್ಯರ ಪರಂಪರೆಯಲ್ಲಿ ನಿಮ್ಮ ಹರಿದಾಸರು ಏನು ಹೇಳ್ತಾ ಇದ್ದಾರೆ, ಬ್ರಹ್ಮ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತ ಪದಪದ್ಯ ಸುಳಾದಿಗಳಲ್ಲಿ, ಅದು ತಪ್ಪು, ಅದು ಸರಿಯಿಲ್ಲ. ನಿಮ್ಮ ಮಧ್ವಾಚಾರ್ಯರು, ಟೀಕಾರಾಯರು ಯಾವ ವಾಕ್ಯಗಳನ್ನ, ವೇದ ಉಪನಿಷತ್ತುಗಳನ್ನು ಅವಲಂಬಿಸಿಕೊಂಡು ಬ್ರಹ್ಮ ಅನಂತ ಗುಣ, ಅವನಲ್ಲಿ ದೋಷಗಳಿಲ್ಲ ಅಂತ ಹೇಳಿದ್ದಾರೆ, ಅದು ಸರಿಯಿಲ್ಲ ಅಂತ ಚರ್ಚೆ ಪ್ರಾರಂಭ ಮಾಡಿದಾಗ ನಾವು ಬರೀ ಭಾವುಕತೆಯ ನೆಲೆಯಲ್ಲಿ, ಪುರಂದರದಾಸರು ಹೇಳಿದ್ದಾರೆ, ವಿಜಯದಾಸರು ಹೇಳಿದ್ದಾರೆ, ಗೋಪಾಲದಾಸರು ಹೇಳಿದ್ದಾರೆ, ನಮಗವರಲ್ಲಿ ಅಚಲವಾದ ನಂಬಿಕೆ ಇದೆ, ನಾವು ಚರ್ಚೆಗೆ ಇಳಿಯುವುದಿಲ್ಲ, ನಮ್ಮ ಗುರು ಪರಂಪರೆ ಹೇಳಿದ್ದೇ ನಮಗೆ ಚರಮ ಸತ್ಯ ಪರಮ ಸತ್ಯ ಅಂತ ಉತ್ತರ ಕೊಡ್ಲಿಕ್ಕೆ ಬರುವುದಿಲ್ಲ. ಆವಾಗ ನಾವು ಏನು ಮಾಡಬೇಕಾಗ್ತದೆ ಅಂದರೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ, ಅಹಂ ಪ್ರಜ್ಞಾನಂ ಬ್ರಹ್ಮ ಮೊದಲಾದ ವೇದವಾಕ್ಯಗಳು ಯಾಕೆ ಅದ್ವೈತಪರವಲ್ಲ, ಅದು ಹೇಗೆ ದ್ವೈತಪರ, ಜೀವಬ್ರಹ್ಮರ ಭೇದವನ್ನು ಸಮರ್ಥನೆ ಮಾಡುತ್ತದೆ, ಭಗವಂತ ನಿರ್ಗುಣ ನಿರಾಕಾರ ಯಾಕಲ್ಲ ಎಂಬುದನ್ನ ಬರೀ ಹರಿದಾಸ ಸಾಹಿತ್ಯದ ಸ್ಟೇಟ್ಮೆಂಟ್ಗಳಿಂದ ಮಾತ್ರ ನಾವು ತೀರ್ಮಾನ ಮಾಡಲಿಕ್ಕೆ ಬರುವುದಿಲ್ಲ. ಈ ಹಂತದಲ್ಲಿ ನಮ್ಮ ಜ್ಞಾನ ಅನ್ನೋದು ಎರಡು ಅಂಶಗಳನ್ನು ಒಳಗೊಳ್ಳಬೇಕಾಗ್ತದೆ. ಒಂದು, ನಮ್ಮ ವೇದ ಉಪನಿಷತ್ತುಗಳು ಸರ್ವ ಮೂಲ ಗ್ರಂಥಗಳಲ್ಲಿ ಬಂದ ಮಾಹಿತಿಯ ಸಂಗ್ರಹ ಒಂದು ಭಾಗವಾದರೆ, ಇನ್ನೊಂದು ಭಾಗ ಅದ್ವೈತ, ವಿಶಿಷ್ಟಾದ್ವೈತ, ಚೈತನ್ಯ, ವಲ್ಲಭ ಮೊದಲಾದ ಪಂಥಗಳು ಏನು ವ್ಯಾಖ್ಯಾನವನ್ನು ಮಾಡಿದ್ದಾವೆ ಇದೇ ವೇದೋಪನಿಷತ್ತುಗಳಿಗೆ, ಅದು ಯಾಕೆ ತಪ್ಪು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಅದೂ ಸರಿ ಇದೂ ಸರಿ ಎಂಬ ಭಾವನೆ ನಮ್ಮಲ್ಲಿ ಉಂಟಾದರೆ ದೊಡ್ಡ ಗೊಂದಲ ಉಂಟಾಗ್ತದೆ. ಪರಸ್ಪರ ವಿರುದ್ಧವಾದ ಚಿಂತನೆಗಳು, ರಾಮಾನುಜರ ಚಿಂತನೆ, ಮಧ್ವರ ಚಿಂತನೆ, ಶಂಕರರ ಚಿಂತನೆ, ಚೈತನ್ಯ ವಲ್ಲಭರ ಚಿಂತನೆಗಳು ಪರಸ್ಪರ ವಿರುದ್ಧವಾದ ಚಿಂತನೆಗಳು, ಎಲ್ಲವೂ ಒಂದೇ ವೇದ ಉಪನಿಷತ್ತು ಪುರಾಣಗಳಿಂದ ಹರಿದು ಬಂದದ್ದು. ಹೇಗೆ ನಿರ್ಣಯ ಮಾಡೋದು ನಾವು? ಈ ಹಂತದಲ್ಲಿ ನಮಗೆ ವಿಮರ್ಶೆ ಅನಿವಾರ್ಯ ಆಗ್ತದೆ. ಆ ವೇದವಾಕ್ಯದ ಉಪನಿಷತ್ತಿನ ಮೊದಲ ವಾಕ್ಯ ಏನು, ಉಪಕ್ರಮ ಏನು, ಉಪಸಂಹಾರ ವಾಕ್ಯ ಏನು, ತಾತ್ಪರ್ಯ ಎಲ್ಲಿದೆ, ಯುಕ್ತಿಯಿಂದ ಏನು ಅಭಿಪ್ರಾಯವನ್ನು ನಾವು ತೀರ್ಮಾನ ಮಾಡಬಹುದು. ಇಂತಹ ಗಾಢವಾದ ವಿಮರ್ಶೆಯನ್ನು ಮಾಡಿ ಉಪನಿಷತ್ತಿನ ವಾಕ್ಯದ ಅಭಿಪ್ರಾಯ ಏನು, ಬ್ರಹ್ಮಸೂತ್ರಗಳ ಅಭಿಪ್ರಾಯ ಏನು, ಗೀತೆಯ ಅಭಿಪ್ರಾಯ ಏನು ಎಂಬುದನ್ನು ನಾವು ತೀರ್ಮಾನ ಮಾಡಬೇಕಾಗ್ತದೆ. ಈ ಹಂತದಲ್ಲಿ ನಮಗೆ ಸಂಸ್ಕೃತ ಮಾಧ್ಯಮದ ಶ್ರೀಮದ್ ಆಚಾರ್ಯರ ಮೂಲ ಗ್ರಂಥಗಳು, ಅದಕ್ಕೆ ಟೀಕಾಕೃತ್ವಾದರು ಬರೆದಿರತಕ್ಕಂತಹ ಟೀಕೆ, ನ್ಯಾಯಾಮೃತಾದಿ ಮೂರು ಪ್ರಬಂಧಗಳು, ಇವುಗಳ ಆಳವಾಗಿರತಕ್ಕಂತಹ ಅಧ್ಯಯನದ ಅನಿವಾರ್ಯತೆ ಇದೆ. ಆದ್ದರಿಂದ ಜ್ಞಾನದಲ್ಲಿ ಎರಡು ಮುಖಗಳಿದ್ದಾವೆ. ಪರಪಕ್ಷವನ್ನು ಸರಿಯಾಗಿ ವಿಮರ್ಶಿಸಿ ಅದು ತಪ್ಪು ಎಂಬುದೂ ನಮಗೆ ಅರ್ಥ ಆಗಬೇಕು. ನಮ್ಮ ಆಚಾರ್ಯರು ಹರಿದಾಸರು ಹೇಳಿರತಕ್ಕಂಥದ್ದೇ ಸಮಂಜಸ ಪೂರ್ಣ ಪರಿಪೂರ್ಣ ನಿರ್ದಿಷ್ಟ ವಿಚಾರಧಾರೆ ಎಂಬುದು ನಮಗೆ ಅರ್ಥ ಆಗಬೇಕು. ನಮ್ಮ ಹರಿದಾಸರು ಹೇಳಿದ್ದಾರೆ, ನಮ್ಮ ಆಚಾರ್ಯರು ಹೇಳಿದ್ದಾರೆ ಎಂಬ ಒಂದೇ ಭಾವುಕತೆ ನೆಲೆಯಲ್ಲಿ ನಾವು ಮಾತನಾಡುವುದಾದರೆ ಈ ಮಾತು ಅದ್ವೈತಿಗಳು ಹೇಳ್ತಾರೆ, ಈ ಮಾತು ವಿಶಿಷ್ಟ ಅದ್ವೈತಿಗಳು ಹೇಳ್ತಾರೆ, ನಮ್ಮ ಆಚಾರ್ಯರು ಇಂಥವರ ಅವತಾರ, ಇಂಥವರ ಅಂಶ, ಅವರ ಮಾತು ಪ್ರಶ್ನಾತೀತ, ಅದು ವಿವಾದಾರ್ಥ ಅಲ್ಲ, ಅದು ವಿವಾದಾತೀತ ಅನ್ನುವ ಭಾವುಕತೆಯ ಮಾತುಗಳು ಎಲ್ಲ ದರ್ಶನಗಳಲ್ಲೂ ಮೂಡಿಬರುವಂಥವುಗಳು. ಆದ್ದರಿಂದ ವಿಚಾರವನ್ನು ಪ್ರಧಾನವಾಗಿ ಇರಿಸಿಕೊಂಡು ಹೊರಟಾಗ ದಾಸ ಸಾಹಿತ್ಯ ಒಂದರಿಂದಲೇ ಪರದರ್ಶನಗಳ ಚಿಂತನೆಗಳನ್ನು, ಅಂದರೆ ಅದ್ವೈತ ಸಿದ್ಧಿ ಇರಬಹುದು, ಗೌಡಬ್ರಹ್ಮಾನಂದಿಯೇ ಇರಬಹುದು, ಚಿತ್ಸುಖಿ ಇರಬಹುದು, ಅದ್ವೈತದ ಏನೇನು ದೊಡ್ಡ ದೊಡ್ಡ ಪ್ರಬಂಧಗಳು ಶತಶತಮಾನಗಳಿಂದ ನಿರ್ಮಾಣಗೊಂಡಿದ್ದಾವೆ, ಅವುಗಳಲ್ಲಿ ನಡೆದ ವೇದಗಳ ಚರ್ಚೆ, ಉಪನಿಷತ್ತಿನ ವಾಕ್ಯಗಳ ಚರ್ಚೆ, ಇತಿಹಾಸ ಪುರಾಣಗಳ ವಾಕ್ಯಗಳ ಬಗ್ಗೆ ನಡೆಸಿದ ಗಂಭೀರವಾದ ವಿಮರ್ಶೆ, ಅವುಗಳಿಗೆ ನಾವು ಇಷ್ಟರಿಂದಲೇ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಈ ದೃಷ್ಟಿಯಿಂದ ಸಂಸ್ಕೃತ ಮಾಧ್ಯಮದ ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಅವುಗಳಿಂದ ನಾವು ನಿರ್ಣಯಾತ್ಮಕವಾದ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಪರದರ್ಶನಗಳ ಅಕೌಶಲವನ್ನ ತಪ್ಪನ್ನ ನಾವು ಅರ್ಥ ಮಾಡಿಕೊಂಡು ಆಚಾರ್ಯರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇನ್ನಷ್ಟು ತಿಳಿಯಾದ ಭಾಷೆ, ಸಮಂಜಸವಾದ ಉದಾಹರಣೆಗಳನ್ನು ಕೊಟ್ಟ ಹರಿದಾಸ ಸಾಹಿತ್ಯವನ್ನು ಬಳಸಿಕೊಂಡು ನಮ್ಮ ಜ್ಞಾನವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂತಹ, ಜನಸಾಮಾನ್ಯರಿಗೆ ಸರಳವಾಗಿ ಈ ಪ್ರಮೇಯವನ್ನು ಪ್ರತಿಬಿಂಬಿಸುವ ರೀತಿಯಲ್ಲಿ ಇದು ತುಂಬಾ ಉಪಕಾರಿಯಾಗಿರತಕ್ಕಂಥದ್ದು. ಈ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯ ನಮಗೆ ಉಪಕಾರಿಯಾಗಿರತಕ್ಕಂಥದ್ದು, ಅನುಗ್ರಹಕವಾಗಿರತಕ್ಕಂಥದ್ದು. ಇದಲ್ಲದೆ ನಾನು ಆರಂಭದ ಉಪಕ್ರಮದಲ್ಲಿ ಹೇಳಿದಂತೆ ಸರ್ವ ಮೂಲ ಗ್ರಂಥಗಳಲ್ಲಿ ನಮಗೆ ಕಾಣದ ಸೃಷ್ಟಿ ಪ್ರಕ್ರಿಯೆಗೆ ಸಂಬಂಧಪಟ್ಟಿರತಕ್ಕಂತಹ ವಿವರಗಳು, ಋಜಯೋಗಿಗಳ ಮೊದಲ ನೂರರ ಗುಂಪು ಎರಡನೇ ನೂರರ ಗುಂಪಿಗೆ ಸಂಬಂಧಪಟ್ಟಿರತಕ್ಕಂತಹ ವಿವರಗಳು, ಇದಲ್ಲದೆ ಭಗವದ್ ರೂಪಗಳ ಉಪಾಸನೆಗೆ ಸಂಬಂಧಪಟ್ಟ ಇಂದ್ರಿಯಗತ ಭಗವದ್ ರೂಪಗಳು, ಬೇರೆ ಬೇರೆ ಉಪಾಸನೆಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಅಂಶಗಳು ಸಾಕಷ್ಟು ದಾಸ ಸಾಹಿತ್ಯದಲ್ಲಿ ಪಾಂಚರಾತ್ರಾಗಮ ಮೂಲದಿಂದ, ವೇದವ್ಯಾಸದೇವರ ಇತರ ಪುರಾಣಗಳ ಮೂಲದಿಂದ ಬಂದಿರತಕ್ಕಂಥವುಗಳಿದ್ದಾವೆ. ಈ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯದ ಅಧ್ಯಯನವನ್ನು ಮಾಡದೇ ಇದ್ದರೆ ನಮ್ಮ ಅಧ್ಯಯನ ಅಪೂರ್ಣವಾಗುತ್ತೆ, ಅದು ನಮ್ಮ ಶಾಸ್ತ್ರಾಧ್ಯಯನಕ್ಕೆ ಪೋಷಕವಾಗಿರತಕ್ಕಂಥದ್ದು. ಆದರೆ ಬರೀ ಕನ್ನಡ ಮಾಧ್ಯಮದ ಗ್ರಂಥಗಳ ವ್ಯಾಸಂಗದಿಂದ ಜ್ಞಾನ ಬರ್ತದೆ, ಭಕ್ತಿ ಉಂಟಾಗ್ತದೆ, ಮುಕ್ತಿಯಾಗ್ತದೆ ಅಂತ ಭಾವಿಸಿಕೊಂಡ್ರೆ ಅದು ಆಚಾರ್ಯರಿಗೆ ಸಮ್ಮತ ಅಲ್ಲ. ವೇದಕೃತ್ಸನೋಧಿ ಗಂತವ್ಯ ಸರಹಸ್ಯೋದ್ವಿಜನ್ಮನ. ಆಚಾರ್ಯರು ತಮ್ಮ ಅನುವ್ಯಾಖ್ಯಾನದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿರತಕ್ಕಂಥವ ವೇದಗಳನ್ನು ತನ್ನ ಕಾಲದಲ್ಲಿ ಉಪಲಬ್ಧವಾದ ವೇದ ಉಪನಿಷತ್ತುಗಳನ್ನು ಪೂರ್ಣವಾಗಿ ಅಭ್ಯಾಸ ಮಾಡಬೇಕು, ಅದರ ಬಗ್ಗೆ ವಿಮರ್ಶೆ ನಡೆಸಬೇಕು, ಹಾಗೆ ವಿಮರ್ಶೆಯಿಂದ ನಿರ್ಣಯಾತ್ಮಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕು ಎಂಬುದನ್ನು ತುಂಬಾ ಒತ್ತಿ ಹೇಳಿದ್ದಾರೆ ತಮ್ಮ ಗ್ರಂಥಗಳಲ್ಲಿ. ವೇದಶಾಸ್ತ್ರಗಳ ಅಧ್ಯಯನವಿಲ್ಲದೆ ಕೇವಲ ಭಾಷಾ ಮಾಧ್ಯಮಗಳಿಂದ, ಕನ್ನಡ ಇರಬಹುದು, ತೆಲುಗು ಇರಬಹುದು, ತಮಿಳಿರಬಹುದು, ಅವುಗಳಲ್ಲಿರುವ ಅನುವಾದ ಗ್ರಂಥಗಳ ವ್ಯಾಸಂಗದಿಂದ ಮಾತ್ರವೇ ಪೂರ್ಣ ಜ್ಞಾನ ಬರುವುದಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ. ಇದಲ್ಲದೆ ಸಂಸ್ಕೃತಕ್ಕೆ ಒಂದು ದೊಡ್ಡ ಮಹತ್ವ ಇದೆ. ಆ ಮಹತ್ವ ಪ್ರಪಂಚದ ಯಾವ ಭಾಷೆಗಳಿಗೂ ಇಲ್ಲ. ಇದನ್ನು ನಾವು ಸ್ಪಷ್ಟ ಅರ್ಥ ಮಾಡಿಕೊಳ್ಬೇಕು. ಜಗದ್ಗುರು ಮಧ್ವಾಚಾರ್ಯರು ತಮ್ಮ ತತ್ವೋದ್ಯೋತ ಗ್ರಂಥದಲ್ಲಿ ಈ ಪ್ರಮೇಯವನ್ನು ಹೇಳಿದ್ದಾರೆ. ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯೇವ ಸತ್ಯಂ ಅನ್ನುವ ವಾಕ್ಯಕ್ಕೆ ಜಗತ್ತು ಆತನಕ ಕಂಡ ಅರ್ಥಕ್ಕಿಂತ ಒಂದು ಹೊಸ ಅರ್ಥವನ್ನ ವಿದ್ವತ್ ಪ್ರಪಂಚದಲ್ಲಿ ಹೇಳಿದವರು ಮಧ್ವಾಚಾರ್ಯರು. ಆಚಾರ್ಯರು ಹೇಳಿದರು, ಸಂಸ್ಕೃತದ ತತ್ಸಮ ತತ್ಭವವಾದ ಸಂಸ್ಕೃತದಿಂದ ಹುಟ್ಟಿದ ಎಲ್ಲ ಶಬ್ದಗಳು ವಿಕಾರಿ. ಸಂಸ್ಕೃತ ಭಾಷೆ ಮಾತ್ರ ಅನಾದಿನಿತ್ಯ, ಅಲ್ಲಿರುವ ಶಬ್ದಗಳು ಅನಾದಿನಿತ್ಯ. ಈ ಸಂಸ್ಕೃತದ ಮಾಧ್ಯಮದಲ್ಲಿರುವ ವೇದ ಮಂತ್ರಗಳನ್ನು ಪಠಿಸಿ ಯಜ್ಞಯಾಗಗಳು ನಡೀತದೆ, ಭಗವಂತನ ಉಪಾಸನೆ ನಡೀತದೆ. ಈ ಯಜ್ಞಯಾಗಗಳಲ್ಲಿ ಏನಾದರೂ ನಾವು ಕನ್ನಡ ತಮಿಳು ತೆಲುಗು ಮೊದಲಾದ ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾತನಾಡಿದರೆ ಶತಪಥ ಬ್ರಾಹ್ಮಣ ಹೇಳುತ್ತದೆ, ಪ್ರಾಯಶ್ಚಿತ್ತ ರೂಪವಾಗಿ ಸಾರಸ್ವತೇಷ್ಠಿಯನ್ನು ಮಾಡಬೇಕು. ಯಜ್ಞದ ನಡುವೆ ನಮ್ಮ ನಮ್ಮ ಮಾತೃಭಾಷೆಗಳಲ್ಲಿ ಅಂದರೆ ಪ್ರಾಕೃತ ಭಾಷೆಗಳಲ್ಲಿ ಮಾತನಾಡಿದರೆ ಸಾರಸ್ವತಿಷ್ಠೆಯನ್ನು ಮಾಡಬೇಕು ಅನ್ನುವ ಮಾತಿದೆ. ಇದನ್ನು ನಾನು ಯಾವ ದೃಷ್ಟಿಯಿಂದ ಹೇಳಿದೆ ಅಂದರೆ ಸಂಸ್ಕೃತ ಭಾಷೆಗೆ ಒಂದು ದೊಡ್ಡ ಮಹತ್ವ ಇದೆ ಎನ್ನುವ ದೃಷ್ಟಿಯಿಂದ ಹೇಳಿದೆ. ಇದರರ್ಥ ಶಾಸ್ತ್ರವನ್ನು ವ್ಯಾಖ್ಯಾನ ಮಾಡುವಾಗ ಕನ್ನಡ ಭಾಷೆ ಬಳಸಬಾರದು ಎನ್ನುವ ಅಭಿಪ್ರಾಯ ಅಲ್ಲ. ಇದಕ್ಕೆ ತಾತ್ಪರ್ಯ ಏನು? ಈ ವೈದಿಕ ವಾಂಗ್ಮಯಕ್ಕೆ ಆ ಅನಾದಿ ನಿತ್ಯವಾಗಿರತಕ್ಕಂಥ ಶಬ್ದ ಪ್ರಪಂಚವನ್ನು ಒಳಗೊಂಡಿರತಕ್ಕಂಥ ಭಾಷೆಗೆ, ಆ ಭಾಷೆಯಲ್ಲಿ ಹೆಣದ ಗ್ರಂಥಗಳಿಗೆ ಒಂದು ದೊಡ್ಡ ಮಹತ್ವ ಇದೆ. ಭಕ್ತಿಯನ್ನು ಬೆಳೆಸಿಕೊಳ್ಳಲಿಕ್ಕೆ ಪೌರಾಣಿ ಪ್ರಾಕೃತ ಇರತಿ ಅಂತ ವೇದವ್ಯಾಸದೇವರು ಪ್ರಾಕೃತ ಗ್ರಂಥಗಳು ಉಪಯೋಗಿ ಅಂತ ಒಪ್ಪಿಕೊಂಡಿದ್ದಾರೆ. ಅದರಿಂದ ಕನ್ನಡದ ಭಾಷೆಯ ಗ್ರಂಥಗಳಿಂದ ನಾವು ದೇವರ ಜ್ಞಾನ ಭಕ್ತಿ ಸಂಪಾದನೆ ಮಾಡಿಕೊಳ್ಳುವುದು ವ್ಯಾಸರ ದೃಷ್ಟಿಯಲ್ಲಿ ಸಮ್ಮತವೇ. ಆದರೆ ಅದು ಪೂರ್ಣ ಜ್ಞಾನವಾಗಲಾರದು. ಆ ಪೂರ್ಣ ಜ್ಞಾನವಾಗಬೇಕಾಗಿದ್ದರೆ ಸಂಸ್ಕೃತ ಮಾಧ್ಯಮದ ಗ್ರಂಥಗಳನ್ನು ವ್ಯಾಸಂಗ ಮಾಡಿ ನಿರ್ಣಯಾತ್ಮಕ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಆ ಪಕ್ವ ಜ್ಞಾನವನ್ನ ಗಂಭೀರವಾದ ವಿಷಯಗಳನ್ನ ಜನಸಾಮಾನ್ಯರ ಮಟ್ಟಕ್ಕೆ ಇಳಿದು ತಿಳಿಸುವಲ್ಲಿ ಹರಿದಾಸ ಸಾಹಿತ್ಯದ ಉಪಮೆಗಳು, ಆ ನಿರೂಪಣಾ ಶೈಲಿ, ಅವರು ವಿವೇಚನೆ ಮಾಡತಕ್ಕಂತಹ ಕ್ರಮ ತುಂಬ ಉಪಕಾರಿಯಾಗಿರತಕ್ಕಂಥದ್ದು. ಈ ದೃಷ್ಟಿಯಿಂದ ಎರಡೂ ಪರಸ್ಪರ ಪೂರಕವಾಗಿದ್ದಾವೆ. ಕೇವಲ ಹರಿದಾಸ ಸಾಹಿತ್ಯದಿಂದ ಮುಕ್ತಿಯಾಗ್ತದೆ ಎಂಬ ಅಭಿಪ್ರಾಯ ಆಚಾರ್ಯರ ಚಿಂತನೆಗೆ ಅದರ ಜಾಡು ತಪ್ಪಿರತಕ್ಕಂಥ ಚಿಂತನೆಯಾಗ್ತದೆ. ನಾವು ಹರಿದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡುವಾಗ ವ್ಯಾಸ ಸಾಹಿತ್ಯ ಅರ್ಥಾತ್ ಸರ್ವಮೂಲ ಗ್ರಂಥ ಟೀಕಾ ಟಿಪ್ಪಣಿ ಗ್ರಂಥಗಳನ್ನು ಅಧ್ಯಯನ ಮಾಡಿಯೇ ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ತೇವೆ ಅನ್ನೋದು ಎಲ್ಲರಿಗೂ ಸಮ್ಮತವಾಗಿರತಕ್ಕಂಥ ವಿಚಾರ. ಈ ಮಾತಿನೊಂದಿಗೆ ನನ್ನ ವಿಷಯದ ಉಪಸ್ಥಾಪನೆಯನ್ನು ನಾನು ಕೊನೆಗೊಳಿಸುತ್ತೇನೆ.
ವಿಷಯವನ್ನು ಮಂಡನೆ ಮಾಡಿದಂತಹ ವಿದ್ವಾಂಸರಾದ ಆನಂದ ನಾಗಸಂಪೆಯವರಿಗೆ ಧನ್ಯವಾದಗಳು. ಹೀಗೆ ವಿದ್ವಾಂಸರಾದ ಹರಿದಾಸ ಭಟ್ಟರು ತಮ್ಮ ವಿಷಯವನ್ನು ಮಂಡನೆ ಮಾಡಬೇಕಾಗಿ ಬರ್ತದೆ.
ಚೇತಿ ಹರಿರಚಿತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿ ಜನಯನೋಸೌ ಶ್ರೀಪತಿರ್ಮಾನದೋನಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮದನಂ ಭಜೇ ತಾಪತ್ರಯಾಪಹಂ ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಅಧ್ಯಕ್ಷರಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ವಿದ್ವಾಂಸರಿಗೂ ಹರಿದಾಸ ಸಾಹಿತ್ಯದಲ್ಲಿ ನಿಷ್ಠೆಯನ್ನು ಬೆಳೆಸಿಕೊಂಡು ಬಂದು ಸಮಾಜಕ್ಕೆ ಉತ್ತಮ ಮಾರ್ಗದರ್ಶನವನ್ನು ನೀಡುವ ವಿದ್ವಾಂಸರಿಗೂ ನಮಿಸಿ, ನಾನು ಅವಧಿ 20 ನಿಮಿಷ, ಇವಾಗ 7ವರೆಗೆ ನಾನು ಆರಂಭ ಮಾಡಿದ್ದೇನೆ. ಹೇಳಬೇಕಾದ ವಿಷಯ 1 ಗಂಟೆನೂ ಹೇಳಬಹುದು, ಆದರೆ 20 ನಿಮಿಷಕ್ಕೆ ಎಷ್ಟು ವಿಷಯ ಮುಗೀತದೋ ಅಷ್ಟಕ್ಕೆ ನಿಲ್ಲಿಸ್ತೇನೆ ನಾನು. ಮುಖ್ಯವಾಗಿ ಇಲ್ಲಿ ನಾವು ವ್ಯಾಸ ಸಾಹಿತ್ಯದ ಬಗ್ಗೆ ಅಧ್ಯಯನವನ್ನು ಮಾಡಿದ 3 ವಿದ್ವಾಂಸರಿದ್ದಾರೆ. ವ್ಯಾಸಾಹಿತ್ಯ ಜೊತೆಯಲ್ಲಿ ದಾಸಾಹಿತ್ಯವನ್ನು ಉನ್ನತವಾಗಿ ವ್ಯಾಸಂಗ ಮಾಡಿದ ವಿದ್ವಾಂಸರು ನಾನಿಷ್ಟು ಮಾಡಿದ್ದೇನೆ ನಂಗೊತ್ತು. ಪ್ರಭಂಜನಾಚಾರ್ಯರು ದಾಸಾಹಿತ್ಯದ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿದವರು. ದಾಸಾಹಿತ್ಯದ ಬಗ್ಗೆ ಹೆಚ್ಚಿನ ಶ್ರದ್ಧೆಯನ್ನ ಬೆಳೆಸಿಕೊಂಡು, ನಮಗೆ ಶ್ರದ್ಧೆ ಇಲ್ಲ ಅಂತ ಅರ್ಥ ಅಲ್ಲ, ಬೆಳೆಸಿಕೊಂಡವರು ಹರಿದಾಸರು. ಅದನ್ನ ನಾವು 4 ಜನ ಸೇರಿ ಇಲ್ಲಿ ದಾಸಾಹಿತ್ಯದ ಮೋಕ್ಷ ಇದೆಯೋ ಇಲ್ಲವೋ ಅಂತ ತೀರ್ಮಾನ ಮಾಡಿದ್ದೇವೆ ಅಂದ್ರೆ ಮೆಜಾರಿಟಿ ಇಲ್ಲಿದೆ ನಮಗೆ. ಆದರೆ ಒಂದು ಅಂಶ, ಇದು ಮೆಜಾರಿಟಿಯಿಂದ ತೀರ್ಮಾನ ಆಗತಕ್ಕಂಥದ್ದಲ್ಲ. ದಾಸಾಹಿತ್ಯದಿಂದ ಮೋಕ್ಷ ಅನ್ನೋದಕ್ಕೆ 25 ವೋಟ್ ಇದೆ, ವ್ಯಾಸಾಹಿತ್ಯದಿಂದ ಮೋಕ್ಷ ಅನ್ನೋದಕ್ಕೆ 2 ವೋಟ್ ಇದೆ, ಆದ್ದರಿಂದ ವ್ಯಾಸಾಹಿತ್ಯದಿಂದ ಮೋಕ್ಷ ಇಲ್ಲ ಅಂತ ತೀರ್ಮಾನ ಮಾಡುವಂತ ಇದು ವಿಷಯ ಅಲ್ಲ. ಮುಖ್ಯವಾಗಿ ಇವತ್ತು ನೋಡಿ, ಮೋಕ್ಷ, ದೇವರ ಪ್ರತ್ಯಕ್ಷ, ಇದೆಲ್ಲ ಎಷ್ಟು ಸುಲಭವಾಗಿ ನಾವು ಆ ದಾರಿಯನ್ನು ಹೇಳ್ಕೊಡ್ತೇವೋ ಅವರಿಗೆ ಸಮಾಜದಲ್ಲಿ ಡಿಮ್ಯಾಂಡ್ ಜಾಸ್ತಿ. ನೀವು ವೇದವನ್ನೇ ಓದಬೇಕು, ವೇದವನ್ನು ಓದೋದಿದ್ರೆ ನಿಮಗೆ ಏಳಿಗೆ ಇಲ್ಲ ಅಂತ ಹೇಳುವವರನ್ನು ಬಿಟ್ಟು ವೇದದ ಅಗತ್ಯ ಇಲ್ಲ, ಆ ಕಡೆ ಕಟ್ಟಿಟ್ಟರು ಬೇರೆ ದಾರಿ ಇದೆ ಅಂತ ಕೇಳುವವರಿಗೆ ಹೆಚ್ಚಿನ ಪುರಸ್ಕಾರ ಪ್ರೋತ್ಸಾಹಗಳು ಸಿಗಬಹುದು. ಇನ್ನು ವೇದವೂ ಬೇಡ, ಹರಿದಾಸ ಸಾಹಿತ್ಯವೂ ಬೇಡ, ಟಿವಿ ಮುಂದೆ ಕೂತ್ಕೊಂಡು ಕೈಯಲ್ಲಿ ಲೋಟ ಹಿಡ್ಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಕುಣಿದರೂ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ಇನ್ನಷ್ಟು ಡಿಮ್ಯಾಂಡ್ ಜಾಸ್ತಿ. ಇದು ಸಮಾಜದ ಮೆಚ್ಚುಗೆಗೆ ಕಾರಣ ಆಗಬಹುದು ಹೊರತು ನಾಣ್ಯ ಪಂಥ ಏನಾಯಿ ವಿದ್ಯತೆ, ಮೋಕ್ಷಕ್ಕೆ ಇರೋ ದಾರಿ ಒಂದು ಮಾತ್ರ, ಅದು 4 ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಸಾಹಿತ್ಯ ಅನ್ನೋದು ಪ್ರಧಾನ ಅಲ್ಲ ಇಲ್ಲಿ. ನಾವೇನ್ ಮಾಡ್ತೇವೆ ಅಂದ್ರೆ, ತಮೇವಂ ವಿದ್ವಾನ್ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದರ ಅರ್ಥ ಏನು ಅಂದ್ರೆ, ಭಗವಂತನನ್ನು ತಿಳಿದವನಿಗೆ ಮಾತ್ರ ಮೋಕ್ಷ, ಮೋಕ್ಷಕ್ಕೆ ಭಗವಂತನ ತಿಳಿವು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ. ಇಲ್ಲಿ ತಿಳಿವು ಅಂದ್ರೆ ಅರಿವು, ಜ್ಞಾನ ಅಂತ ನಾವು ತಪ್ಪರ್ಥ ಮಾಡ್ಕೊಳ್ತೀವಿ. ಈ ಅರ್ಥ ಮಾಡಿಕೊಂಡಾಗ ನಮಗೆ ಬರೋ ಪ್ರಶ್ನೆ ಏನು ಅಂದ್ರೆ, ದೇವರ ತಿಳುವಳಿಕೆಯಿಂದ ತಾನೇ ಮೋಕ್ಷ. ತಿಳುವಳಿಕೆ ಕನ್ನಡ ಭಾಷೆಯಿಂದಲೂ ಬರುತ್ತೆ, ಉಪನಿಷತ್ತಿನಿಂದಲೂ ಬರುತ್ತೆ, ಉಪನಿಷತ್ತನ್ನೇ ಯಾಕೆ ಅನ್ನೋ ಪ್ರಶ್ನೆ ನಮ್ಮ ಎದುರುಗಡೆ ಆಗಬಹುದು. ಆದರೆ ಇಲ್ಲಿ ತಮೇವಂ ವಿದ್ವಾನ್ ಅಂದ್ರೆ ತಿಳುವಳಿಕೆ ಅಂತ ಅರ್ಥ ಅಲ್ಲ. ದೇವರನ್ನು ತಿಳಿದವರಿಗೆಲ್ಲ ಮೋಕ್ಷ ಬರುತ್ತದೆ ಅಂತ ಅರ್ಥ ಅಲ್ಲ, ಅರ್ಥವೂ ಇಲ್ಲ ಅದು. ತಮೇವಂ ವಿದ್ವಾನ್ ಅಂದ್ರೆ ದೇವರನ್ನ ಹೀಗೆ ಅಪರೋಕ್ಷೀಕರಿಸಿಕೊಂಡವನಿಗೆ ಮಾತ್ರ ಮೋಕ್ಷ ಅಂತ ಅರ್ಥ. ಅಪರೋಕ್ಷೀಕರಿಸಿಕೊಂಡವನಿಗೆ ಅಲ್ಲಿಗೆ ಮೋಕ್ಷಕ್ಕೆ ದಾರಿ ಒಂದೇ ಅಂದ್ರೆ ಯಾವುದಂದ್ರೆ, ದೇವರನ್ನು ನೋಡೋದು ಬಿಟ್ಟು ಬೇರೆ ದಾರಿ ಇಲ್ಲ. ನೋಡೋದು ಹಾಗೆ, ಅದಕ್ಕೆ ಉಪನಿಷತ್ತು ಹೇಳುತ್ತು, ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿತ್ಯಾಸಿತವ್ಯ. ಆತ್ಮನನ್ನ ನೋಡಬೇಕಾದ್ರೆ, ಪರಮಾತ್ಮನನ್ನ ಅಪರೋಕ್ಷೀಕರಿಸಿಕೊಳ್ಳಬೇಕಾದ್ರೆ ಶ್ರೋತವ್ಯ ಶ್ರವಣ ಮಾಡ್ರಿ, ಮಂತವ್ಯ ಮನನ ಮಾಡ್ರಿ, ನಿಧಿಧ್ಯಾಸಿತವ್ಯ ಧ್ಯಾನ ಮಾಡ್ರಿ. ಧ್ಯಾನದಿಂದ ದೇವರ ಅಪರೋಕ್ಷ, ಧ್ಯಾನ ಮಾಡಬೇಕಾದ್ರೆ ಮನನ, ಮನನ ಮಾಡಬೇಕಾದ್ರೆ ಶ್ರವಣ. ಇಲ್ಲಿ ಪ್ರಶ್ನೆ, ಶ್ರವಣ ಅಂದ್ರೆ ಯಾವುದರ ಶ್ರವಣ ಅಂತ. ದಾಸಾಹಿತ್ಯದ ಪುರಂದರೋಪನಿಷತ್ತಿನ ಶ್ರವಣವೋ ಉಪನಿಷತ್ತಿನ ಶ್ರವಣವೋ ಅಂತ ನಮ್ಮ ಜಿಜ್ಞಾಸೆ. ನಾನು ಶಾಸ್ತ್ರದಲ್ಲಿ ಟೀಕಾಕೃತ್ಪಾದರು ಆಚಾರ್ಯರು ಏನು ಹೇಳಿದ್ದಾರೆ ಅದನ್ನು ನಿಮ್ಮ ಮುಂದೆ ಇಡ್ತೇನೆ. ನಾನು ಹರಿದಾಸ ಸಾಹಿತ್ಯದ ತುಂಬಾ ಗೌರವದ ಅಭಿಮಾನಿ, ಅದನ್ನ ತುಂಬಾ ಮೆಚ್ಚುವವನು ಕೂಡ ನಾನು. ಇಲ್ಲಿ ಶ್ರವಣ ಅಂದ್ರೆ ಏನು ಶ್ರವಣ ಅಂತ ಒಂದು ಪ್ರಶ್ನೆ ಬರ್ತದೆ. ನೋಡಿ, ಹರಿದಾಸ ಸಾಹಿತ್ಯದ ಶ್ರವಣ ಅಂದ್ರೆ, ಹರಿದಾಸ ಸಾಹಿತ್ಯಕ್ಕೆ ಒಂದು ಆರಂಭ ಇದೆ, ಬಿಗಿನಿಂಗ್ ಇದೆ. ಕೆಲವು ಶತಮಾನಗಳ ಹಿಂದೆ ಕನ್ನಡದ ಈ ಹರಿದಾಸ ಸಾಹಿತ್ಯ ಆರಂಭ ಆಯಿತು. ಆದರೆ ಮೋಕ್ಷಕ್ಕೆ ಹೋಗುವವರಿಗೆ ಬಿಗಿನಿಂಗ್ ಇಲ್ಲ. ಹರಿದಾಸ ಸಾಹಿತ್ಯದ ಮುಂಚೆಯೂ ಕೂಡ ಭಗವಂತನನ್ನ, ಪರಮಾತ್ಮನನ್ನ, ಬ್ರಹ್ಮನನ್ನ ಅಪರೋಕ್ಷೀಕರಿಸಿಕೊಂಡವರಿದ್ದಾರೆ. ಹಾಗಾದರೆ ಬ್ರಹ್ಮನ ಅಪರೋಕ್ಷ ಜ್ಞಾನಕ್ಕೆ ಬೇಕಾದ ಶ್ರವಣ ಅಂದರೆ ಹರಿದಾಸು ಸಾಹಿತ್ಯ ದೇ ಶ್ರವಣ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಹರಿದಾಸು ಸಾಹಿತ್ಯ ಬರೋಕ್ಕಿಂತ ಮುಂಚಿನೂ ಶ್ರವಣ ಮಾಡಿ ಭಗವಂತನ ಅಪರೋಕ್ಷೀಕರಿಸಿಕೊಂಡವರಿದ್ದಾರೆ. ಅದನ್ನ ಸಾಹಿತ್ಯ ಅನ್ನೋದು ಸಾಹಿತ್ಯದ ಶ್ರವಣ, ಕನ್ನಡ ಸಾಹಿತ್ಯದ ಶ್ರವಣ ಅದು ಮೋಕ್ಷಕ್ಕೆ ಅನಿವಾರ್ಯವಾದ ಒಂದು ದಾರಿ ಅಂತ ನಾವು ತೀರ್ಮಾನ ಮಾಡಲಿಕ್ಕೆ ಆಗಲ್ಲ, ಮಾಡೋದು ಇಲ್ಲ, ಯಾರು ಮಾಡಬಾರದು, ಹಾಗೆ ಮಾಡಬಾರದು. ಯಾಕೆಂದ್ರೆ ಅದಕ್ಕೊಂದು ಆರಂಭ ಇದೆ, ಅದು ಕೆಲವು ಶತಮಾನಗಳ ಹಿಂದೆ, ಕೆಲವು ದಶಕಗಳ ಹಿಂದೆ ಇದ್ದ ಸಾಹಿತ್ಯ, ಅದರ ಮುಂಚೆ ಅದು ಇರಲಿಲ್ಲ. ಆದ್ದರಿಂದ ಅನಾದಿಯಾದ ಸೃಷ್ಟಿಯ ಆರಂಭದಲ್ಲೇ ಯೋ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಭಗವಂತ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿ ಮಾಡಿ ಅವನಿಗೆ ಮೊದಲು ಉಪದೇಶ ಮಾಡಿದ್ದು ಪುರಂದ್ರದಾಸರ ಕೀರ್ತನೆ ಅಲ್ಲ, ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಅವನಿಗೆ ವೇದಗಳನ್ನ ಉಪದೇಶ ಮಾಡಿದ. ಅಲ್ಲಿಗೆ ದೇವಾನುದೇವತೆಗಳು, ಋಷಿಗಳು ಈ ಹರಿದಾಸ ಸಾಹಿತ್ಯಕ್ಕಿಂತ ಮುಂಚೆ ಮಾಡಿದ ಶ್ರವಣ ಅಂದರೆ ಅದು ವೇದ, ಪುರಾಣ, ಇತಿಹಾಸ ಇವುಗಳ ಶ್ರವಣ. ಆದ್ದರಿಂದ ಅವುಗಳ ಶ್ರವಣದಿಂದ ಮನನ, ಮನನದಿಂದ ಧ್ಯಾನ, ಧ್ಯಾನದಿಂದ ಅಪರೋಕ್ಷ ನಡೆದಿದೆ. ಇದು ನಡೆದಿರುವ ಘಟನೆ, ಇದು ಇತಿಹಾಸ. ಇದು ಇನ್ನು ಶ್ರವಣ ಇಲ್ಲಿ ಬಂದಿರೋದು ಧ್ಯಾನಂ ನಿಶ್ಚಿತ ತತ್ವಸ್ಯ, ಧ್ಯಾನ ಯಾವತ್ತು ಸಾಧ್ಯ ಆಗುತ್ತೆ ಅಂದರೆ ತತ್ವ ನಿಶ್ಚಯ ಇದ್ರೆ. ತತ್ವದ ಬಗ್ಗೆ ನಿಶ್ಚಯ ಬರೋದು ಯಾವುದರಿಂದ ಅಂದರೆ ಮನನದಿಂದ. ಮನನ ಬರಬೇಕಾದ್ರೆ ಏನು ಬೇಕು ಅಂದರೆ ಶ್ರವಣ ಬೇಕು ಅಂತ. ಹಾಗಾದರೆ ಧ್ಯಾನಕ್ಕೆ ಬೇಕಾದ ತತ್ವಜ್ಞಾನ, ಆ ತತ್ವಜ್ಞಾನದ ನಿಶ್ಚಯ. ಆ ತತ್ವಜ್ಞಾನಕ್ಕೆ ಸೋರ್ಸ್ ಯಾವುದು, ಮೂಲ ಯಾವುದು, ಆಕಾರ ಯಾವುದು? ಶಿವರಾಚಾರ್ಯರು ಗೀತಾಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ವೇದಗಳು ಈ ತತ್ವಜ್ಞಾನಕ್ಕೆ ಮೂಲ ಉಗಮ ಇದೆ. ನೀವು ತತ್ವಜ್ಞಾನವನ್ನು ಯಾವುದರಿಂದ ಪಡಿಬೇಕು ಅಂದರೆ ವೇದ ಉಪನಿಷತ್ತುಗಳಿಂದ ಪಡಿಬೇಕು. ವೇದ ಕ್ರಿಸ್ತೋಧಿಕಂತವ್ಯ ಸರಹಸ್ಯೋ ದ್ವಿಜನ್ಮನ, ವೇದ ಕ್ರಿಸ್ತಾಧಿಗಂತವ್ಯ ಸರಹಸ್ಯ, ಅದರ ಜೊತೆ ಮೀಮಾಂಸಾದಿ ಶಾಸ್ತ್ರಗಳ ಜೊತೆ ವೇದವನ್ನು ತಿಳಿಯಲೇಬೇಕು. ಆದರೆ ಆಚಾರ್ಯರು ಗೀತಾಭಾಷ್ಯದಲ್ಲಿ ಹೇಳೋ ಮಾತು, ವೇದ ಅನಧಿಕಾರಿಣ, ವೇದವನ್ನು ಓದಕ್ಕೆ ಎಲ್ರಿಗೂ ಅಧಿಕಾರ ಇಲ್ಲ. ಜ್ಞಾನದಲ್ಲಿ, ಮೋಕ್ಷಕ್ಕೆ ಯೋಗ್ಯವಾದ ಜ್ಞಾನದಲ್ಲಿ ಎಲ್ರಿಗೂ ಅಧಿಕಾರ ಇದೆ. ಆದರೆ ಜ್ಞಾನಕ್ಕೆ ಆಕರ, ಸೋರ್ಸ್ ಆಫ್ ನಾಲೆಜ್, ಅದರಲ್ಲಿ ಎಲ್ರಿಗೂ ಅಧಿಕಾರ ಇಲ್ಲ. ವೇದ ಆ ಜ್ಞಾನಕ್ಕೆ ಆಕರ, ಅದರಲ್ಲಿ ಎಲ್ರಿಗೂ ಅಧಿಕಾರ ಇಲ್ಲ. ಆದರೆ ಉಳಿದವರಿಗೆ, ವೇದದಲ್ಲಿ ಅಧಿಕಾರ ಇಲ್ಲದೇ ಇದ್ದವರಿಗೆ ಆ ಜ್ಞಾನವನ್ನು ಪಡ್ಕೊಳ್ಳೋದು ಹೇಗೆ? ಆಚಾರ್ಯರು ಹೇಳಿದರು, ವೇದ ಅನಧಿಕಾರಿಣಾಂ ಸ್ತ್ರೀ ಶೂದ್ರಾದೀನಾಂ ಧರ್ಮಜ್ಞಾನದ್ವಾರ ಮೋಕ್ಷೋ ಭವೇದಿತಿ ಮಹಾಭಾರತ ಸಂಹಿತಾಂ ಅಚೀಕಲ್ಪತ್. ವೇದಕ್ಕೆ ಆಲ್ಟರ್ನೇಟಿವ್ ಆಗಿ, ಪ್ರತಿನಿಧಿಯಾಗಿ ವೇದದ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ ವೇದವ್ಯಾಸರು ಕೊಟ್ಟ ಮತ್ತೊಂದು ಆಕರ ಅಂದರೆ ಅದು ಮಹಾಭಾರತ. ವೇದ ಅನಧಿಕಾರಿಣಾಂ, ವೇದದಲ್ಲಿ ಹೇಳಿದ ಜ್ಞಾನ ಅವರಿಗೆ ಬರಬೇಕು, ವೇದದಲ್ಲಿ ಅಧಿಕಾರ ಇಲ್ಲದೇ ಇದ್ದವರಿಗೆ, ಅಂಥವರಿಗೆ ಮಹಾಭಾರತ ಸಂಹಿತಾಂ ಅಚೀಕಲ್ಪತ್. ನೋಡಿ, ಇವಾಗ ಸಮಸ್ಯೆ ಬರುತ್ತೆ. ಹಾಗಾದರೆ ವೇದದಲ್ಲಿ ಹೇಳಿದ್ದನ್ನೇ ಮಹಾಭಾರತ ಹೇಳಿದ್ದಾರೆ, ವೇದದಲ್ಲಿ ಅಧಿಕಾರ ಇಲ್ಲದವರು ಮಹಾಭಾರತ ಓದಿದ್ರೆ ವೇದದಿಂದ ಏನು ಸಿಗುತ್ತೋ ತತ್ವಜ್ಞಾನ, ಅದು ಮಹಾಭಾರತದಿಂದ ಸಿಗುತ್ತೆ. ಹಾಗಾದರೆ ವೇದದಲ್ಲಿ ಅಧಿಕಾರ ಇರುವ ತ್ರೈವರ್ಣಿಕರು ಅಂದರೆ ಗಂಡಸರು, ತ್ರೈವರ್ಣಿಕರು ಯಾರು ವೇದದಲ್ಲಿ ಅಧಿಕಾರ ಇದೆಯೋ ಅವರು ಮಹಾಭಾರತ ಹಿಡ್ಕೊಳ್ಳೋದು ಹೇಗೆ, ನಮ್ಮ ದಾಸಾಹಿತ್ಯವನ್ನು ಹಿಡ್ಕೊಂಡ್ರೆ ಹೇಗೆ ಅನ್ನೋ ಪ್ರಶ್ನೆಗೆ ಮಹಾಭಾರತವನ್ನು ಹಿಡ್ಕೊಂಡು, ಯಾಕೆಂದ್ರೆ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ನಾನು ಕೊಟ್ಟಿದ್ದು ಪ್ರತಿನಿಧಿಯಾಗಿ, ಮಹಾಭಾರತನೇ ಸಾಕೆ ಹೇಗೆ? ಇಲ್ಲಿ ಟೀಕಾಕೃತ್ಪಾದರು ಒಂದು ಮಾತು ಹೇಳ್ತಾರೆ, ವೇದ ಅನಧಿಕಾರಿಣಾಂ ಮಹಾಭಾರತ ಅಂತ ಆಚಾರ್ಯರ ಮಾತಿನಿಂದ ಈ ಆಕೂತ, ಈ ಅಭಿಪ್ರಾಯ ವ್ಯಕ್ತವಾಗಿದೆ. ತೇನ ವೇದಾಧಿಕಾರಿಣಾಂ ವೇದಾರ್ಥ ಜ್ಞಾನೋಪಾಯ ಮಹಾಭಾರತಮಿತಿ ಸೂಚಿತಂ. ಟೀಕಾಕೃತ್ಪಾದರ ಪ್ರಮೇಯ ದೀಪಿಕಾದ ವಾಕ್ಯ. ಮಹಾಭಾರತವನ್ನು ವೇದಕ್ಕೆ ಪ್ರತಿನಿಧಿಯಾಗಿ ಮಾಡಿದ್ದಾರೆ ಅಂದರೆ ಅದು ಕಷ್ಟ, ವೇದಕ್ಕೆ ಸ್ವರ ವ್ಯಂಜನ ಇದನ್ನೆಲ್ಲ ಹಾಕೊಂಡು ಅದರ ಅರ್ಥ ಇವತ್ತಿನ ಸಂಸ್ಕೃತ ಅಲ್ಲ, ಅದು ಅದು ಕಷ್ಟ, ಸುಲಭ ಇದೆಯಲ್ಲ, ಈ ಟೆಕ್ಸ್ಟನ್ನು ಬಿಡಿಸೋಣ ಅಂದರೆ ಟೀಕಾಕೃತ್ಪಾದರು ಹೇಳಿದ್ರು, ಇಲ್ಲ, ವೇದದಲ್ಲಿ ಅಧಿಕಾರ ಇದ್ದವರು ಅದನ್ನು ಬಿಟ್ಟು ಮಹಾಭಾರತವನ್ನು ನಾನು ಶ್ರವಣ ಮಾಡಿ ಜ್ಞಾನ ಗಳಿಸ್ತೇನೆ ಅಂದರೆ ಇಲ್ಲ ಅಂದರು. ತೇನ ಏತೇನ ವೇದಾಧಿಕಾರಿಣ ವೇದಾರ್ಥ ಜ್ಞಾನೋಪಾಯ ಮಹಾಭಾರತ. ವೇದದಲ್ಲಿ ಯಾರಿಗೆ ಅಧಿಕಾರ ಇದೆಯೋ ಅವರು ತತ್ವಜ್ಞಾನವನ್ನು ವೇದದಿಂದ ಪಡೆಯಬೇಕು ಹೊರತು ಮಹಾಭಾರತದಿಂದ ಪಡೆಯಕೂಡದು, ಅದು ಶ್ರವಣ ಅಂತ ಅನಿಸೋದಿಲ್ಲ. ಮತ್ತೆ ಮಹಾಭಾರತ ವೇದಕ್ಕೆ ಒಂದು ವ್ಯಾಖ್ಯಾನ, ಈ ವ್ಯಾಖ್ಯಾನ ಇಟ್ಕೊಂಡು ವೇದಕ್ಕೆ ಅರ್ಥ ಮಾಡಿಕೊಂಡು ಶ್ರವಣ ಮಾಡಬೇಕು ಹೊರತು ಮಹಾಭಾರತದ್ದೇ ಶ್ರವಣ ಕೃಷ್ಣಾರ್ಪಣ ಅಂತ ಬಿಟ್ಟು ಬಿಡಬೇಕ್ರಿ. ಟೀಕಾಚಿತ್ರಪ್ಪ ಅಂದ್ರೆ ಮಾತು ಅದನ್ನ ನಾವು ಜ್ಞಾನಕ್ಕೆ ಬೇಕಾದ ಜ್ಞಾನ, ಜ್ಞಾನ ಎಲ್ಲಿಂದ ಬಂದ್ರೇನು ಅಂತ ಉಪೇಕ್ಷೆ ಮಾಡುವಂತಿಲ್ಲ. ಜ್ಞಾನ ಇಂಥ ಕಡೆಯಿಂದಲೇ ಬರಬೇಕು ಅನ್ನೋ ಒಂದು ನಿಬಂಧನೆ ನಮ್ಮ ಟೀಕಾಕೃತ್ಪಾದರಲ್ಲಿ ಆಚಾರ್ಯರಲ್ಲಿ ಇದ್ದಿದ್ದು ಕಾಣುತ್ತದೆ. ಇದು ಆಚಾರ್ಯರ ಅಭಿಪ್ರಾಯವನ್ನು ಟೀಕಾಕೃತ್ಪಾದರೆ ಹೇಳಿರೋದು. ಅಂದ ಆಚಾರ್ಯರ ಅಭಿಪ್ರಾಯದಲ್ಲಿ ಜ್ಞಾನವನ್ನು ಗಳಿಸೋದಕ್ಕೆ ಆಯಾಯ ಅಧಿಕಾರಿಗಳಿಗೆ ಕೆಲವು ನಿಯಮಿತವಾದ ಸೀಮಿತವಾದ ರಿಸ್ಟ್ರಿಕ್ಟೆಡ್ ಸೋರ್ಸ್ ಇದೆ. ಅದರಿಂದ ಗಳಿಸಿದ್ರೆ, ಅದನ್ನು ಶ್ರವಣ ಮಾಡಿದ್ರೆ ಮಾತ್ರ ಶ್ರವಣ ಅಂತ ಅಂತಕೊಳ್ಳದೆ ಹೊರತದು ಯಾವುದೋ ರೀತಿಯ ಶ್ರವಣವನ್ನ ಶ್ರವಣ ಅಂತ ಅಪರೋಕ್ಷಕ್ಕೆ ಸಾಧನವಾದ ಶ್ರವಣ ಅಂತ ಕರೆಯೋಕೆ ಸಾಧ್ಯ ಇಲ್ಲ. ಸುಧಾದಲ್ಲಿ ಸ್ಪಷ್ಟವಾದ ಒಂದು ಮಾತು ಬರ್ತದೆ ನೋಡಿ, ಟೀಕಾಕೃತ್ಪಾದರ ಮಾತು. ಇದು ಮೂರನೇ ಅಧ್ಯಾಯದ ಮೂರನೇ ಪಾದದ ಮೂರನೇ ಸೂತ್ರದಲ್ಲಿ ಬರುವ ಟೀಕಾಕೃತ್ಪಾದರ ಮಾತು ಸ್ಪಷ್ಟವಾಗಿ ಹೇಳ್ತಾರೆ ಇಲ್ಲಿ ಟೀಕಾಕೃತ್ಪಾದರು. ಬ್ರಹ್ಮದರ್ಶನಾರ್ಥಂ ಹಿ ಶ್ರವಣಾಧಿಕಂ, ಪರಮಾತ್ಮನನ್ನು ನೋಡೋದಕ್ಕೋಸ್ಕರ ಶ್ರವಣ. ನಚ ಯಥಾಕಥಂಚಿದನುಷ್ಠಿತಂ ತತ್ಸಾಧನಂ. ಶ್ರವಣ ಅಂದ್ರೆ ಬ್ರಹ್ಮದರ್ಶನಕ್ಕೆ, ಬ್ರಹ್ಮನ ಅಪರೋಕ್ಷಕ್ಕೆ ಕಾರಣ ಶ್ರವಣ. ಯಥಾಕಥಂಚಿತ್ ಹೇಗೋ ಜಾಗ ದೇಶ ಕಾಲ ವ್ಯಕ್ತಿಗಳ ಪರಿಗಣನೆ ಇಲ್ಲದೆ, ಯಾರು ಹೇಳ್ತಾರೋ ಎಲ್ಲಿ ಕೂತಿದ್ದೇವೋ ಹ್ಯಾಕೆ ಕೂತಿದ್ದೇವೋ ಇದನ್ನು ಪರಿಗಣಿಸದೆ ಮಾಡಿದ ಶ್ರವಣ ಬ್ರಹ್ಮದರ್ಶನಕ್ಕೆ ಸಾಧನ ಆಗೋದಿಲ್ಲ. ನಥ ಯಥಾಕಥಂಚಿತ್ ಅನುಷ್ಠಿತಂ ಶ್ರವಣಾಧಿಕಂ ತತ್ಸಾಧನಂ. ನಾವು ಈ ಉಪನ್ಯಾಸದ ಶ್ರವಣವು ಆಚಾರ್ಯರು ಕೊಟ್ಟ ಆದೇಶ ಅದು, ಶ್ರವಣಾದಿ ವಿನಾನೈವ ಅಪಿತಿಷ್ಠೇತ್ ಕದಾಚನ ಅಂತ, ಶ್ರವಣವನ್ನು ಬಿಟ್ಟು ಇರಬೇಡಿ ಅಂತ. ಹಾಗೆಂತ ಈ ವಾಕ್ಯದಿಂದ ಈ ಉಪನ್ಯಾಸದ ಶ್ರವಣ ವ್ಯರ್ಥ ಅಂತ ನಬೇಡಿ, ಇದು ಒಂದು ಸಾಧನೆ ಹೌದು. ಆದರೆ ಬ್ರಹ್ಮದರ್ಶನಕ್ಕೆ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಶ್ರವಣ ಅಂದ್ರೆ ಯಥಾಕಥಂಚಿದ ಅನುಷ್ಠಿತವಾದ ಹೇಗೇಗೋ ಮಾಡಿದ ಶ್ರವಣ, ಅದು ಬ್ರಹ್ಮಾಪರೋಕ್ಷಕ್ಕೆ ಸಾಧನ ಆಗಲ್ಲ. ಮತ್ತೆ ಯಾರು ಆಗತ್ತೆ? ಕಿಂತು ಶಿಷ್ಯ ಯೋಗ್ಯತಾಭಿಜ್ಞ ಗುರುಪ್ರಸಾದ ಪೂರ್ವಕಮೇವ. ಶಿಷ್ಯನ ಯೋಗ್ಯತೆಯನ್ನ ತಿಳಿದ ಒಬ್ಬ ಅರ್ಹ ಗುರುವಿನಿಂದ ಮಾಡಿದ ಶ್ರವಣವೇ ಬ್ರಹ್ಮನ ಅಪರೋಕ್ಷಕ್ಕೆ ಶ್ರವಣ ಸಾಧನ ಆಗತ್ತೆ. ಅತಃ ಆದ್ರಿಂದ ತಾದೃಶೋ ಗುರುರೇವ ಶ್ರವಣಾದಿ ಕಾಲ ವಿಶೇಷಂ ಉಪದೇಕ್ಷತಿ. ನಮ್ಮ ಸಾಧನೆಯು ಒಂದು ಮಟ್ಟಕ್ಕೆ ಬಂದಾಗ ಅಂಥ ಒಂದು ಗುರುಗಳನ್ನು ಪರಮಾತ್ಮನೇ ವ್ಯವಸ್ಥೆ ಮಾಡ್ತಾನೆ. ಅವನು ಇಂಥ ಕಾಲದಲ್ಲಿ ಇಂಥ ದೇಶದಲ್ಲಿ ನೀನು ಶ್ರವಣವನ್ನು ಮಾಡು ಅಂತ ಕಾಲದೇಶಗಳನ್ನು ಹೇಳಿ ಅವನೇ ಉಪದೇಶ ಮಾಡ್ತಾನೆ. ಯತಃ ಪರಂ, ಆ ಶ್ರವಣದಿಂದ ಆಗುವ ಪ್ರಯೋಜನ ಏನು ಅಂದ್ರೆ, ತತ್ವಜ್ಞಾನ ಅಷ್ಟೇ ಹೇಳಿಲ್ಲ, ಯತಃ ಪರಂ ಅಂಥ ಗುರುವಿನ ಉಪದೇಶದಿಂದಾಗಿ, ಅವನಿಂದ ಮಾಡಿದ ಶ್ರವಣದಿಂದಾಗಿ ಕಾರಣ ಶತ ಉಪನಿಪಾತೇಪಿ, ನೂರಾರು ಕಾರಣಗಳು ಬಂದರೂ ಅಡೆತಡೆಗಳು ಬಂದರೂ ಕೂಡ ನ ಸಂಶಯಾದ್ಯುತ್ಪಾದ. ಅರೆ ಸರ್ವೋತ್ತಮ ವಾಯು ಜೀವೋತ್ತಮ ಸ್ಲೋಗನ್ ಹೇಳ್ತೇವೆ, ಆ ಕಡೆ ಹೋದರೆ ನಮಗೆ ಕೆಲವೊಮ್ಮೆ ಅಲ್ಲಿ ಜನ ಜಂಗುಳಿಯನ್ನು ನೋಡಿ ಸಾಯಿಬಾಬಾ ಸರ್ವೋತ್ತಮ ಅಂತ ಕೈ ಎತ್ತುವ ಭಾವನೆ ಯಾವತ್ತೂ ಬರಬಾರದು. ಅಂಥ ಒಂದು ದಾರ್ಢ್ಯ ಶ್ರವಣ, ಅದು ಇಂಥ ಗುರು ವಿಶೇಷದಿಂದ ಮಾಡಿದಾಗ ಮಾತ್ರ ಅಂಥ ಶ್ರವಣವನ್ನು ಶ್ರವಣ ಅಂತ ನಾವು ಕರೀತೇವೆ. ಇದು ಅಪರೋಕ್ಷ ಜ್ಞಾನಕ್ಕೆ ಕಾರಣ. ಇದು ಟೀಕಾಕೃತ್ಪಾದರು ಶ್ರವಣ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಹೇಳಿದ ಮಾತು. ರಾಯರ ಮಾತು ಕೇಳಿ, ಶ್ರವಣ ಅಂದ್ರೆ ಏನು ಅಂತ ಅವರು ಹೇಳ್ತಾರೆ. ಶ್ರವಣ ಅಂದ್ರೆ ಕಿವಿಗೆ ಕೇಳಿದ್ದೆಲ್ಲ, ಕೂತಲ್ಲಿ ಕೇಳಿದ್ದೆಲ್ಲ, ಕೇಳಿ ನಾವು ರೇಡಿಯೋದಲ್ಲೇ ಬರುತ್ತೆ ಶ್ರವಣ, ಟಿವಿನಲ್ಲೂ ಇವತ್ತು ಬೇಕಾದ ಉಪನಿಷತ್ತು ಇದೆಲ್ಲ ಉಪದೇಶಗಳು ಬರುತ್ತದೆ, ಅದೆಲ್ಲ ಕೂತು ಮಾಡುವ ಶ್ರವಣ ನಿಷ್ಫಲ ಅಂತ ನಾನು ಹೇಳೋದಿಲ್ಲ, ಸಫಲ. ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಶ್ರವಣ ಎಂಥದ್ದು? ರಾಘವೇಂದ್ರ ಸ್ವಾಮಿಗಳ ಮಾತು ಇದು. ತಂತ್ರ ದೀಪಿಕಾದಲ್ಲಿ ರಾಯರು ಹೇಳ್ತಾರೆ, ಅಯಮೇವ ಹಿ ವೇದಾರ್ಥ ನಾಣ್ಯ ಇತಿ ನಿಶ್ಚಯ ಅರ್ಥ ನಿಯಮ ಶ್ರವಣ ಮನನ ರೂಪ. ಏನು ಶ್ರವಣ ಅಂದ್ರೆ, ಅಯಮೇವ ವೇದಾರ್ಥ ನಾಣ್ಯ, ವೇದದ ವಾಕ್ಯಕ್ಕೆ ತತ್ವಮಸಿ ನೇಮನಾಸ್ತಿ ಕಿಂಚನ, ಈ ಉಪನಿಷತ್ತಿನ ವಾಕ್ಯಕ್ಕೆ ಇದೇ ಅರ್ಥ ಹೊರತು ಇದಲ್ಲ ಅಂತ ಏನು ನಿಶ್ಚಯ ಇದೆಯೋ, ಇದೇ ಯಾವುದರಿಂದ ಇದು ಉಂಟಾಗುತ್ತೋ ಇದನ್ನು ನಾನು ಶ್ರವಣ ಅಂತ ನಾನು ಕರೀತೇನೆ. ಇದು ರಾಯರು ಹೇಳಿದ ಮಾತು. ಇಲ್ಲಿಗೆ ಹರಿದಾಸ ಸಾಹಿತ್ಯದಿಂದ ನಿಮಗೆ ಒಂದು ವೇಳೆ ಮೇಘನಾನಾಸ್ತಿ ಕಿಂಚನ ತತ್ವಮಸಿ ಅನ್ನ ವಾಕ್ಯಕ್ಕೆ ಇದೇ ಅರ್ಥ ಬೇರೆ ಅರ್ಥ ಅಲ್ಲ ಅಂತ ನಿಮಗೆ ನಿರ್ಧಾರ ಆಗೋದಾದ್ರೆ ಸಾಕು ಅಷ್ಟೇ ಶ್ರವಣ. ಆದರೆ ವೇದದ ಅರ್ಥ ಇದು ಅಂತ ನಿಶ್ಚಯ ಆಗೋದು ಬೇರೆ ಯಾವುದರ ವ್ಯಾಖ್ಯಾನದಿಂದ ಅಲ್ಲ, ಮನನಶಾಸ್ತ್ರದಿಂದ, ಬ್ರಹ್ಮಸೂತ್ರದಿಂದ. ಅದು ಮನನಶಾಸ್ತ್ರ ಅಂತ ಅದನ್ನು ಕರೀತಾರೆ. ಇನ್ನು ಟೀಕಾಕೃತ್ಪಾದರ ಇನ್ನೊಂದು ಕಡೆಯ ಮಾತು ನೋಡಿ, ಪ್ರಧಾನಂ ನಾಮ ಪ್ರಧಾನವದೇವಹಿ ತದುಕ್ತಂ ಅಂತ ಒಂದು ಸೂತ್ರ. ಪ್ರಧಾನ ಅಂದ್ರೆ ಕೊಡೋದು ಅಂತ ಅರ್ಥ. ಕೊಡೋದು ಅಂದ್ರೆ ಟೀಕಾಕೃತ್ಪಾದರು ಹೇಳ್ತಾರೆ, ಪ್ರಧಾನಂ ನಾಮ ಧನದಾನಂ ಅತ್ರ ವಿಘ್ನ ಧನದಾನಾಧಿಕಂ ಅತ್ರ ವಿವಕ್ಷಿತಂ. ಪ್ರಧಾನ ಅಂದ್ರೆ ದುಡ್ಡು ಕೊಡೋದು ಅಂತ ಅರ್ಥ ಅಲ್ಲ. ಕಿಂತು ಅನಧಿಗತ ವೇದಾರ್ಥಂ ಶಿಷ್ಯಂ, ಯಾವ ಶಿಷ್ಯನಿಗೆ ವೇದದ ಅರ್ಥ ಗೊತ್ತಿಲ್ಲವೋ ಅವನನ್ನು ಕುರಿತು ವೇದಾರ್ಥ ವ್ಯಾಖ್ಯಾನಂ, ವೇದಾರ್ಥದ ವ್ಯಾಖ್ಯಾನ ಏನಿದೆಯೋ ಇದು ಗುರುಮುಖದಿಂದ ಮಾಡುವ ಶ್ರವಣ. ಅಲ್ಲಿಗೆ ಶ್ರವಣ ಅಂದ್ರೆ ಕಿವಿಗೆ ಕೇಳೋದಲ್ಲ ಶ್ರವಣ ಅಂತ ಅರ್ಥ ಅಲ್ಲ. ಅಥವಾ ಶಾಸ್ತ್ರೀಯ ಪರಿಸರೋತ್ತಮ, ವಾಯುಜೀವೋತ್ತಮ, ಭಗವಂತನ ಇಂಥ ಗುಣಾಕರ ಕರುಣಾನಿಧಿ ಇದನ್ನೆಲ್ಲ ಕೇಳೋದಷ್ಟೇ ಶ್ರವಣ ಅಲ್ಲ, ವೇದಾರ್ಥ ಶ್ರವಣಂ ಶ್ರವಣಂ. ಅಧಿಗತ ತದರ್ಥೇನ ಸಹ, ಯಾರು ವೇದಾರ್ಥವನ್ನು ತಿಳ್ಕೊಂಡಿದ್ದಾನೋ ಅವನ ಜೊತೆಯಲ್ಲಿ ವಿಚಾರಸ್ಥ, ಅವನ ಜೊತೆಯಲ್ಲಿ ಚರ್ಚೆ ನಡೆಸುವುದು. ಮೊದಲನೇದು ಶ್ರವಣ, ಎರಡನೇದು ಮನನ. ಯಾರು ವೇದಾರ್ಥ ನಿಶ್ಚಯವನ್ನು ಹೊಂದಿದ್ದಾನೋ ಅವನ ಜೊತೆ ಚರ್ಚೆ ನಡೆಸೋದು. ಯಾರಿಗೆ ವೇದದ ಬಗ್ಗೆ ವೇದಾರ್ಥದ ಬಗ್ಗೆ ಜ್ಞಾನ ಇಲ್ಲವೋ ಅದನ್ನ ಗುರುಗಳಿಂದ ಶ್ರವಣ ಮಾಡೋದು. ಇದು ಶ್ರವಣ ಮನನ ಶಬ್ದಗಳಿಗೆ ಅರ್ಥ ಹೊರತು ದೇವರ ವಿಚಾರವನ್ನ ಕೇಳಿದ್ದೆಲ್ಲ ಶ್ರವಣ ಅಂತ ಅನ್ನೋದು ಈ ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯ ಎಂಬಲ್ಲಿ ಶ್ರೋತವ್ಯ ಅಂದ್ರೆ ನಮಗೆ ಕಿವಿಗೆ ದೇವರ ವಿಚಾರ ಕೇಳಿದ್ದೆಲ್ಲ ಶ್ರವಣ ಅಂತ ಅನ್ನೋ ಅರ್ಥಕ್ಕೆ ಅವಕಾಶ ಇಲ್ಲ. ಅಲ್ಲಿ ಶ್ರವಣ ಅಂದ್ರೆ ಶಾಸ್ತ್ರದ ಶ್ರವಣವೇ ಶ್ರವಣ. ಆದ್ದರಿಂದ ನಾವು ಇದರಿಂದ ಏನ್ ನಿರ್ಧಾರ ಮಾಡ್ತೀವೋ ನಾನು ನಿಮಗೆ ಬಿಟ್ಟಿದ್ದೇನೆ. ನಾನು ಇದರಿಂದ ಈ ಹಿನ್ನೆಲೆಯಲ್ಲಿ ಹರಿದಾಸ್ ಸಾಹಿತ್ಯ ವ್ಯರ್ಥ, ಅದು ಬೇಡ ಅಂತ ನಾನು ಖಂಡಿತ ಹೇಳೋದಲ್ಲ. ನಾಗಸಂಪಿಗೆ ಆಚಾರ್ಯರು ಆಗಲೇ ಒಂದು ಉಲ್ಲೇಖವನ್ನ ಮಾಡಿದ್ರು. ಈ ಹರಿದಾಸ್ ಸಾಹಿತ್ಯಕ್ಕೆ ಮತ್ತೊಂದು ಹೆಸರು ಕೀರ್ತನ ಅಂತ, ಕೀರ್ತನ ಅಂತ. ಆ ಕೀರ್ತನ ಅಂತ ಯಾಕೆ ಬಂತು ಅಂದ್ರೆ ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದ ಸೇವನಂ ಅಂತ. ಇದು ಭಕ್ತಿಯ ಒಂದು ಪ್ರಕಾರ. ಅದನ್ನ ಭಾಗವತದಲ್ಲಿ ಆ ಶ್ಲೋಕವನ್ನು ಉಲ್ಲೇಖ ಮಾಡಿದ್ರು. ಸ್ತೋತ್ರೈಹಿ ಶ್ರೌತೈ ಉಚ್ಚಾವಚೈ ಶ್ರೌತೈ ಪುರಾಣೈ ಪ್ರಾಕೃತೈರಪಿ ಅಂತ ಇದು ಭಾಗವತದಲ್ಲಿ ಬಂದಿದ್ದು. ಪ್ರಾಕೃತ ಸ್ತೋತ್ರಗಳಿಂದ ದೇವರನ್ನ ಸ್ತೋತ್ರ ಮಾಡಿ ಅಂತ ಇದು ಭಾಗ ಅಂದ್ರೆ ಅಂದ್ರೆ ಇದರ ಅರ್ಥ ಪ್ರಾಕೃತ ಅಂದ್ರೆ ನಮ್ಮ ಕನ್ನಡ ಭಾಷೆ, ತಮಿಳು, ತೆಲುಗು, ಯಾವುದೇ ಪ್ರಾದೇಶಿಕ ಭಾಷೆಗಳಿಂದ ರಚಿಸಿದ ಸ್ತೋತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿ. ಇದು ಶ್ರವಣದ ಸಂದರ್ಭದಲ್ಲಿ ಬಂದಿದ್ದಲ್ಲ, ಇದು ಭಾಗವತದಲ್ಲಿ ಬಂದಿದ್ದು. ಎಲ್ಲಿ ಅಂದ್ರೆ ದೇವರಿಗೆ ಪೂಜೆ ಮಾಡ್ರಿ, ಪೂಜೆ ಮಾಡಿದ ಮೇಲೆ ಛತ್ರಚಾಮರಾದಿ ಉಪಚಾರಗಳನ್ನು ಸಲ್ಲಿಸಿ ಅವನನ್ನು ಸ್ತೋತ್ರ ಮಾಡ್ರಿ ಅಂತ. ಯಾವುದರಿಂದ ಸ್ತೋತ್ರ ಮಾಡಬೇಕು? ಸ್ತೋತ್ರ ಮಾಡಬೇಕಾದ್ರೆ ಸಂಸ್ಕೃತ ಸಾಹಿತ್ಯದ ಸ್ತೋತ್ರವನ್ನೇ ದೇವರ ಮುಂದುಗಡೆ ಮಾಡಬೇಕು ಅಂತೇನಿಲ್ಲ. ಶ್ರೌತ ಸ್ತೋತ್ರಗಳನ್ನು ಮಾಡಿ, ವೇದದಿಂದ ಅಗ್ನಿಮೀಡೆ ಅಂತ ದೇವರನ್ನು ಸ್ತೋತ್ರ ಮಾಡ್ರಿ, ಇಲ್ಲ ಪುರಾಣದಲ್ಲಿ ಹೇಳಿದ ಧ್ರುವ ಮುಂತಾದ ಭಕ್ತರು ಮಾಡಿದ ಸ್ತೋತ್ರಗಳಿಂದ ಭಗವಂತನನ್ನು ಸ್ತೋತ್ರ ಮಾಡ್ರಿ. ಇಲ್ಲ ನಿಮಗೆ ಸಂಸ್ಕೃತ ಗೊತ್ತಿಲ್ಲ, ಅರ್ಥ ಆಗೋದಿಲ್ಲ, ಅರ್ಥಾನುಸಂಧಾನ ಪೂರ್ವಕ ನಾವು ಸ್ತೋತ್ರ ಮಾಡೋದು. ಪ್ರಾಕೃತ ಈರಪಿ, ಕನ್ನಡದ ಪದ್ಯಗಳನ್ನು ಹಿಡಿದು ತಾಳ ಕುಟ್ಟಿ ದೇವರ ಮುಂದೆ ಕುಣಿಯಿರಿ, ಇದು ಭಗವಂತನಿಗೆ ಮಾಡುವ ಷೋಡಶೋಪಚಾರಗಳಲ್ಲಿ ಒಂದು ಅಂತ ಹೇಳಿದ್ದಾರೆ. ಆದ್ದರಿಂದ ದಾಸ ಸಾಹಿತ್ಯದಿಂದಲೇ ಮೋಕ್ಷ ಅಂತ ನಾವೇನಾದರೂ ಹೇಳೋದಾದ್ರೆ ನಾನು ಇದುವರೆಗೆ ಹೇಳಿದ ಶ್ರವಣ ಅಂದ್ರೆ ಏನು ಅಂತ ಅನ್ನೋದನ್ನ ತಾವು ಖಂಡಿತ ಪರಾಮರ್ಶೆ ಮಾಡಬೇಕು. ದಾಸ ಸಾಹಿತ್ಯ ಇಲ್ಲದೇ ಇದ್ರೂ ಮೋಕ್ಷ ಆಗುತ್ತೋ ಅನ್ನೋದಕ್ಕೆ ನಾನು ಈಗಾಗಲೇ ಹೇಳಿದೆ, ದಾಸ ಸಾಹಿತ್ಯ ಒಂದು ಕಾಲಿಕವಾದ್ದು, ಅದರ ಹಿಂದುಗಡೆ ಇಲ್ಲದೇ ಇರತಕ್ಕಂತಹ ಒಂದು ಸಾಹಿತ್ಯ ಅಂತ. ಇನ್ನು ಒಂದು ಮಾತು ಹೇಳಿ ನಾನು ಮುಗಿಸ್ತೇನೆ, ಮೂರು ನಿಮಿಷ ಇದೆ. ಇನ್ನು ಸುಧಾದಲ್ಲಿ ವಾಕ್ಯಾರ್ಥ ಚಂದ್ರಿಕಾದಲ್ಲಿ ಬಂದಿರುವ ಒಂದು ವಿಷಯ, ವಾಕ್ಯಾರ್ಥ ಚಂದ್ರಿಕಾಕಾರರು ಶ್ರೇಷ್ಠ ಪಂಡಿತರು, ಸುಧಾಕ್ಕೆ ಸರಿಸಮನಾದ ವಿಚಾರಪೂರ್ಣವಾದ ಒಂದು ವ್ಯಾಖ್ಯಾನವನ್ನ ಬರೆದ ಮಹಾತ್ಮರು, ಯತಿಗಳವರು. ಅದ್ವೈತವಾದ ವಿಮರ್ಶೆ ಮಾಡುವಾಗ ಬಂದ ವಿಚಾರ ಇದು, ಜ್ಞಾನದಿಂದ ಮೋಕ್ಷ ಅಂತ ಅದ್ವೈತವಾದ. ನಮ್ಮ ಸಿದ್ಧ ಜ್ಞಾನದಿಂದ ಅಂದ್ರೆ ದೇವರನ್ನ ಕಾಣೋದ್ರಿಂದ, ಜ್ಞಾನ ಅಂದ್ರೆ ತಿಳುವಳಿಕೆ, ಪರೋಕ್ಷ ಜ್ಞಾನ ಅಲ್ಲ, ಭಗವಂತನ ಅಪರೋಕ್ಷದಿಂದ ಮೋಕ್ಷ ಅಂತ. ಜ್ಞಾನದಿಂದ ಮೋಕ್ಷ ಆಗೋದು ಹೇಗೆ ಅಂತ ಅದ್ವೈತವಾದದ ಆಕ್ಷೇಪ. ಯಾಕೆಂದ್ರೆ ಜ್ಞಾನದಿಂದ ಹೋಗೋದು ಏನು, ಬೆಳಕಿನಿಂದ ಹೋಗೋದು ಏನು, ಕತ್ತಲು. ಜ್ಞಾನದಿಂದ ಹೋಗೋದು ಏನು, ಅಜ್ಞಾನ. ಜ್ಞಾನದಿಂದ ಅಜ್ಞಾನ ಹೋಗಬಹುದು ಹೊರತು ಮೋಕ್ಷ ಅಂದರೆ ದುಃಖ ಸಾಂಸಾರಿಕ ದುಃಖಗಳು ಹೋಗೋದು ಹೇಗೆ? ಇದಕ್ಕೆ ಅದ್ವೈತವಾದ ಹೇಳ್ತು, ದುಃಖ ಅಜ್ಞಾನದ ಕಾರ್ಯ, ಜ್ಞಾನದಿಂದ ಅಜ್ಞಾನ ಹೋದರೆ ಅಜ್ಞಾನದ ಕಾರ್ಯವಾದ ದುಃಖವು ಕರಗತ್ತೆ ಅಂತ. ಮಣ್ಣು ಕರಗಿದ್ರೆ ಮಡಿಕೆ ಇಲ್ಲ, ಅಜ್ಞಾನ ಕರಗಿದ್ರೆ ಅಜ್ಞಾನದ ಕಾರ್ಯವಾದ ದುಃಖವು ಇಲ್ಲ ಅಂತ. ಇದು ಅದ್ವೈತವಾದ. ಇದಕ್ಕೆ ಟೀಕಾಕೃತ್ಪಾದರು ಹೇಳಿದರು, ಆಚಾರ್ಯರು ಹೇಳಿದರು, ಜ್ಞಾನದಿಂದ ಕರಗೋದು ಅಜ್ಞಾನದ ಕಾರ್ಯವೇ ಆಗಬೇಕಾಗಿಲ್ಲ, ಜ್ಞಾನದಿಂದ ಸತ್ಯವು ನಾಶ ಆಗತ್ತೆ. ಉದಾಹರಣೆಗೆ, ಸೇತುಂ ದೃಷ್ಟ್ವಾ ಸಮುದ್ರಸ್ಯ ಬ್ರಹ್ಮಹತ್ಯಾಂ ವ್ಯಪೋಹತಿ ಅಂತಿದೆ. ರಾಮೇಶ್ವರದ ಸೇತುವೆಯನ್ನು ನೋಡಿದ್ರೆ ಬ್ರಹ್ಮಹತ್ಯೆಯ ಪಾಪ ಹೋಗುತ್ತೆ ಅಂತ. ನೋಡೋದು ಅಂದರೆ ದರ್ಶನ. ಸೇತುವೆಯ ದರ್ಶನದಿಂದ ಬ್ರಹ್ಮಹತ್ಯೆಯ ಪಾಪ ಹೋಗುತ್ತೆ ಅಂದರೆ, ಪಾಪ ಸುಳ್ಳು ಮಿಥ್ಯೆ ಅಜ್ಞಾನದ ಕಾರ್ಯ ಅಲ್ಲ. ಹೇಗೋ ದೇವರನ್ನ ನೋಡಿದರೆ ದುಃಖ ಹೋಗುತ್ತೆ ಅಂದರೆ, ಪಾಪದಂತೆ ಅದು ಸುಳ್ಳಾಗಬೇಕಾದಿಲ್ಲ. ಇವಿಷ್ಟು ಟೀಕಾಕೃತ್ಪಾದರು ಆಚಾರ್ಯರ ನಿರ್ದೇಶನದಲ್ಲಿ ಮಾಡಿದ ಸಿದ್ಧಾಂತ ಇದೆ. ಇವಾಗ ಅದ್ವೈತವಾದ ಇನ್ನೊಂದು ಆಕ್ಷೇಪ ಮಾಡ್ತು, ರಾಮೇಶ್ವರದ ಸೇತುವೆಯ ದರ್ಶನದಿಂದ ಪಾಪ ಹೋಗೋದಂದ್ರೆ ಸೇತುವೆಯನ್ನ ಭಾರಿ ನರ್ಸು ನೋಡ್ತಾರೆ, ಅವರಿಗೆಲ್ಲ ಪಾಪ ಹೋಗುತ್ತಾ? ಈ ಮಾತನ್ನೇ ಹೇಳ್ತಾರೆ. ಯಾರ್ಯಾರೋ ನೋಡ್ತಾರೆ, ಅವರಿಗೆ ಪಾಪ ಹೋಗುತ್ತೆ. ಮತ್ತೆ ನಾವು ತೀರ್ಥಯಾತ್ರೆಯ ಕ್ರಮದಿಂದ ತೀರ್ಥಯಾತ್ರೆ ಮಾಡಿ ಸೇತುವೆಯನ್ನು ದರ್ಶನ ಮಾಡಿದ್ರೆ ಪಾಪ ಹೋಗುತ್ತೆ. ಏನದು, ಕಾಲಿಗೆ ಚಪ್ಪಲಿ ಹಾಕೊಳ್ಬಾರದು, ನಾನು ಇದುವರೆಗೆ ಜೀವನದಲ್ಲಿ ಏನೇನು ತಪ್ಪು ಮಾಡಿದ್ದೇನೋ ಅದನ್ನ ಸಮಾಜದ ಮುಂದೆ ಘೋಷಣೆ ಮಾಡಬೇಕಂದ್ರೆ, ಇಷ್ಟಿಷ್ಟು ನಾನು ಗುಟ್ಟಲ್ಲಿ ತಪ್ಪು ಮಾಡಿದ್ದೇನೆ, ನನ್ನ ಮನೆಯವರಿಗೂ ಗೊತ್ತಿಲ್ಲ ಅಂತ ತಪ್ಪನ್ನ ಘೋಷಣೆ ಮಾಡ್ಕೊಳ್ಬೇಕಂತ. ಮಾಡಿಕೊಂಡು ಕಾಲಿಗೆ ಚಪ್ಪಲಿ ಹಾಕದೆ ನಿಯಮಪೂರ್ವಕವಾಗಿ ವ್ರತಬದ್ಧನಾಗಿ ಹೋಗಿ ಸೇತುವೆಯ ದರ್ಶನವನ್ನು ಮಾಡಿದರೆ ಪಾಪ ಹೋಗುತ್ತೆ. ಹಾಗಾದರೆ ಸೇತುವೆಯನ್ನು ನೋಡಿದ್ರಿಂದಲೇ ಪಾಪ ಹೋಗಿದ್ದಲ್ಲ, ಇಷ್ಟೆಲ್ಲ ಆಚಾರಗಳು ಬೇಕು. ಆದರೆ ದುಃಖ ಹೋಗುವುದು ದೇವರನ್ನು ನೋಡಿದ ಕೂಡಲೇ ಹೋಗುತ್ತೆ. ಆದ್ದರಿಂದ ದುಃಖ ನಾಶ ಆಗೋದಕ್ಕೂ ಸೇತುವೆಯ ದರ್ಶನದಿಂದ ಪಾಪ ನಾಶ ಆಗೋದಕ್ಕೂ ವ್ಯತ್ಯಾಸ ಇದೆ. ದುಃಖ ಸುಳ್ಳು, ಪಾಪ ಸತ್ಯ. ಇದು ಅದ್ವೈತವಾದದ ಪ್ರತಿವಾದ. ಇದಕ್ಕೆ ಇದು ವಾಕ್ಯಾರ್ಥಿಕಾಕಾರರು ಹೇಳ್ತಾ, ಇಲ್ಲೂ ಹಾಗೆ ಬ್ರಹ್ಮನ ದರ್ಶನ ಅಂದರೆ ಯಾವುದೋ ಯಾವುದೋ ರೀತಿಯಿಂದ ಜ್ಞಾನ ಪಡ್ಕೊಂಡ್ರೆ ಬ್ರಹ್ಮನ ದರ್ಶನ ಆಗೋದಿಲ್ಲ. ಸ್ಪಷ್ಟ ಮಾತು ಹೇಳ್ತಾರೆ, ಪ್ರಾಕೃತ ಪ್ರಬಂಧದಿಂದ ಬ್ರಹ್ಮಜ್ಞಾನವನ್ನ ಪಡ್ಕೊಂಡು ನೀವು ಶ್ರವಣಾದಿಗಳನ್ನ ಮನನವನ್ನ ಧ್ಯಾನವನ್ನ ಮಾಡಿದ್ರೆ ನಿಮಗೆ ಅಪರೋಕ್ಷ ಆಗೋದಿಲ್ಲ. ಆದ್ರಿಂದ ಪ್ರಾಕೃತ ಪ್ರಬಂಧ ಬಿಟ್ಟು ಶ್ರವಣಶಾಸ್ತ್ರ ವಿಹಿತ ಶ್ರವಣವನ್ನ ಮಾಡಿದಾಗ ಮಾತ್ರ ಧ್ಯಾನ, ಅದರಿಂದ ಬ್ರಹ್ಮಾಪರೋಕ್ಷ ಆಗ್ತದೆ ಹೊರತು, ಹೇಗೆ ಸೇತುವೆ ದರ್ಶನ ಹೇಗೇಗೋ ಮಾಡಿದ್ರೆ ಪಾಪ ನಾಶ ಆಗಲ್ಲೋ, ಬ್ರಹ್ಮ ದರ್ಶನ ಬ್ರಹ್ಮ ಧ್ಯಾನ ಯಾವುದೋ ಯಾವುದೋ ರೀತಿಯಿಂದ ಯಾವುದೋ ಶಾಸ್ತ್ರವನ್ನು ಶ್ರವಣ ಮಾಡಿದರೆ ಆಗೋದಿಲ್ಲ. ಅಲ್ಲಿ ಆ ಮಾತನ್ನು ಸ್ಪಷ್ಟಪಡಿಸುತ್ತಾರೆ, ಪ್ರಾಕೃತ ಪ್ರಬಂಧ ಪಠನೇನ, ಪ್ರಾಕೃತ ಭಾಷೆಯ ಪ್ರಬಂಧ ಪಠನದಿಂದ ಅಷ್ಟನ್ನು ಮಾತ್ರ ಪಠನ ಮಾಡಿಕೊಂಡು ನೀವು ಜ್ಞಾನವನ್ನು ಪಡ್ಕೊಂಡು ಧ್ಯಾನಕ್ಕೆ ಉಪಯೋಗಿಸಿಕೊಂಡ್ರೆ ಅದರಿಂದ ಬ್ರಹ್ಮ ದರ್ಶನ ಆಗೋದಿಲ್ಲ. ಈ ಮಾತನ್ನ ಮಾನ್ಯ ವಾಕ್ಯಾರ್ಥ ಚಂದ್ರಿಕಾಕಾರರು ಯತಿಗಳು ಹೇಳಿದ ಮಾತುಗಳು. ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು. ಒಟ್ಟಿನಲ್ಲಿ ನಾನು ಹೇಳೋದು, ಹರಿದಾಸ ಸಾಹಿತ್ಯ ಒಂದು ಕೀರ್ತನ ಸಾಹಿತ್ಯ. ಭಕ್ತಿಯ ಭಾವವನ್ನ ಹೊರಗೆ ಹಾಕಲಿಕ್ಕೆ, ಭಕ್ತಿಯನ್ನು ತುಂಬಿಕೊಳ್ಳೋದಕ್ಕೆ ಬೇಕಾದ ಒಂದು ದೊಡ್ಡ ಸಾಹಿತ್ಯ. ಆದ್ದರಿಂದ ಅದರ ಸ್ಥಾನ ಎಲ್ಲಿ ಅಂದರೆ ಅದೊಂದು ಕೀರ್ತನ, ನವವಿಧ ಭಕ್ತಿಗಳಲ್ಲಿ ಒಂದು ಹೊರತು ಅದೇ ನಮ್ಮ ಜೀವನದ ಅಪರೋಕ್ಷಕ್ಕೆ ಬ್ರಹ್ಮಾಪರೋಕ್ಷಕ್ಕೆ ಧ್ಯಾನಕ್ಕೆ ಸಾಧನ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಪ್ರಾಯ ಶಾಸ್ತ್ರಕಾರರಿಗೆ ಅದು ಸಮ್ಮತ ಆಗುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ನಾನು ನನ್ನ ಅಧ್ಯಯನದ ಇತಿಮಿತಿಯಲ್ಲಿ ಇಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿ ಸಮಯ ಮುಗಿಯಿತು ಅನ್ನೋ ಕಾರಣದಿಂದ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣ.
ವಿಷಯವನ್ನು ಮಾಡಿದಂತಹ ಹರಿದಾಸ ಭಟ್ರಿಗೂ ಹಾಗೂ ನಾಗಸಂಪಿಯವರಿಗೂ ತಿಳಿಸಿ ಎಲ್ಲವನ್ನು ಸಮರ್ಪಣೆ ಮಾಡಬೇಕಾಗಿ ಪ್ರಾರ್ಥನೆ. ಆಚಾರ್ಯ ಇಲ್ಲ
ತುಳಸಿ ಎಲ್ಲ ಅರ್ಪಣೆ ಮಾಡಿದ್ರೆ ಹೋಗ್ಬೋದು ಅಂತ ನೀವು ಅನುಮತಿ ಕೊಟ್ಟಂಗೆ.
ಇವತ್ತು ಹರಿದಾಸ ಭಟ್ರಿಗೆ ಏಕಾದಶಿ ಉಪವಾಸ, ಅದನ್ನು ಅವರು ಬಂದು ವಿಷಯವನ್ನು ಮನನ ಮಾಡಿದ್ದಾರೆ. ಧನ್ಯವಾದಗಳು. ಹೀಗೆ ಅಧ್ಯಕ್ಷರಾದಂತಹ ಪ್ರಬೋಧಾಚಾರ್ಯರು ಈ ಎರಡು ವಿಷಯಗಳನ್ನ ಎರಡು ದೃಷ್ಟಿಕೋನದಿಂದ ಏನು ನಮಗೆ ಒಳಗೊಂಡಿದೆ ಅದನ್ನು ಸಮನ್ವಯ ಮಾಡಿ ನಮ್ಮ ಮುಂದೆ ಒಂದು ಮಾರ್ಗದರ್ಶನವನ್ನು ಮಾಡಬೇಕಾಗಿ ಪ್ರಾರ್ಥನೆ.
ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದ್ರನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಗೃಂತತಿ. ಮೂರು ಜನ ವಿದ್ವಾಂಸರು ಸಹ ತಮ್ಮ ವಿಷಯಗಳನ್ನು ಮಂಡಿಸಿದ್ದಾರೆ, ಅವರೊಂದು ಸಮಸ್ಯೆ ಕ್ರಿಯೇಟ್ ಮಾಡಿದ್ದಾರೆ. ಎರಡು ಸಮಸ್ಯೆಗಳು. ಒಂದು, ಎಲ್ಲ ಸಮಯ ಪಾಲನೆ ಮಾಡಿರೋದ್ರಿಂದ ನಾನು ಸಮಯ ಪಾಲನೆ ಮಾಡಬೇಕಾದಂತಹ ಒಂದು ಸಮಸ್ಯೆ. ಎರಡನೇದು, ವಸ್ತುತಃ ಯಾರ ಮಾತಲ್ಲೂ ವಿರೋಧ ಇಲ್ಲ, ಆದರೆ ಅದರ ಒಂದು ನಿರೂಪಣೆಯಲ್ಲಿ ಜನಗಳಿಗೆ ಗೊಂದಲ ಬಂದಿರಬಹುದಷ್ಟೇ. ವಸ್ತುಸ್ಥಿತಿಯಂತೆ ಶ್ರೀ ವರಾಹರಿವಿಠಲ ದಾಸರು ದಾಸ ಸಾಹಿತ್ಯದ ಉಪಯುಕ್ತತೆಯನ್ನ ನಿರೂಪಣೆ ಮಾಡಿದರು. ಶ್ರೀ ವಿದ್ವಾಂಸರಾದ ನಾಗಸಂಪಿಗೆ ಆನಂದತೀರ್ಥಾಚಾರ್ಯರು ಯಾವುದೇ ಒಂದು ಪೂರ್ವಪಕ್ಷದ ಖಂಡನೆಯನ್ನ ಮಾಡತಕ್ಕಂಥ ಅವಕಾಶ ಬರದೇ ಹೋದಾಗ ದಾರಿಢ್ಯ ಬರೋದಿಲ್ಲ ಜ್ಞಾನದೊಳಗೆ. ಆದ್ದರಿಂದ ಬರೀ ಹರಿದಾಸ ಸಾಹಿತ್ಯದ ಜ್ಞಾನದಿಂದ ದಾರಿಢ್ಯ ಸಾಧ್ಯ ಇಲ್ಲ, ಆದ್ದರಿಂದಾಗಿನೇ ಹರಿದಾಸ ಸಾಹಿತ್ಯಕ್ಕೊಂದು ಮಿತಿ ಇದೆ ಎಂಬುದನ್ನು ಸ್ಪಷ್ಟಪಡಿಸಿದರು. ವಿದ್ವಾಂಸರಾದ ಶ್ರೀ ಹರಿದಾಸ ಭಟ್ಟರು ದಾಸ ಸಾಹಿತ್ಯ ನಿತ್ಯವಾದ ಸಾಹಿತ್ಯ ಅಲ್ಲ ಮೊದಲಿಗೆ ವೇದದಂತೆ. ಎರಡನೆಯದಾಗಿ ಶ್ರವಣಕ್ಕೊಂದು ಅರ್ಥ ಇದೆ, ಇಂಥದ್ದೇ ಶ್ರವಣದಿಂದ ಮೋಕ್ಷ ಅಂತ ಸ್ಪಷ್ಟ ಹೇಳಿದ್ದಾರಾದ್ದರಿಂದ ದಾಸ ಸಾಹಿತ್ಯದ ಶ್ರವಣ ಮೋಕ್ಷಕ್ಕೆ ಸಾಧನ ಅನ್ನೋ ಅರ್ಥದಲ್ಲಿ ನಾವು ಶ್ರವಣವನ್ನು ಕಂಡಿಲ್ಲ ಅಂಥೇಳಿ ಅವರು ನಿರೂಪಣೆ ಮಾಡಿದರು. ಕೆಲ ಶಾಸ್ತ್ರದ ಆಧಾರಗಳನ್ನು ಸಾಕಷ್ಟು ಕೊಟ್ಟು ಹೇಳಿದ್ದ. ಇಲ್ಲಿ ನಾವು ಗಮನಿಸಬೇಕು, ನಾವು ಪ್ರಶ್ನೆ ಹೀಗಿಟ್ಕೋಬೇಕು, ದಾಸ ಸಾಹಿತ್ಯದಿಂದ ಮೋಕ್ಷ ಸಾಧನೆ ಅನ್ನೋದಕ್ಕಿಂತ ದಾಸ ಸಾಹಿತ್ಯ ಪ್ರಮಾಣವು ಒಂದು ಮೊದಲನೇ ಪ್ರಶ್ನೆ. ದಾಸ ಸಾಹಿತ್ಯ ಪ್ರಮಾಣವು ಅಂತ ಕೇಳಿದರೆ ವಿವಾದ ಅತೀತವಾಗಿ ಪ್ರಮಾಣ, ಆ ಬಗ್ಗೆ ಸಂಶಯವೇ ಇಲ್ಲ. ಯಚ್ಚಾನುಕೂಲ ಮೇತಸ್ಯ ತಚ್ಚ ಶಾಸ್ತ್ರಂ ಪ್ರಕೀರ್ತಿತ. ಒಂದು ಆಚಾರ್ಯ ಪ್ರಾಮಾಣ್ಯದ ಆಗಮದ ಪ್ರಾಮಾಣ್ಯದ ಬಗ್ಗೆ ಹೇಳಬೇಕಾದರೆ ನಿರ್ದೋಷ ಶಬ್ದ ಆಗಮ, ದೋಷವಿಲ್ಲದ ಶಬ್ದ ಆಗಮ ಅಂತ ಹೇಳಿಬಿಟ್ಟು. ಅಪೌರುಷೇಯ ವೇದಗಳು ಸಹಜವಾಗಿ ದೋಷರಹಿತ, ವೇದಗ್ರಹಿತವಾದದ್ದು ನಮಗೆ ಗ್ರಾಹ್ಯ ಅಂತ ತಿಳಿಸಿರೋದ್ರಿಂದ ಹರಿದಾಸ ಸಾಹಿತ್ಯ ಪ್ರಮಾಣವು ಅಂತ ಕೇಳಿದರೆ ಯಾವ ಸಂಶಯವೂ ಇಲ್ಲ. ನ್ಯಾಯಾಮೃತಾದಿಗಳು ಹೇಗೆ ಪ್ರಮಾಣವೋ ಹರಿದಾಸ ಸಾಹಿತ್ಯವು ಹಾಗೆಯೇ ಪ್ರಮಾಣ ಅನ್ನೋದ್ರ ಬಗ್ಗೆ ಯಾವ ವಿವಾದ ಇಟ್ಕೋಬೇಕಾದ ಕಾರಣ ಇಲ್ಲ, ವಿಪ್ರತಿಪತ್ತಿಯೇ ಇಲ್ಲ. ಇನ್ನು ದಾಸ ಸಾಹಿತ್ಯದಿಂದ ಮೋಕ್ಷ ಸಾಧನೆ ಅಂತ ಕೇಳಿದರೆ ಖಂಡಿತ ಮೋಕ್ಷ ಸಾಧನೆ ಉಂಟು. ಆದರೆ ದಾಸ ಸಾಹಿತ್ಯ ಮಾತ್ರದಿಂದನೇ ಮೋಕ್ಷ ಸಾಧನೆ ಅಂತ ಕೇಳಿದರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಬ್ರಹ್ಮಸೂತ್ರಗಳಲ್ಲಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ ಮೇಲೆ ಬ್ರಹ್ಮ ಜಿಜ್ಞಾಸೆ ಹೇಗೆ ಮಾಡಬೇಕು ಅಂತ ಆಕಾರವನ್ನು ಹೇಳುತ್ತಾರೆ. ಓಂ ಶಾಸ್ತ್ರ ಯೋನಿತ್ವ ತೋಮ್ ಆಕಾರ, ಶಾಸ್ತ್ರ ಲಕ್ಷಣವನ್ನು ಆಚಾರ ಹೇಳುತ್ತಾರೆ. ಋಗ್ಯಜುಸ್ಸಾಮ ಅಥರ್ವಾಹ ಭಾರತಂ ಪಂಚರಾತ್ರಕಂ ಮೂಲ ರಾಮಾಯಣಂಚೈವ ಶಾಸ್ತ್ರಮಿತ್ಯ ವಿಧಿಯ, ಮೂಲ ಶಾಸ್ತ್ರಗಳನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯ. ಅಂದಮೇಲೆ ಆ ಶಾಸ್ತ್ರದ ಪರಿಧಿಗೆ ಯಾವುದು ಸೇರೋದಿಲ್ಲ, ಅದರಿಂದ ಬರತಕ್ಕಂತಹ ಜ್ಞಾನ ಮೋಕ್ಷ ಸಾಧನವಾದ ಬ್ರಹ್ಮಜ್ಞಾನ ಆಗೋದಿಲ್ಲ, ಮೋಕ್ಷ ಸಾಧನಕ್ಕೆ ಪರ್ಯಾಪ್ತವಾದ ಬ್ರಹ್ಮಜ್ಞಾನ ಸಾಧನ ಆಗೋದಿಲ್ಲ. ಆದ್ದರಿಂದಾಗಿನೇ ಶಾಸ್ತ್ರಗಳನ್ನೇ ಓದಬೇಕು ಆಚಾರ್ಯ. ಇನ್ನೂ ಸ್ಪಷ್ಟ ಮಾಡ್ತಾರೆ ಮಹಾಭಾರತದ ಅರ್ಥನಿರ್ಣಯದಲ್ಲಿ, ವೇದಾಂಶ್ಚ ಪಂಚರಾತ್ರಾಣಿ ಸೇತಿಹಾಸ ಪುರಾಣಕ ಜ್ಞಾತ್ವಾ ವಿಷ್ಣುಪರಾನೇವ ಮುಚ್ಚತೆ ಬದ್ಧತೆ ಅನ್ಯಥ. ನಿರ್ಣಯದಲ್ಲಿ ಆಚಾರ್ಯ ಕೊಟ್ಟ ಭವಿಷ್ಯತ್ ಪರವಾದ ವಾಕ್ಯ, ವೇದ ಪಂಚರಾತ್ರ ಇತಿಹಾಸ ಪುರಾಣಾದಿಗಳನ್ನ ವಿಷ್ಣುಪರವೇ ಅಂತ ತಿಳ್ಕೊಂಡ್ರೆ ಮಾತ್ರ ಮೋಕ್ಷ, ಇಲ್ಲದೆ ಹೋದ್ರೆ ನಾಣ್ಯಥ ಬದ್ಧತೆ ಅನ್ಯಥ ಮೋಕ್ಷ ಆಗೋದಿಲ್ಲ ಅಂತ ಹೇಳಿ ಬಂಧನವಾಗುತ್ತೆ ಅಂತ ಹೇಳ್ತಾರೆ ಆಚಾರ್ಯರು. ಆದ್ದರಿಂದ ಹರಿದಾಸ ಸಾಹಿತ್ಯದ ಪ್ರಾಮಾಣ್ಯ ಎಂಬುದು ಅಬಾಧಿತವಾದದ್ದು. ಆದರೆ ಶಾಸ್ತ್ರಜ್ಞಾನಕ್ಕೆ ಬೇಕಾದದ್ದು ಎರಡು, ಸ್ವಪಕ್ಷ ಸ್ಥಾಪನ ಪರಪಕ್ಷ ಖಂಡನ. ಅದರಲ್ಲಿ ಸ್ವಪಕ್ಷ ಸ್ಥಾಪನ ಪರಪಕ್ಷ ಖಂಡನದ ಅಂಶದಲ್ಲಿ ಸ್ವಪಕ್ಷ ಸ್ಥಾಪನೆಯ ಅಂಶಕ್ಕೆ ಕೂಡ ಪರಪಕ್ಷ ಸಾಧನ ನಿರಾಕರಣ ಮಾಡಿನೇ ಅದಾಗಬೇಕು. ಆ ಹಂತದಲ್ಲಿ ಹರಿದಾಸ ಸಾಹಿತ್ಯಕ್ಕೆ ಒಂದು ಸ್ಪಷ್ಟ ಮಿತಿ ಇದೆ, ಅದನ್ನೆಲ್ಲರೂ ಒಪ್ಪಬೇಕು. ಇನ್ನೊಂದು ಅಂಶ ಇದೆ, ಶಾಸ್ತ್ರದಲ್ಲಿ ಎರಡು ಭಾಗ, ಪ್ರಮಾಣ ಭಾಗ ಪ್ರಮೇಯ ಭಾಗ ಅಂತ ಎರಡು ಭಾಗ ಇದೆ. ಹರಿದಾಸ ಸಾಹಿತ್ಯ ಪ್ರಮೇಯ ಭಾಗ, ಪ್ರಮಾಣ ಭಾಗ ಎಲ್ಲ ವ್ಯಾಸ ಸಾಹಿತ್ಯದಲ್ಲೇ ಇರೋದು. ನಾವು ಸ್ವಮತ ಸ್ಥಾಪನೆಗೂ ಕೂಡ ಪ್ರಮಾಣಗಳು ಬೇಕು, ಮತ್ತೆ ಪರಪಕ್ಷ ನಿರಾಕರಣೆಗಷ್ಟೇ ಪ್ರಮಾಣಗಳಲ್ಲ, ಸ್ವಪಕ್ಷ ಸ್ಥಾಪನೆಗೂ ಪ್ರಮಾಣಗಳು ಬೇಕು. ಹರಿಸರ್ವತೋತ ಸಾಧನೆಗೂ ವೇದಗಳನ್ನು ಉಲ್ಲೇಖ ಮಾಡಬೇಕೇ ಹೊರತು ಬೇರೆ ದಾರಿ ಇಲ್ಲ. ಅಂದಮೇಲೆ ಪ್ರಮೇಯ ಶಾಸ್ತ್ರ ಪ್ರಮಾಣ ಶಾಸ್ತ್ರದಲ್ಲಿ ವ್ಯಾಸ ಸಾಹಿತ್ಯದಲ್ಲಿ ಎರಡೂ ಇದೆ, ಪ್ರಮಾಣ ಶಾಸ್ತ್ರದೇ ಪ್ರಮೇಯ ಶಾಸ್ತ್ರನೂ ಇದೆ. ದಾಸ ಸಾಹಿತ್ಯದಲ್ಲಿ ಪ್ರಮೇಯ ಶಾಸ್ತ್ರ, ಪ್ರಮಾಣ ಶಾಸ್ತ್ರಕ್ಕೆ ದಾಸರು ಪ್ರಯತ್ನ ಪಡಲಿಕ್ಕೆ ಹೋಗಲಿಲ್ಲ ಅವರು. ಯಾತಕ್ಕೊತ್ತ ಅವ್ರು ಹೇಳ್ತಾರೆ, ದಾಸಸಾಹಿತ್ಯ ಇತಿಮಿತಿಯನ್ನು ನಾವು ಹೇಳಬೇಕಾಗಿಲ್ಲ, ದಾಸರಾಯರ ಹೇಳ್ತಾರೆ. ಗುರುಬದ್ಧ ಶಾಸ್ತ್ರವನ್ನು ಓದುವುದೇ ಮಾಂಗಲ್ಯ, ಅಂದ್ರೆ ಆಚಾರ ಶಾಸ್ತ್ರವನ್ನು ಓದೋದು ಮಾಂಗಲ್ಯ. ಆದ್ರಿಂದಾಗಿನೇ ದಾಸ ಸಾಹಿತ್ಯ ನಾವು ಬಡೆಗಿಡೆ ಸಾಕಷ್ಟು ಕರೆಯೋಣ, ಮಾಂಗಲ್ಯ ಮಾತ್ರ ಮಧ್ವಶಾಸ್ತ್ರನೇ. ಆದರೆ ಒಬ್ಬ ಮುತ್ತೈದಾಗಿರಬೇಕು, ಮುದದಿಂದಲೇ ಮೋಕ್ಷಕ್ಕೆ ಅರ್ಹತೆ ಪಡ್ತಕ್ಕಂಥ ಜ್ಞಾನ ಕೊಡೋದು ಅಂದ್ರೆ ಮೂಲ ಸರ್ವಮೂಲ ಗ್ರಂಥಗಳು. ಮೂಲತಃ ಆಚಾರ್ಯರ ಮಾತು ಎರಡು ರೀತಿಯಲ್ಲಿ ಆಚಾರ ಮಾತಿ ಬೆಲೆ ಇದೆ. ವಿಷ್ಣುರ್ಹಿತಾತ ಮೋಕ್ಷಸ್ಯ ವಾಯುಷ್ಯ ತದನುಜ್ಞೆ, ಮೋಕ್ಷ ಕೊಡತಕ್ಕಂಥ ಗುರುಗಳಾದ್ರಿಂದ ಅವ್ರ ಸರ್ವಮೂಲ ಗ್ರಂಥಕ್ಕೆ ಭಾರಿ ಬೆಲೆ ಇದೆ. ಇನ್ನು ದೇವರಂತೂ ಸರಿಯೇ, ವೇದ ಪ್ರತಿಪಾದ್ಯನಾಗಿ ಬೆಲೆ ಇದೆ. ಆ ದೃಷ್ಟಿಯಿಂದ ದಾಸ ಸಾಹಿತ್ಯಿಕರು ಪ್ರಾಮಾಣ್ಯ ಅಬಾಧಿತ, ದಾಸ ಸಾಹಿತ್ಯದ ಮಹತ್ವನೂ ಅಬಾಧಿತ. ಅಷ್ಟೇ ಸಾಕು ಅಂತಾರಲ್ಲ ಅವರಿಗೆ ಬಾಧಕ ಇದೆ. ದಾಸ ಸಾಹಿತ್ಯವೇ ಸಾಕು, ನಮಗೆ ಸಂಸ್ಕೃತ ಜ್ಞಾನವೇ ಬೇಡ ಅನ್ನೋದು ಸರಿಯಲ್ಲ. ನಮಗೆ ಎರಡು ಅಂಶ, ಒಂದು ಇನ್ನೊಂದು ಅಂಶವನ್ನ ನಾಗಸಂಪಿಗೆವರೆತ್ತಿದ್ದ, ಭಾಷೆಯಲ್ಲೂ ಮಹತ್ವ ಇದೆ ಅಂತ ಹೇಳಿದ್ದ. ಶಾಸ್ತ್ರದ ಅಷ್ಟೇ ಅರ್ಥಲ್ಲ, ಭಾಷೆಯಲ್ಲೂ ಮಹತ್ವ ಇದೆ. ಅದು ಸತ್ಯವಾದ ಮಾತು. ಆಚಾರ್ಯರು ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ, ಸಂಸ್ಕೃತ ಮಾತೇ ನಿತ್ಯ, ಉಳಿದ ಯಾವ ಮಾತುಗಳು ನಿತ್ಯ ಅಲ್ಲ ಅಂತ ಹೇಳಬೇಕಾದ್ರೆ ಸಂಸ್ಕೃತ ಮಾತಿನ ನಿತ್ಯತ್ವವನ್ನ ಉಪನಿಷತ್ತಿನ ವಾಕ್ಯದ ಹಿನ್ನೆಲೆ ಆಚಾರ ಸಮರ್ಥನೆ ಮಾಡಿದ್ದಾರೆ. ಅಂದಮೇಲೆ ಒಂದು ಮಾತು ಹೇಳಿದರು ವರಾಹರಿವಿಠಲ ದಾಸರು, ಮದರ್ ಟಂಗ್ನಲ್ಲಿ ದಾಸ ಸಾಹಿತ್ಯ ಇದೆ, ಆದ್ದರಿಂದ ನಮಗೆ ಭಾರಿ ಉಪಯುಕ್ತವಾಗುತ್ತೆ ಅಂತ ಹೇಳಿದರು. ಸತ್ಯವಾದ ಮಾತದು. ಆದರೆ ಮದರ್ ಟಂಗ್ ಎಲ್ಲರದು ಕನ್ನಡನೇ ಅಲ್ಲ, ನೆನಪಿರಬೇಕು. ತಮಿಳು ಮತ್ತು ತೆಲುಗು ಮೊದಲಾದವರು ಇದ್ದಾರಲ್ಲ, ಅದರಲ್ಲಿ ಮುಕ್ತಿಯೋಗಿರುತ್ತಾರೆ ಅಂತ ಒಪ್ಪಿಕೊಂಡ್ರೆ ಅವರಿಗೆ ಸರಿದಾಸ ಸಾಹಿತ್ಯ ಓದೋ ಚಾನ್ಸೇ ಇಲ್ಲ. ಅದರಿಂದಾಗಿನೇ ಇದರಿಂದನೇ ಮೋಕ್ಷ ಅನುವಾದಕ್ಕೆ ಅವಕಾಶ ಬರೋದ ಸಾಧ್ಯತೆನೇ ಇಲ್ಲ. ಆದ್ದರಿಂದ ನಮ್ಮ ಮದರ್ ಟಂಗ್ ಆಗಿದ್ದಕ್ಕೆ ಭಾರಿ ಸಂತೋಷನೇ, ಅದು ಎಲ್ಲರ ಮದರ್ ಟಂಗು ಅದಲ್ಲ. ಎಲ್ಲ ಮುಕ್ತಿಯೋಗ್ಯರ ಮದರ್ ಟಂಗ್ ಯಾವುದು ಅಂದ್ರೆ ಸಂಸ್ಕೃತ ಅಂತ ಹೇಳ್ತಾರೆ ಆಚಾರ್ಯ. ಎಲ್ಲ ಮುಕ್ತಿಯೋಗ್ಯರ ಮದರ್ ಟಂಗ್ ಬಗ್ಗೆ ಸಂಸ್ಕೃತದಿಂದೇನೆ ಆಗಬೇಕು, ಯಾಕೆ ಸಂಸ್ಕೃತ ಭಾಷೆ ನಿತ್ಯವಾದ್ರಿಂದಾಗಿನೇ ಎಲ್ಲ ಕಡೆಗೂ ಕೂಡ ಇವತ್ತು ಮುಟ್ಟತಕ್ಕಂಥ ಭಾಷೆ ಸಂಸ್ಕೃತ, ಅದರಲ್ಲಿಯೇ ಜ್ಞಾನ ಬರಬೇಕು. ಆದ್ರೆ ಹರಿದಾಸ ಸಾಹಿತ್ಯದ ಸ್ಥಾನ ಏನು ಹಾಗಿದ್ರೆ ನಮ್ಮ ಸಾಧನ ಪ್ರಪಂಚ ಏನು ಸಾಧನ ಉಂಟು, ಮೋಕ್ಷ ಸಾಧನ ಸಾಧನ ಅಂದಮೇಲೆ ಯಾವುದರ ಸ್ಥಾನ? ನಾವು ಪ್ರಶ್ನೆ ಹೀಗೆ ಕೇಳೋಣ, ವ್ಯಾಸತ್ರಯ ಓದಿದ್ರೆ ಮೋಕ್ಷ ಆಗುತ್ತೋ ಅಂತ ಪ್ರಶ್ನೆ ಕೇಳಿದ್ರೆ ಹಾಗೂ ಹಾಕಿ, ವ್ಯಾಸತ್ರಯದಿಂದ ಮೋಕ್ಷನ, ನ್ಯಾಯಸೂದಿಯಿಂದನ ಮೋಕ್ಷನ ಅಂತ ಕೇಳಿದ್ರೆ ಹೇಳಬೇಕದಕ್ಕೆ ಅಲ್ಲ. ಮೂಲ ಗ್ರಂಥದ ಸಹಕಾರ ಇಟ್ಕೊಂಡು ಬಂದಿದ್ರೆ ಮಾತ್ರ ನ್ಯಾಯಸೂದಿನ ಉಪಕಾರಕ್ಕೆ ಬರುತ್ತೆ. ತಾತ್ಪರ್ಯ ಚಂದ್ರಿಕಾ ನ್ಯಾಯಾಮೃತ ಎಲ್ಲ ಉಪಯೋಗಕ್ಕೆ ಬರೋದು ಆಚಾರ ಸರ್ವಮೂಲ ಸಮೇತವಾದ ಮೂಲಶಾಸ್ತ್ರ ಇದ್ದಾಗಲೇ ಹೊರತು ಬರೀ ನ್ಯಾಯಾಮೃತ ಅಧ್ಯಯನ ಮೋಕ್ಷ ಆಗುತ್ತೆ ಅಂತ ಕೇಳಿದರೆ ದಾಸ ಸಾಹಿತ್ಯ ಕೂಡ ಉತ್ತರಣೆ ಕೊಡಬೇಕು. ಅಲ್ಲೂ ಕೂಡ ಬರೀ ನ್ಯಾಯಾಮೃತದಿಂದ ಸಾಧ್ಯ ಇಲ್ಲ, ತಾತ್ಪರ್ಯ ಚಂದ್ರಿಕೆಯನ್ನು ಸಾಧ್ಯ ಇಲ್ಲ, ನ್ಯಾಯಸೂದಿಯಿಂದನೂ ಸಾಧ್ಯ ಇಲ್ಲ, ಅದು ಮೂಲ ಗ್ರಂಥ ಸರ್ವಮೂಲ ಗ್ರಂಥಗಳಿಂದ ಮಾತ್ರ ಅಂತ. ಮತ್ತೆ ಇವುಗಳ ಸ್ಥಾನಮಾನ ಏನು ಆಗಿದ್ರೆ ಅಂತ ಕೇಳಿದರೆ ಹೇಳುತ್ತಾರೆ, ಅದರ ಒಂದು ಹೇಳಿದ್ದಾರೆ ವಾಕ್ಯ ವ್ಯಾಸರಾಜರ ವಾಕ್ಯ. ಈ ಒಂದು ಸಾರ್ಥಕವಾದ ಮಾತು, ವಿಕ್ಷಿಪ್ತ ಸಂಗ್ರಹಾತ್ ಕ್ವಾಪಿ ಕ್ವಾಪ್ಯುಕ್ತ ಶಿ ಉಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಎಲ್ಲ ಅನ್ನ ಉಡದ ಸಾಹಿತ್ಯ ಬರೋದು ಮೂರು ಗುಂಪಿನಲ್ಲೇನೆ. ವ್ಯಾಸರಾಯರ ಮಾತು ಎಲ್ಲದಕ್ಕೊಂದು ಹೇಳತಕ್ಕಂಥ ಮಾತಿದ್ದು, ಯಾರೇ ಒಬ್ಬ ಗ್ರಂಥಕಾರ ಪ್ರಾಮಾಣಿಕವಾಗಿ ಹೇಳಬೇಕಾದ ಮಾತದು. ಸಂಗ್ರಹ, ಉಪಪಾದನೆ ಮತ್ತು ಅನುಕ್ತ ಕಥನ, ಮೂರಂಶ ಇಟ್ಟಿದ್ದಾರೆ ಅದರಲ್ಲಿ. ಅದು ಹರಿದಾಸ ಸಾಹಿತ್ಯದಲ್ಲಿ ಇದೆಯೋ ಅಂದ್ರೆ ಖಂಡಿತ ಉಂಟು. ಹರಿದಾಸ ಸಾಹಿತ್ಯದಲ್ಲಿ ಸಂಗ್ರಹ ಅಂದ್ರೆ ವಿಪರೀತ ಸಂಗ್ರಹ, ಪ್ರಮಾಣ ಪ್ರಮೇಯ ಪ್ರಪಂಚದ ಸಂಗ್ರಹ ನೋಡ್ಬಿಟ್ಟು ಹರಿದಾಸ ಸಾಹಿತ್ಯ ನಿಧಿ ಅದು ಒಂದು ಪ್ರಮೇಯ. ಅದರಲ್ಲ ಸೃಷ್ಟಿ ಪ್ರಕರಣ ಮತ್ತು ದೃಷ್ಟಾಂತ ಕೊಟ್ಟಿದ್ದ, ಪ್ರಮೇಯಗಳನ್ನು ಏಕತ್ರ ನೀವು ಕಾಣಬೇಕು ಅಂತ ಕೇಳಿದ್ರೆ ಹರಿದಾಸ ಸಾಹಿತ್ಯ ಇವತ್ತು ದೊಡ್ಡ ಮಹಾತಮ ನಿಧಿ ಅದು, ಅದು ಬಿಡಕ್ಕೆ ಬರೋದೇ ಇಲ್ಲ. ಸಂಗ್ರಹ ಇದೆ, ಉಪಪಾದನೆ ಒಳ್ಳೆ ಉಪಪಾದನೆ ಇದೆ. ದ್ವಾದಶೋತ್ರ ಆಚಾರ್ಯ ಹೇಳ್ತಾರೆ, ದೇವರನ್ನ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ ಹೇಳಿಬಿಡ್ತಾರೆ. ಆ ಕರುಣೆಯ ಸ್ವರೂಪ ನಿಮಗೆ ಅರ್ಥ ಆಗಬೇಕು ಅಂತ ಹರಿಕಥಾನುಸಾರನೇ ಓದಬೇಕು, ಬೇರೆ ದಾರಿ ಇಲ್ಲ. ಕರುಣಾಸಂಧಿ ಓದ್ದೆ ಹೋದರೆ ದೇವರು ಕರುಣಾಪೂರ್ಣ ಹೇಗೆಂಬ ಉಪಾದನೆ ಮಾಡೋದು ಭಾರಿ ಕಷ್ಟ. ಎಷ್ಟೀತು ಉಪಾದನೆ ಮಾಡಿದ್ದಾರೆ ಗೊತ್ತು, 31 ಪದ್ಯಗಳಲ್ಲಿ ಎಲ್ಲಾ ಟೈಪ್ ಕೇಸಸ್ ಕವರ್ ಮಾಡ್ತಾರೆ, ಪ್ರತಿಯೊಂದನ್ನು ಹೇಳ್ತಾ. ಉಪಪಾದನೆ ಬೇಕಾದಷ್ಟು ಉಪಪಾದನೆ ಇದೆ. ಆದ್ರಿಂದಾಗಿನೇ ಟಿಪ್ಪಣಿ ಸಾಹಿತ್ಯದಲ್ಲಿ ಏನು ಗುಣಗಳನ್ನು ಕಾಣುತ್ತೇವೆ ಅದೆಲ್ಲ ಹರಿದಾಸ ಸಾಹಿತ್ಯದಲ್ಲಿದೆ. ಅಂದ್ರೆ ಹರಿದಾಸ ಸಾಹಿತ್ಯವನ್ನು ಇನ್ನೂ ಹೇಳೋದಾದ್ರೆ ಅದನ್ನೇ ಸಂಸ್ಕೃತದಲ್ಲಿ ಬರೆದಿದ್ದಿದ್ರೆ ಒಳ್ಳೆ ಟಿಪ್ಪಣಿ ಸಾಹಿತ್ಯ ಆಗ್ತಾ ಇತ್ತು. ಹರಿಕಥಾಂಸಾರ ಸಂಸ್ಕೃತದಲ್ಲಿ ಇದ್ದಿದ್ರೆ ಒಳ್ಳೆ ಭಾಗವತ ಸಾರೋದ್ಧಾರದಂತಹ ಒಂದು ಗ್ರಂಥ ಆಗಿಬಿಡ್ತಾ ಇತ್ತು. ಆದ್ರೆ ಕನ್ನಡದಲ್ಲಿ ಇದೆ ಅಷ್ಟೇ, ಅಂದ್ರೆ ಕನ್ನಡ ಟಿಪ್ಪಣಿ ಸಾಹಿತ್ಯ. ಇವತ್ತು ಟೀಕಾ ಸಾಹಿತ್ಯನೇ ಬೇರೆ, ಭಾಷ್ಯ ಸಾಹಿತ್ಯ ಬೇರೆ, ಸೂತ್ರ ಸಾಹಿತ್ಯ ಬೇರೆ, ಪುರಾಣ ಸಾಹಿತ್ಯ ಬೇರೆ, ಇತಿಹಾಸ ಸಾಹಿತ್ಯ ಬೇರೆ, ವೈದಿಕ ಸಾಹಿತ್ಯ ಬೇರೆ, ಅವೆಲ್ಲವೂ ಮೂಲ ಸಾಹಿತ್ಯಗಳು. ಟಿಪ್ಪಣಿ ಸಾಹಿತ್ಯ ಅನಂತರದ ಸಾಹಿತ್ಯ. ಇವತ್ತೆಲ್ಲ ವಿದ್ಯಾಧೀಶ ತೀರ್ಥರು, ವಾದಿರಾಜರು, ವ್ಯಾಸರಾಜರು, ರಘುತ್ ಎಷ್ಟೆಲ್ಲ ಬರೆದಿದ್ದಾರೆ, ಎಲ್ಲ ಕೂಡ ಅದು ಟಿಪ್ಪಣಿ ಸಾಹಿತ್ಯದಲ್ಲಿ ಸೇರ್ತಕ್ಕಂಥದ್ದು. ಅದೇ ಮಟ್ಟದ ಸಾಹಿತ್ಯ ಅಂತ ಕೇಳಿದರೆ ಹರಿದಾಸ ಸಾಹಿತ್ಯ. ಅದಕ್ಕೆ ಯಾವುದೇ ರೀತಿಯಿಂದ ಕೂಡ ಹರಿದಾಸ ಸಾಹಿತ್ಯವನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳಿ ಖಂಡಿತ ಮಾಡಿಕೊಳ್ಬೇಕು. ಹರಿದಾಸರ ಒಂದೊಂದು ಪದವನ್ನು ಓದಿದಾಗ ಉಪಪಾದನೆಯ ಕೌಶಲ್ಯವೇ ಚೇಂಜ್ ಆಗುತ್ತೆ. ಅಷ್ಟರ ಮಟ್ಟಿಗೆ ಹರಿದಾಸರು ಅಪೂರ್ವ ಕಾಣಿಕೆ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆ ಹೇಳಿದ್ದೇನೆ, ಈ ಪರಿಯ ಸ್ವಭಾವ ದೇವರಲ್ಲಿ ನಾ ಕಾಣೆ. ಇಂಥ ಉಪಪಾದನೆ ಚಿಕ್ಕ ಮಕ್ಕಳೆಂದರೆ ದೊಡ್ಡ ಪಂಡಿತರಲ್ಲಿ ಬಿಡತಕ್ಕಂಥ ಉಪಾದನೆ ದಾಸರು ಮಾಡಿಕೊಡುತ್ತಾರೆ. ಆದ್ದರಿಂದ ಉಪಪಾದನೆ ಅತ್ಯಂತ ಉಪಯುಕ್ತವಾದದ್ದು. ಉಪಯುಕ್ತತೆ ಪ್ರಶ್ನಾತೀತವಾದದ್ದು, ನೆನಪಿರಬೇಕು. ಹರಿದಾಸ ಸಾಹಿತ್ಯದ ಉಪಯುಕ್ತತೆ ಪ್ರಶ್ನಾತೀತವಾದದ್ದು. ಒಂದು ಸಂಧ್ಯಾವನ್ನ ಮೋಕ್ಷ ಆಗುತ್ತಾ ಅದಕ್ಕೆ ಹೇಳಬೇಕು, ಅದಕ್ಕೆ ಸಂಧ್ಯಾವನ್ನ ಬರೀ ಮೋಕ್ಷ ಆಗದಾಗಿದ್ರೆ ಉಪನಯನಾದ್ರೂ ಸಂಧ್ಯಾವನ್ನ ಮಾಡ್ತಾರೆ, ಸಂಧ್ಯಾವನ್ನ ಬಿಟ್ಟರೆ ಮೋಕ್ಷ ಆಗುತ್ತೆ ಬಂದಿದ್ದೆ ಆಗುತ್ತೆ, ಬ್ರಾಹ್ಮಣನೇ ಆಗೋದು. ಇವತ್ತು ಸಂಧ್ಯಾವಂದನೆಗೂ ಸ್ಥಾನ ಇದೆ, ಸ್ನಾನಕ್ಕೂ ಸಾಧನ ಇದೆ, ಶ್ರವಣಕ್ಕೂ ಸಾಧನ ಇದೆ, ಪರೋಕ್ಷ ಜ್ಞಾನನೂ ಮೋಕ್ಷಕ್ಕೆ ಸಾಧನ. ನೆನಪಿರಬೇಕು, ಬರೀ ಪರೋಕ್ಷ ನಿಂತು ಬಿಟ್ಟರೆ ಮೋಕ್ಷ ಆಗೋದಿಲ್ಲ, ಅಪರೋಕ್ಷ ಜ್ಞಾನನೇ ಆಗಬೇಕು. ಆ ಅರ್ಥದಲ್ಲಿ ಮೂಲ ಗ್ರಂಥಗಳ ಅನಂತರದ ಯಾವುದೇ ಒಂದು ಪ್ರಾಮಾಣಿಕ ಗ್ರಂಥಕ್ಕೆ ಯಾವ ಮಹತ್ವ ಕೊಡ್ತೇವೋ ಅಷ್ಟು ಮಹತ್ವವನ್ನು ಹರಿದಾಸ್ ಸಾಹಿತ್ಯ ಖಂಡಿತ ಕೊಡುತ್ತಾ, ಅದರಿಂದಾಗಿನೇ ಆ ಬಗ್ಗೆ ವಿವಾದ ಮಾಡತಕ್ಕಂಥ ಅಂಶ ಯಾರಿಗೂ ಇಲ್ಲ. ಬಹುಶಃ ತಿಳಿದ ಯಾವ ವಿದ್ವಾಂಸರು ಕೂಡ ಹರಿದಾಸ್ ಸಾಹಿತ್ಯದ ಪ್ರಾಮಾಣ್ಯವನ್ನು ಪ್ರಶ್ನೆ ಮಾಡೋದೇ ಇಲ್ಲ, ಮಾಡಿದರೆ ವಿದ್ವಾಂಸರೇ ಅಲ್ಲ. ನೆನಪಿರಬೇಕು, ಹರಿದಾಸ್ ಸಾಹಿತ್ಯದ ಪ್ರಾಮಾಣ್ಯವನ್ನು ಪ್ರಶ್ನೆ ಮಾಡಿದರೆ ವಿದ್ವಾಂಸರೇ ಅಲ್ಲ. ಆದರೆ ದಾಸರು ಮಾತು ಮಾತು ಹೇಳ್ತಾರೆ, ಶ್ರುತಿ ಪುರಾಣ ಸಮೂಹದೋಡು ಭಾರತ ಪ್ರತಿ ಪದಗಳೋಡು ಅಲ್ಲಿ ಓದಬೇಕು ಅಂತ ಹೇಳ್ತಾರೆ. ಯುಕ್ತಿ ಮಾತುಗಳಲ್ಲ, ಶ್ರುತಿ ಸ್ಮೃತ್ಯುಕ್ತ ಮಾತುಗಳಿವು, ನಾವೆಲ್ಲ ಶಾಸ್ತ್ರದ ಮಾತುಗಳನ್ನು ಹೇಳ್ತೇವೆ ಅಂತ ಹೇಳುತ್ತಾರೆ. ಅಂದರೆ ಪ್ರಾಮಾಣಿಕತೆ ಅನ್ನೋದು ನಿಸ್ಸಂಶಯ ಆಯಿತು, ಉಪಾದೇಯತೆ ನಿಸ್ಸಂಶಯ ಆಯಿತು. ಆದರೆ ಅದೇ ಸಾಕು ಅನ್ನೋ ಮಾತು ಬಂದರೆ ಇಲ್ಲ. ಇನ್ನು ವೈದಿಕ ಸಾಹಿತ್ಯಕ್ಕೇನೆ ಒಂದು ಮಾತು ಹೇಳಿದರಲ್ಲ, ಆ ಸರ್ವವೇದಾಂತ ಪ್ರತ್ಯಯಾಧಿಕರಣದಲ್ಲಿ ಮಾತು ಹೇಳ್ತಾರೆ, ವೈದಿಕ ಸಾಹಿತ್ಯವು ಇಷ್ಟು ಸಾಕು ಅಂದರೆ ಜ್ಞಾನ ಇಲ್ಲ ಅಂತ ಅರ್ಥ. ಇಷ್ಟು ಸಾಕು ಓದಿದ್ರೆ, 10% ಓದಿದ್ರೆ ಸಾಕು, ತಪ್ಪದು. ಯಾವುದೇ ಗ್ರಂಥ ಸಾಕು ಅಂದ್ರೆ ಅದು ಮೋಕ್ಷ ಜ್ಞಾನ ಅಲ್ಲ. ಅದು ಅದು ಎಷ್ಟು ಓದಬೇಕು ಅಂದ್ರೆ, ಹೊಟ್ಟೆ ತುಂಬರಿಗೆ ಊಟ ಎಷ್ಟು ಮಾಡಬೇಕು ಅಂತ ಏನ್ ಹೇಳ್ಬೇಕು ಜನಕ್ಕೆ ಆಗಿದ್ರೆ? ಊಟ ಮಾಡಿ ಎಷ್ಟು ಮಾಡಬೇಕು ಏನ್ ಹೇಳ್ಬೇಕು ಅವನಿಗೆ? ಅವನ ಹೊಟ್ಟೆ ಅವನು ಊಟ ಮಾಡೋನು, ಅವನು ಎಷ್ಟು ಹೊಟ್ಟೆ ತುಂಬುತ್ತ ಅಷ್ಟು ಊಟ ಮಾಡಬೇಕಷ್ಟೆ ಹೊರತು ಉಳಿದವರಿಗೆ ಬಡಿಸಿ ಹಾಕಿದ್ರೆ ಅದು ಕ್ಯಾಲ್ಕುಲೇಷನ್ ಮಾಡಕ್ಕೆ ಬರೋದಿಲ್ಲ. ಅದಕ್ಕೆ ನಮ್ಗೆ ಎಷ್ಟರ ಮಟ್ಟಿಗೆ ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ, ಮತ್ತೆ ಶುಣಯಾತ್ ಯಾವತ್ ಹೆಚ್ಚಾರ್ ಹೇಳ್ತಾರೆ, ಶುಣಯಾತ್ ಯಾವತ್ ಅಜ್ಞಾನಂ ಆಯುಕ್ತೇರ್ ವರ್ಣಂ ತಥಾ ಧ್ಯಾನಂ ನಿಶ್ಚಿತ ತತ್ವಸ್ಯ ಅಂತ ಹೇಳೋದ್ರಿಂದ ಮೂರು ಹಂತಗಳಿವೆ. ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಿಶ್ಚಯ ನಿಮಗೆ ಯಾವುದರಿಂದ ಬರಲಿಕ್ಕೆ ಸಾಧ್ಯ ಅಂದ್ರೆ ಪಡ್ಕೊಳ್ಳೋದಕ್ಕೆ ಯಾವ ಬಾಧಕನೂ ಇಲ್ಲ. ಆದರೆ ಸಾಕು ಅನ್ನೋ ಭಾವನೆ ಬರಬಾರ್ದಷ್ಟೆ. ಶಾಸ್ತ್ರ ಪ್ರಪಂಚದಲ್ಲಿ ಸಾಕು ಅಂತ ಎಲ್ಲಿ ಹೇಳ್ತಾನೋ ಅವನು ದಾರಿ ತಪ್ಪಿದ್ದಾನೆ ಅಂತ, ಇನ್ನೂ ಸಾಲದು ಅಂತ ಯಾರು ಹೇಳ್ತಾರೋ ಸರಿಯಾದ ದಾರಿಯಲ್ಲಿದ್ದಾರೆ ಅಂತ ಅರ್ಥ. ಅದಕ್ಕೆ ಎಷ್ಟು ಓದಿದ್ರೂ ಸಾಲದು. ಹರಿಕಥಾ ಆವೃತ್ತಿ ಅಸಕರ ಉಪದೇಶ ಆತು, ವೇದಾದಿಗಳು ಸಾಕು ಅಂದ್ರೆ ಇಲ್ಲ ಆವೃತ್ತಿ ಮಾಡಿ ಅಂತ ಹೇಳ್ತಾರೆ. ಮತ್ತೆ ವೇದಾದಿಗಳನ್ನ ಶೃಗಶ್ರವಣಾದಿಗಳು ಸಾಲದು, ಮತ್ತೆ ಆವೃತ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ದಾಸ ಸಾಹಿತ್ಯದ ಒಂದು ಉಪಯೋಗ ಒಂದು ಪ್ರೇರಕ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಪಾಮರರಿಗೆ ಪ್ರೇರಕ ಶಕ್ತಿಯಾಗುತ್ತೆ. ನಿಜವಾಗ್ಲೂ ದಾಸ ಸಾಹಿತ್ಯ ಓದುವವರು ಮಾಡಬೇಕಾದ ಮೊದಲ ಕೆಲಸ ಮಧ್ವಶಾಸ್ತ್ರ ಓದಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಗುರುಮಧ್ವಶಾಸ್ತ್ರವನ್ನು ಓದುವುದೇ ಮಂಗಲ್ಯ, ವೇದವನ್ನು ಓದದ ವಿಪ್ರತಾನೇಕೆ. ಶೋಧಿಸಿದ ಚಿನ್ನಕ್ಕೆ ಸಮರಾದ ವೈಷ್ಣವರ ಪಾದಕ್ಕೆ ಬೀಳಲಿಲ್ಲ, ಬಾದರಾಯಣ ಕೃತ ಭಾಗವತ ಕೇಳುವಲ್ಲಿ ಆದರವೇ ಹುಟ್ಟಲಿಲ್ಲ. ಎಲ್ಲ ಮಾತುಗಳು ಹೇಳೋದೇನು ಅಂದ್ರೆ ಮೂಲ ಗ್ರಂಥ ಓದಲೇಬೇಕು. ಆ ಪ್ರವೃತ್ತಿಯನ್ನು ನಿಜವಾಗ್ಲೂ ದಾಸರು ತಂದ್ರೆ ನೆನಪಿರಬೇಕು. ಹರಿದಾಸರು ಮೂಲ ಗ್ರಂಥ ಓದೋ ಪ್ರವೃತ್ತಿನೇ ತಂದಿದ್ರಿಂದ ಅದು ಮೋಕ್ಷ ಸಾಧನೆ ಉಪಯುಕ್ತ ಸಾಹಿತ್ಯ ಖಂಡಿತ ಹೌದು. ಆದ್ರೆ ಅಷ್ಟೇ ಸಾಕು ಅನ್ನೋವಾದ ಎಂದೂ ನಿಲ್ಲೋದಿಲ್ಲ, ಅಷ್ಟೇ ಸಾಕು ಅನ್ನೋವಾದ ನಿಲ್ಲೋದಿಲ್ಲ. ಆದ್ದರಿಂದಾಗಿನೇ ಆ ಅರ್ಥದಲ್ಲಿ ಹರಿದಾಸ ಸಾಹಿತ್ಯ ಅರ್ಥ ಮಾಡಿಕೊಂಡ್ರೆ ಎಷ್ಟು ರೀತಿಯಲ್ಲಿ ಬೇಕಾದ್ರೂ ಉಪಯೋಗ ಮಾಡಬಹುದು. ಕೀರ್ತನ ಸಾಹಿತ್ಯ ಅಂತ ಹೇಳಿದರು, ನಿಜ ಅದು. ಕೀರ್ತನ ನವವಿಧ ಭಕ್ತಿಯಲ್ಲಿ ದೊಡ್ಡ ಭಕ್ತಿಯನ್ನ ನಾವು ಅಭಿವ್ಯಕ್ತಿಗೊಳಿಸಲಿಕ್ಕೆ ಹರಿದಾಸ ಸಾಹಿತ್ಯ ಕನ್ನಡದ ಸೂಕ್ತಗಳಂತಿರ್ತಕ್ಕಂಥ ಸಾಹಿತ್ಯ, ಬಹಳ ಅಪೂರ್ವವಾದ ಸಾಹಿತ್ಯ. ಜೊತೆಗೆ ವಿವೇಚನೆಗೆ ಮೀಸಲಿಟ್ಟಿದ್ದಾರಲ್ಲ, ಎಷ್ಟು ಭಕ್ತಾಪರಾಧ ಸಹಿಷ್ಟು ಸಂಧಿ ತಗೊಳ್ಳಿ, ಎಷ್ಟು ವಿವೇಚನೆ ಮಾಡ್ತಾರೆ ದೇವರ ಬಗ್ಗೆ, ಆಪ್ತತೆ ಹುಟ್ಟಿಸ್ತಾರಲ್ಲ, ಅದು ದಾಸರ ದೊಡ್ಡ ವೈಶಿಷ್ಟ್ಯ. ನಮ್ಮದೇ ಭಾಷೆಯಲ್ಲಿ ನಮ್ಮದೇ ಭಾವವನ್ನು ತಿಳಿಯೋ ಹಾಗೆ ಮಾಡಿ, ಜೊತೆಗೆ ಅವರು ಮಾಡತಕ್ಕಂಥ ಒಂದು ಸಂಗೀತದ ಮಿಶ್ರಣ ಇದೆಯಲ್ಲ, ತೀರಾ ಆಶ್ಚರ್ಯ. ಆ ದೃಷ್ಟಿಯಿಂದ ಹರಿದಾಸ ಸಾಹಿತ್ಯ ವಿಶೇಷ ಮಹತ್ವ ಇದೆ. ಆ ಹಿನ್ನೆಲೆ ಮೋಕ್ಷ ಸಾಧನತ್ವ ಅದಕ್ಕಿದ್ದೇ ಇದೆ. ಸಾಕು ಅನ್ನೋ ಭಾವನೆ ಬಿಟ್ಟು ಹೋಗಿದ್ರೆ ಖಂಡಿತ ಉಪನ್ಯಾಸ ಮೋಕ್ಷ ಸಾಧನತ್ವ ಇದೆ ಅಂತ ಏನ್ ಹೇಳ್ಬೇಕು ಅದಕ್ಕಾಗಿದ್ರೆ? ಇಲ್ಲ ಅಂದ್ರೆ ಕೇಳೋದೆಲ್ಲ ವೆಷ್ಟು. ಇದ್ರಲ್ಲಿ ಒಪ್ಪಬೇಕಾದ್ರೆ ಆ ಉಪ್ಪೇದ ಅಷ್ಟನ್ನ ಖಂಡಿತ ಒಪ್ಪಬೇಕು. ಅನುವಾದ ಸಾಹಿತ್ಯ ಕೂಡ ಹೌದು, ಹರಿದಾಸ ಅನುವಾದ ಸಾಹಿತ್ಯನೂ ಹೌದು, ಕನ್ನಡದ ಆವಿಷ್ಕರಣನೂ ಹೌದು. ಒಂದು ಮಾತನ್ನು ಹರಿದಾಸ ಸಾಹಿತ್ಯಕ್ಕೆ ಹೇಳಬೇಕು ನಾವು, ಯಾವುದೇ ಒಂದು ಬಹುಶಃ ಮೂಲ ಗ್ರಂಥದ ಒಂದು ಬೇರೆ ಭಾಷೆಯಲ್ಲಿ ಹೇಳಕ್ ಹೊರಟಾಗ ನೂರಕ್ಕೆ ನೂರು ನ್ಯಾಯ ಸಲ್ಲಿಸೋದು ಭಾರಿ ಕಷ್ಟ. ಸಾಮಾನ್ಯ ಒಂದು ಸಂಸ್ಕೃತದ ವಾಕ್ಯ ಕೊಟ್ರೆ ತೃಪ್ತಿಕರ ಅನುವಾದ ಮಾಡೋದು ಭಾರಿ ಕಷ್ಟ, ಸಿದ್ಧಾಂತಾನುವಾದ ಅಂತೂ ಭಾರಿ ಕಷ್ಟ. ಅದು ಹರಿದಾಸರ ಸೇವೆಯನ್ನು ಎಷ್ಟು ನಾವು ಕೊಂಡಾಡಬೇಕು ಅಂತ ಕೇಳಿದರೆ, ಮಧ್ವ ಸಿದ್ಧಾಂತವನ್ನು ಚಾಚೂ ತಪ್ಪದಂತ ಹೇಳಿದಂತ ಹಿರಿಮೆ ಮಧ್ವ ಸಿದ್ಧ ಹರಿದಾಸ ಸಾಹಿತ್ಯ. ಒಂದು ಚೂರು ಅದಕ್ಕೆ ಅಸಂಜಯ ಬರಲಿಲ್ಲ, ದೋಷ ಬರದಂತೆ ನೋಡಿಕೊಂಡು ಈ ಒಂದು ಅಕ್ಯುರೇಸಿ ಮೇಂಟೈನ್ ಮಾಡ್ತಾರಲ್ಲ, ಅದನ್ನು ಹರಿದಾಸರಲ್ಲಿ ಎಷ್ಟು ಕೊಂಡಾಡಿದ್ರು ಸಾಕು. ಇವತ್ತು ಆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಭಾರಿ ಕಷ್ಟ. ನೆನಪಿರಲಿ, ಒಂದು ವಿಷಯ ಕೊಟ್ಟು ನಾಲ್ಕು ಅಂತ ಹೇಳೋದು ಕಷ್ಟ. ಹರಿದಾಸರು ಎಲ್ಲೆಲ್ಲೂ ಕೂಡ ಶ್ರುತಿಗೆ ಅಪ್ರಾಮಾಣ್ಯ ಬಾರದಂತೆ ಅವ್ರು ನೇಮ್ ಆದವರು, ಶ್ರುತಿಗೆ ಅಪ್ರಾಮಾಣ್ಯ ಬರಬಾರದು, ಮಧ್ವ ಸಿದ್ಧಾಂತಕ್ಕೆ ವಿರೋಧ ಬರಬಾರದು. ಈ ಒಂದು ದೀಕ್ಷೆಯನ್ನು ಕಲಿಬೇಕು ಅಂತ ಹರಿದಾಸ ಸಾಹಿತ್ಯ ಎದ್ದು ಕಾಣುತ್ತೇವೆ ನಾವು. ಅದನ್ನು ಅರ್ಥ ಮಾಡ್ಕೊಂಡು ಹೊರಟ್ರೆ ಯಾವ ಸಮಸ್ಯೆನೂ ಬರೋದಿಲ್ಲ. ಒಟ್ಟಿಗೆ ಹೇಳೋದಾದ್ರೆ ಹರಿದಾಸ ಸಾಹಿತ್ಯದ ಬಗ್ಗೆ ಅದು ಮೋಕ್ಷ ಸಾಧನಕ್ಕೆ ಉಪಯೋಗ ಆಗಿದ್ದು ಖಂಡಿತ ಹೌದು. ಸಾಕು ಅನ್ನೋ ಭಾವನೆ ಬಿಟ್ಟು ಪ್ರತಿಯೊಬ್ಬರು ಕೂಡ ಮೂಲ ಗ್ರಂಥದ ಬಗ್ಗೆ ಪ್ರವೃತ್ತಿ ಬೆಳೆಸಿಕೊಂಡು ಉದ್ಧಾರವಾಗಬೇಕು ಅನ್ನೋದನ್ನ ಅತ್ಯಂತ ಖಚಿತವಾದ ರೀತಿಯಲ್ಲಿ ಈ ಒಂದು ವಿಚಾರಗೋಷ್ಠಿಯಾಗಿದೆ. ಮೂಲವಾಕ್ಯಗಳನ್ನು ಕೊಟ್ಟು ಹೇಳಿದ್ರಿಂದ ಉಪಯುಕ್ತತೆಯನ್ನು ಅವರು ಚೆನ್ನಾಗಿ ಹೇಳಿದ್ದಾರೆ, ಮನಸ್ಸಿಗೆ ಮುಟ್ಟಾಗಿ ಹೇಳಿಬಿಟ್ಟಿದ್ದಾರೆ. ಅದರ ರೀತಿಯಲ್ಲಿ ಅದು ಹೆಚ್ಚಳ ಕಾರಣನೇ ಇಲ್ಲ. ಇನ್ನು ಅದರ ಹಿನ್ನೆಲೆ ಹೇಳಬೇಕಾದ್ರೆ ಇನ್ನೂ ಹೇಳೋದಾದ್ರೆ, ದಾಸ ಸಾಹಿತ್ಯ ಒಂದು ಮನೆ ಇದ್ದ ಹಾಗೆ, ವ್ಯಾಸ ಸಾಹಿತ್ಯ ಫೌಂಡೇಶನ್ ಇದ್ದ ಹಾಗೆ. ಬರೀ ಮನೆಯಲ್ಲಿ ಇರಲಿಕ್ಕಾಗುತ್ತೆ, ಫೌಂಡೇಶನ್ ಇಲ್ಲ ಅಂತ ಹೇಳ್ಬಿಟ್ರೆ ಯಾರ್ಯಾರು ಇರೋದಿಲ್ಲ ಅಂತ. ಇವತ್ತು ವ್ಯಾಸ ಸಾಹಿತ್ಯದ ಫೌಂಡೇಶನ್ ಮೇಲೆ ಒಂದು ದಾಸ ಸಾಹಿತ್ಯದ ಮನೆ ಕಟ್ಟಿರೋದ್ರಿಂದ ಅದಕ್ಕೆ ಬೆಲೆ ಇದೆ. ಇನ್ನೊಂದು ಮಾತು ಹೇಳಿದರು, ವ್ಯಾಸ ಸಾಹಿತ್ಯ ಮೂಲಮೂರ್ತಿ, ದಾಸ ಸಾಹಿತ್ಯ ಉತ್ಸವ ಮೂರ್ತಿ ಅಂತ ಹೇಳಿದರು. ಕರೆಕ್ಟ್, ಅದು ಉತ್ಸವ ಮೂರ್ತಿಯ ಬೆಲೆ ಯಾವಾಗ ಮೂಲಮೂರ್ತಿ ಇದ್ರೆ ಮಾತ್ರ, ಆದ್ರಿಂದಾಗಿನೇ ವ್ಯಾಸ ಸಾಹಿತ್ಯದ ಹಿನ್ನೆಲೆಯಲ್ಲೇ ದಾಸ ಸಾಹಿತ್ಯದ ಶೋಭೆ. ಅದಕ್ಕೆ ಎಷ್ಟೇ ಅಲಂಕಾರ ಅದು ಮಾಡಿದ್ರೆ ಮೂಲಮೂರ್ತಿಯನ್ನು ನೆನಪಿಟ್ಕೊಂಡೇ ಮಾಡ್ತೇವೆ, ಆದ್ರಿಂದಾಗಿನೇ ಮೂಲ ಸಾಹಿತ್ಯ. ಇನ್ನು ಕೊನೆ ಒಂದು ಮಾತು ಹೇಳಬೇಕಾದ್ರೆ ಬದರಿಗೆ ಹೋಗಿರ್ತೇವೆ, ಹುಚ್ಚಾಬಟ್ಟೆ ಚಳಿಯಲ್ಲಿ ಅರಕನಂದ ಸ್ನಾನ ಮಾಡೋದ್ರೆ ಬದರಿ ಯಾತ್ರೆಯೇ ಕೃಷ್ಣಾರ್ಪಣೆ ಮಾಡಿಬಿಡ್ತಾರೆ. ಆದ್ರೆ ದೇವರು ಎರಡು ಅನುಕೂಲ ಮಾಡಿದ್ದಾರೆ, ಒಂದು ಅರಕನಂದ ಸಿಕ್ಕಾಬಟ್ಟೆ ಸೀತಾ ಅಲ್ಲಿ ಬಿಸಿನೀರು ಕುಂಡ ಪಟ್ಲಾಸ ಸ್ನಾನ ಮಾಡಬಹುದು. ಅದಕ್ಕೇನೆ ದೇವರು ಏನ್ ಮಾಡಿದ್ದಾನೆ ಅಂದ್ರೆ, ನಮಗೆಲ್ಲ ಎಷ್ಟು ಅನುಕೂಲ ಮಾಡಿದ್ದಾನೆ ಅಂದ್ರೆ, ಒಳ್ಳೆ ಗಟ್ಟಿಮುಟ್ಟಾಗಿ ಇದೆಯಾ ತಾನೇ, ಅರಕನಂದಲ್ಲಿ ಸ್ನಾನ ಮಾಡಿ ವ್ಯಾಸ ಸಾಹಿತ್ಯ ಓದಿಬಿಡಿ, ಇಲ್ಲದ ಹೋದ್ರೆ ಬದುಕ ಬಿಸಿನೀರು ಸ್ನಾನ ಮಾಡಿಬಿಡಿ ಪರವಾಗಿಲ್ಲ, ಬದುಕ ಎಲ್ಲ ಉಷ್ಣಕುಂಡ ಸ್ನಾನ ಮಾಡಿಬಿಡಿ, ಆಮೇಲೆ ಅರಕನಂದ ಮಾಡಿಲ್ಲ ಅಂತ ಕೊರಗಿರಲಿ ಅಂತ ಹೇಳ್ತಾರೆ. ಅರಕನಂದ ಮಾಡಿಲ್ಲ ಅನ್ನೋ ಎಚ್ಚರಿಕೆಯಿಂದಲೇ ವಿಷ್ಣುಕುಂಡ ಸ್ನಾನ ಮಾಡ್ತಾನೆ. ಅಶಕ್ತಿ ಇದೆ, ಅಶಕ್ತಿ ಇದೆ. ಅದಕ್ಕೆ ಯಾರು ಮೂಲಗ್ರಂಥ ಓದಲಿಕ್ಕೆ ಅಶಕ್ತಿ ಇದೆಯಲ್ಲ, ಅವರು ಶಕ್ತಿ ಬರ ಉಪಯೋಗಿಸ್ಬೇಕು. ಸಬ್ಸ್ಟಿಟ್ಯೂಟ್ ಅಲ್ಲ. ಮತ್ತೆ ಮಹಾಭಾರತವನ್ನು ಸಬ್ಸ್ಟಿಟ್ಯೂಟ್ ಅಂತ ಒಪ್ಪಲಿಲ್ಲ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವೃತ್ತಯ ಅಷ್ಟೇ ಅಂತ ಹೇಳಿದ್ರಿಂದ ವೇದಗಳಿಗೆ ವೇದಗಳೇ, ಮಹಾಭಾರತಕ್ಕೆ ಮಹಾಭಾರತವೇ. ಆ ದೃಷ್ಟಿಯಿಂದ ನಾವು ಮೂಲಗ್ರಂಥ ಓದಲಿಕ್ಕೆ ಪ್ರವೃತ್ತಿ ಬರಲಿಕ್ಕೋಸ್ಕರವಾಗಿ ಹರಿದಾಸ ಸಾಹಿತ್ಯವನ್ನು ಚೆನ್ನಾಗಿ ಉಪಯೋಗ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಜ್ಞಾನ ಕ್ರಾಂತಿಯಾಗ್ತದೆ, ಆಧ್ಯಾತ್ಮಿಕ ಆಂದೋಲನವಾಗ್ತದೆ ಅಂತ ಹೇಳ್ತಾ, ಈ ಒಂದು ಸೀಮಿತ ಸಮಯದಲ್ಲಿ ಬಹಳ ಉಪಯುಕ್ತವಾದ ರೀತಿಯಲ್ಲಿ ಈ ಒಂದು ನಡೆದಿದೆ ಚರ್ಚಾಗೋಷ್ಠಿ. ಅದಕ್ಕೋಸ್ಕರವಾಗಿ ನಿಮ್ಮೆಲ್ಲರ ಪರವಾಗಿ ಎಲ್ಲರಿಗೂ ವಿದ್ವಾಂಸರಿಗೆ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ನೀವು ಭಾರಿ ಎಂಟು ಗಂಟೆಗೆ ಎದ್ದೋಗುವ ಸ್ವಭಾವ ಸಾಮಾನ್ಯವಾಗಿಲ್ಲ. ಎಂಟು ಗಂಟೆಗೆ ಎದ್ದಿಲ್ಲ ಅಂತ ಕೇಳಿದರೆ ನಿಜವಾಗಲೂ ದಾಸರಾಯರು ಹೇಳದಂತೆ ಕೂಡಿಸಿದ್ದಾರೆ. ಆದ್ದರಿಂದ ಬಹಳಷ್ಟು ಉಪಯುಕ್ತವಾಗಿದೆ. ಇನ್ನೂ ಈ ನಿಶೆಯಲ್ಲಿ ಹೆಚ್ಚೆಚ್ಚು ವಿಷಯ ನಡೆದು ದಾಸ ಸಾಹಿತ್ಯದ ಬಗ್ಗೆ ಒಂದು ಗುಂಪಿದೆ, ಅದು ಕೆಲಸಕ್ಕೆ ಬಾರದು ಅಂತ ಹೇಳೋ ಜನ ಇದ್ದಾರೆ. ಅದು ಮಾತ್ರ ಅತ್ಯಂತ ಖಂಡನೀಯವಾದದ್ದು. ದಾಸ ಸಾಹಿತ್ಯವನ್ನು ಕನ್ನಡದ ಸಾಹಿತ್ಯ ಹೇಳಿ ಹೆಣಮಕ್ಕಳ ಸಾಹಿತ್ಯ ಅಂತ ಹೇಳಿದ್ರಲ್ಲ, ಅಂತ ಮಾತನ್ನು ಯಾವ ಕಾಲಕ್ಕೂ ಹೇಳಬಾರದು. ದಾಸ ಸಾಹಿತ್ಯ ಪೂಜ್ಯವಾದ ಸಾಹಿತ್ಯ, ಅದನ್ನು ತೋರಿಸಲಿಕ್ಕೆ ವ್ಯಾಸಪೀಠದ ಮೇಲೆ ಇಟ್ಟಿತ್ತು. ಪುರಂದರೂಪಣ ವ್ಯಾಸರಾಯರ ಕರೆದು ಏನು ಹೇಳಿದ್ದಾರೆ ಅಂದರೆ, ಪೂಜ್ಯವಾದ ಸಾಹಿತ್ಯ, ಅದರಲ್ಲಿ ಉಪಯುಕ್ತತೆ ಇಲ್ಲ ಅಂತ ಹೇಳಿದರೆ, ಅರ್ಥ ಇಲ್ಲ ಅಂತ ಹೇಳಿದರೆ, ಹೊಸತನ ಇಲ್ಲ ಅಂತ ಹೇಳಿದರೆ, ಅವರು ಓದಿಲ್ಲ ಅಂತ ಅಷ್ಟೇ ಅರ್ಥ. ಅದು ಅವರ ಅಜ್ಞಾನ ಅನುಕಂಪ ಪಡಬೇಕೇ ಹೊರತು ದಾಸ ಸಾಹಿತ್ಯ ಅತ್ಯಂತ ಸ್ಫುಟವಾದ ಸಾಹಿತ್ಯ. ಅವರ ಅಕ್ಯುರೇಸಿ ಆಶ್ಚರ್ಯ ಪಡ್ತದೆ. ನಮಗೆ ಒಂದು ಚೂರು ಆ ಕಡೆ ಈ ಕಡೆ ಹೋಗೋದಿಲ್ಲ ಹರಿದಾಸರು ಅಂತ ಕೇಳಿದರೆ ಎಷ್ಟು ಸಂತೋಷ ಪಡಬೇಕು, ಆಶ್ಚರ್ಯ ಪಡಬೇಕು. ದಾಸರ ಬಗ್ಗೆ ಒಂದು ಮಾತು ಹೇಳ್ತಾರೆ, ನಮ್ಮಲ್ಲಿ ಕನ್ನಡದವರು ಹೇಳಬೇಕಾದ್ರೆ, ದಾಸ ಸಾಹಿತ್ಯ ಮಧ್ವ ಸಿದ್ಧಾಂತವನ್ನೇ ಅವಲಂಬಿಸಿ ಬಂದಿದೆ, ಆದರೂ ಉದಾರ ಧೋರಣೆಯನ್ನು ತಳೆದಿದೆ. ಈ ಮಾತು ಹೇಳ್ತಿರ್ತಾರೆ ಸಾಮಾನ್ಯ. ಅಂದ್ರೆ ಮಧ್ವ ಸಿದ್ಧಾಂತ ಉದಾರ ಧೋರಣೆ ಇಲ್ಲ, ದಾಸ ಸಾಹಿತ್ಯ ಭಾರಿ ಇದು ಮಾಡಿತು ಅಂತ ಹೇಳೋದು ಮಾಡ್ತಿರ್ತಾರೆ. ಮಹಾಮೂರ್ಖರವರೆಲ್ಲ ಕೂಡ ಮಧ್ವಾಚಾರ್ಯ ಉದಾರ ಧೋರಣೆಯನ್ನೇ ಅವರು ವಿವೇಚನೆ ಮಾಡಿ ತೋರಿಸಿದ್ರು ಅಷ್ಟೇ ಹೊರತು, ದಾಸ ವ್ಯಾಸ ಆಚಾರ ಹೇಳಿದ್ದೇನೆ ಒಂದು ಚೂರು ಬಿಡೋದಿಲ್ಲ. ಹರಿದಾಸ ನೆನಪಿರಬೇಕು, ಕನಕದಾಸರನ್ನು ವ್ಯಾಸರಾಜ ಸ್ವೀಕಾರ ಮಾಡಿದ್ದು ಮಧ್ವ ಸಿದ್ಧಾಂತ. ಆ ಹಿನ್ನೆಲೆ ಸ್ವೀಕಾರ ಆಧಾರ ಸ್ತತ್ರ ಕರ್ತವ್ಯ ಯತ್ರ ಭಕ್ತಿ ಹರೇವರ ಹರೇರ್ವರ ಅಂತ ಆಚಾರ ಮಾತ್ರ ಇಟ್ಕೊಂಡು ಸ್ವಾಗತಿಸಿದೆ ಮಾಡಿದರೆ ಹೊರತು ಬಿಟ್ಟು ಮಾಡಿದ್ದಲ್ಲ ಅವರು. ಈ ದೃಷ್ಟಿಯಲ್ಲಿ ಹರಿದಾಸರ ಬಗ್ಗೆ ಇನ್ನೊಂದು ಹೇಳಬೇಕು, ಅನುಷ್ಠಾನಕ್ಕೆ ಒತ್ತು ಕೊಟ್ಟು ಆಚಾರವನ್ನು ಹತ್ತು ತಂದರು. ಏಕಾದಶಿ ಅದು ವ್ರತಗಳ ಬಗ್ಗೆ ಜಾಗೃತಿಯನ್ನು ಹುಟ್ಟಿಸಿದ ಹರಿದಾಸರು. ಇನ್ನೊಂದು ಹೇಳೋದಾದರೆ, ಜನಸಾಮಾನ್ಯರಲ್ಲಿ ಇವತ್ತೇನಾದರೂ ಆಚಾರ ಉಳ್ಕೊಂಡಿದೆ, ದೇವರಲ್ಲಿ ಸದ್ಯ ಉಳ್ಕೊಂಡಿದೆ, ಸಾರತಮ್ಯ ಜ್ಞಾನ ಇದೆ ಅಂತ ಹೇಳೋದಾದ್ರೆ, ಆ ಶ್ರೇಯಸ್ಸಿನ ಸಿಂಹಪಾನ ಸಲ್ಲಬೇಕಾದದ್ದು ಹರಿದಾಸ ಸಾಹಿತ್ಯಕ್ಕೆ ಅಂತ ನಾನು ಘಂಟಾಘೋಷವಾಗಿ ಹೇಳಿದ್ದೇನೆ. ಅದರಿಂದ ಮುಕ್ತಿ ದಾರಿ ಆಗುತ್ತೋ ಇಲ್ಲ, ಖಂಡಿತ ಆಗುತ್ತೆ. ಆದ್ದರಿಂದ ವ್ಯಾಸ ಸಾಹಿತ್ಯದವರು ಹರಿದಾಸ ಸಾಹಿತ್ಯ ಟಿಪ್ಪಣಿ ಸಾಹಿತ್ಯ ಅಂತ ಓದಬೇಕಾಗುತ್ತೆ. ದಾಸ ಸಾಹಿತ್ಯದವರು ವ್ಯಾಸ ಸಾಹಿತ್ಯವರ ಮೂಲ ಗ್ರಂಥಕ್ಕೋಸ್ಕರ ಓದಬೇಕಾಗುತ್ತೆ. ಆಗ ಪರಸ್ಪರ ಪೂರಕವಾಗುತ್ತೆ. ಒಂದೇ ಮನೆಯಿಂದ ಪೇದಾವರ ಶ್ರೀಗಳವರು ಬಹಳ ಸ್ವಾರಸ್ಯವಾಗಿ ಹಿಡಿತಾರೆ. ದಾಸ ವ್ಯಾಸ ಸಾಹಿತ್ಯ ಸೂರ್ಯ, ದಾಸ ಸಾಹಿತ್ಯ ಚಂದ್ರ, ನಮಗೆ ಭಾರಿ ಖುಷಿಯಾಗಿಬಿಡುತ್ತೆ. ಆದರೆ ಎಚ್ಚರಿಕೆನೂ ಇದೆ, ಸೂರ್ಯನ ಪ್ರಕಾಶದ ಹಿನ್ನೆಲೆಯಲ್ಲಿ ಚಂದ್ರ ಬೆಳಕೊಡ್ತೇನೆ ಹೊರತು ಚಂದ್ರ ಸ್ವಪ್ರಕಾಶ ಅಲ್ಲ. ಸಾವಿತ್ರೇಣೈವ ಚಂದ್ರಮಾಹ ಮಹಾಭಾರತ ಹೇಳುತ್ತೆ. ಸೊ ವ್ಯಾಸ ಸಾಹಿತ್ಯದ ಬೆಳಕಿನಲ್ಲಿ ದಾಸ ಸಾಹಿತ್ಯ ದಾರಿ ತೋರಿಸುತ್ತೆ ಹೊರತು ದಾಸ ಸಾಹಿತ್ಯ ಸ್ವಂತ ದಾರಿ ತೋರಿಸುವುದಿಲ್ಲ. ಆದ್ರಿಂದಾಗಿನೇ ವ್ಯಾಸ ಸಾಹಿತ್ಯವನ್ನೇ ಮೂಲ ಸಾಹಿತ್ಯ ಮಾಡಿಕೊಂಡು ನಾವು ಯಾವಾಗ ದಾಸ ಸಾಹಿತ್ಯ ಓದ್ತೇವೆ ನಮ್ಮ ಜೀವನ ಪರಮ ಸಾರ್ಥಕ ಅಂತ ಹೇಳ್ತಾ ಈ ನಾಲ್ಕು ಮಾತುಗಳನ್ನು ಕೃಷ್ಣಾರ್ಪಣ ಮಾಡ್ಕೊಂಡೇವೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ನಿಯತಾಂ ಕಮಲಾಲಯ.
ಭಗವದ್ಭಕ್ತರಲ್ಲಿ ವಿಜ್ಞಾಪನೆ, ದಯಮಾಡಿ ಯಾರು ವ್ಯಾಸಪೀಠಕ್ಕೆ ಮುತ್ತಿಗೆ ಹಾಕಬಾರದು. ನಿನ್ನೆದಿಂದ ಸುಮಾರು ಜನ ತೊಂದರೆ ಆಗಿದೆ, ವೃದ್ಧರೆಲ್ಲ ಮುಂದೆ ಇರ್ತಾರೆ, ದಯಮಾಡಿ ಎಲ್ಲರೂ ಸಹಕರಿಸಬೇಕು. ಇನ್ನು 5 ನಿಮಿಷದಲ್ಲಿ ಈ ಸಭಾ ಇದು ಸಮರ್ಪಣೆ ಆಗ್ತದೆ, ಯಾರೂ ಕೂಡ ಮುತ್ತಿಗೆ ಹಾಕಬಾರದು ಅಂತ ಪ್ರಾರ್ಥನೆ ಮಾಡಿಕೊಳ್ತೀನಿ.
ಈ ವಿಚಾರ ಸಂಕಲನ ಭಾಗವಹಿಸಿದಂತಹ ಎಲ್ಲ ವಿದ್ವಾಂಸರಿಗೂ ಅಭಿನಂದನೆಗಳು ಹಾಗೂ ಹೃತ್ಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು. ಆಚಾರ್ಯರು ಅಧ್ಯಕ್ಷವಾದ ಅಲಂಕರಿಸಿ ಸಮನ್ವಯ ಮಾಡಿದಂತಹ ವಿದ್ವಾಂಸರಾದ ಪ್ರಭುಜನಾಚಾರ್ಯರು.